ஆயிரத்தி 1500 யத்வஜஸ்திரிகா சுவாந்த சந்தாபம் பிரதி வாணிகே கரவாணியம்ப சரணம் ஹிருதி சர்வதா மத்வாக்கிய சரணிற்கு யார் ஸ்ரீமதாச்சாரிய பாவதா ஹராய கஜகாரிஷ்ட ஹராய புரவைரிணே பவாய பவதே பூயார் சிவாய சிரசா நம உமேஷாத்யா சுராவோம் ஈடே சேதோபிமானினஹ யூயம் சர்வே ப்ரபுருதா மனோமே மத்வபாவகம் ஸ்ரீமத்வஹ கல்பவிருட்சஸ்து ஜயார்யஹ காமசுஸ்மிருதா சிந்தாமணிஸ்து வியாசாரியஹ முனித்ரயமுதாஹிருதம் வாஜிராஜகுரும் வந்தே ரகுத்தமகுரும் ததா ராகவேந்திராம் ததா சர்வாம் சத்குரும் பிரணதோஸ்மி ீமண்டலமியூலோசமதாருதாக விஷ்ணவா விஷ்ணுதயமஸே குரு நமீபுபோ நமஹரி நாராயணாய பரிபூர்ணகுணாணவாய விஸ்வோதயஸ்திலயோதிப்பிரதாய ஜானப்பிரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் நமஸ்கிருத்ய நரஞ்சைவ நரோத்தம் தேவி சரஸ்வதீம் வியாசம் ததோ ஜெயமுதீரை ஜெயதி பராசரசூனு சத்யவதி ஹிருதய நந்தனோ வியாச யஸ்யாஸ்ய கமல தலிதம் வாங்மயமிருதம் ஜெகத்பிபதி. பரம பவித்ரவாத ஹரிவம்சத்தில் பகவந்தன அநேக விதவாத மகத்துவம் தெரிஸ்தா மனுஷன சர்வவிதவாதந்த உன்னதிக்கு துஷ்டி புஷ்டி சந்ததி அபிவிருத்தி மொதலாத எல்லதற்கும் சக அத்தியந்த முக்கியவாகிருத்தக்கந்த சாதன யாவது ஒன்று பிரச்சனை மாடிதாக அதுக்கே பீஷ்மரு தர்மராஜனிக்கு சனத்குமாரரு மார்க்கண்டேயரிந்த கேடி மார்க்கண்டேயரு தமகே ஹெடித்தென்ன பீஷ்மரு உத்தேசவன்னு மாட்டாரு. பிதேவதைகளு அந்தேளிதரே அவரு தேவதைகள மக்களு, ಆದರೆ ದೇವತೆಗಳು ಒಂದು ಹಂತದ ದೇವತೆಗಳು. ಬ್ರಹ್ಮದೇವರ ಶಾಪದಿಂದ ಜ್ಞಾನಹೀನರಾದಾಗ ಅವರೆಲ್ಲ ಸಹ ಜ್ಞಾನ ಪಡಿತಕ್ಕಂಥ ಉಪಾಯವನ್ನಾಗಿ ಬ್ರಹ್ಮದೇವರು ಹೇಳಿದರು, ನಿಮ್ಮ ಮಕ್ಕಳಿಂದ ಜ್ಞಾನವನ್ನು ಪಡೀರಿ ಅಂತ ಹೇಳಿದರು. ಆಗ ಅವರೆಲ್ಲ ಸಹ ಮಕ್ಕಳ ಹತ್ರ ಹೋದರು, ಅವರು ಪುತ್ರಕಾಮಂತವರನ್ನು ಕರೆದರು. ಆಗ ಇವರಿಗೆ ಆಶ್ಚರ್ಯವಾಯಿತು, ದುಃಖವಾಯಿತು. ಬ್ರಹ್ಮದೇವರನ್ನು ಕೇಳಿದಾಗ ಹೇಳಿದರು, ನೀವು ದೇಹವನ್ನು ಕೊಟ್ಟಿದ್ದರಿಂದ ನೀವು ತಂದೆಗಳಾದರೆ, ಇಲ್ಲಿ ಜ್ಞಾನ ಕೊಡ್ತಕ್ಕಂಥ ಕಾರಣದಿಂದ ಅವರು ತಂದೆ ಆಗ್ತಾ ಇದ್ದಾರೆ, ನೀವು ಏನು ಸಂಕೋಚ ಪಡೋ ಕಾರಣ ಇಲ್ಲ, ಜ್ಞಾನವನ್ನು ಹೊಂದಿ ಅಂತ ಹೇಳಿದರು. ಆ ಅವರು ಜ್ಞಾನವನ್ನು ಪಡೆದು ಶಿಷ್ಟ ರೀತಿಯಲ್ಲಿ ಪಿತೃದೇವತೆಗಳನ್ನು ಗೌರವವನ್ನು ಅವರಿಗೆ ಕೊಟ್ಟರು. ಆದ್ದರಿಂದ ಅಂಥ ಪಿತೃಗಳು ಇವತ್ತು ಪಿತೃಕಾರ್ಯವನ್ನು ಯಾರು ಮಾಡ್ತಾರೆ, ಅದು ಮುಖ್ಯವಾಗಿ ಸಂಬಂಧಪಟ್ಟ ದೇವತೆಗಳು ಅಂದರೆ ಇವರು ಅದನ್ನು ಭಗವಂತನಿಗೆ ಅರ್ಪಿಸಿಬಿಟ್ಟು ಭಗವದ್ ಅನುಗ್ರಹದಿಂದ ಭಗವಂತನ ಅಪ್ಪಣೆಯಂತೆ ಈ ಸಂಬಂಧಪಟ್ಟ ಅದು ಶ್ರಾದ್ದ ಮಾಡಿದಂಥ ವ್ಯಕ್ತಿಗಳು ಪಿತೃಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿಗೆ ಅವರವರ ಈ ಒಂದು ಫಲವನ್ನು ತಲುಪಿಸ್ತಾರೆ. ಆದ್ದರಿಂದ ನಮ್ಮ ಪಿತೃಗಳೇ ಅಂತ ಅರ್ಥ ಅಲ್ಲ, ಪಿತೃದೇವತೆಗಳು ಅನ್ನೋ ಪದ ಬಹಳ ವಿಶಿಷ್ಟವಾದ, ಪಿತೃದೇವತೆಗಳು ಅಂತಕ್ಕಂಥ ವಿಶಿಷ್ಟವಾದಂಥ ಒಂದು ಗುಂಪಿದೆ. ಆಚಾರ್ಯರು ತತ್ವ ಸಂಖ್ಯಾನದಲ್ಲಿ ಒಂದು ಗುಂಪನ್ನು ಹೇಳ್ತಾರೆ, ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ದೇವತೆಗಳು ಋಷಿಗಳು ಪಿತೃಗಳು ಅಂತ ಒಂದು ಗುಂಪಿದೆ ಅಂತ ಹೇಳ್ತಾರೆ. ಆ ಪಿತೃಗಳು ಅಂತಕ್ಕಂಥವರು ಇವರು. ಇಂಥ ಪಿತೃಗಳ ಆರಾಧನೆಯಿಂದ ಎಲ್ಲ ವಿಧವಾದಂಥ ಪ್ರಗತಿ ಸಾಧ್ಯವಾದ್ದರಿಂದ ಅದು ತಪ್ಪದೇ ಮಾಡಬೇಕು. ಇವತ್ತಿನ ಕಾಲದಲ್ಲಿ ದಿನೇ ದಿನೇ ತಂದೆ ತಾಯಿಗಳ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಶ್ರಾದ್ದ ಪಕ್ಷಾದಿ ಕಾರ್ಯಗಳ ಬಗ್ಗೆ ತುಂಬ ಲೋಪ ಬರ್ತಿರೋದ್ರಿಂದನೇ ಸಂತತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಒಂದು ಕಡೆ ಬಿಟ್ಟುಬಿಡಿ, ಸುಖ ಸಂತೋಷಗಳಿಲ್ಲ ಮನುಷ್ಯನಿಗೆ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೊರಗ್ತಾ ಇರ್ತಾರೆ ಹೊರತು ಸಮಾಧಾನ ಇರೋದಿಲ್ಲ ಮನಸ್ಸಿಗೆ. ಆ ಸಮಾಧಾನ ಕೊಡ್ತಕ್ಕಂಥ ಶಕ್ತಿ ಭೌತಿಕ ವಸ್ತುಗಳಿಗೆ ಇಲ್ಲ, ಅದು ದೇವತೆಗಳ ಅನುಗ್ರಹದಿಂದ ಬರಬೇಕು. ಮುಖ್ಯವಾಗಿ ಭಗವಂತ ಕೊಡಬೇಕು. ಭಗವಂತ ಯಾವಾಗ ಕೊಡ್ತಾನೆ, ಇವರು ತಮ್ಮ ವಿಹಿತ ಕರ್ಮಗಳನ್ನು ಯಾವಾಗ ನಿಷ್ಕಾಮನಯ ಮಾಡಿ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ತಾರೆ, ಆಗ ಭಗವಂತ ಅವರಿಗೆ ಸಂತೋಷವನ್ನು ಕೊಡ್ತಾನೆ. ನಾವೇ ಸ್ವಲ್ಪ ಯೋಚನೆ ಮಾಡಿ ಹೇಳಿದ ಕೆಲಸ ಯಾರೋ ಒಪ್ಪಿಕೊಂಡು ಕೆಲಸ ಮುಗಿಸಿಬಿಡುತ್ತೆ, ಮನಸ್ಸಿಗೊಂಥರ ನೆಮ್ಮದಿ ಬರುತ್ತೆ. ಅಂದರೆ ಕೆಲಸವನ್ನು ಸರಿಯಾಗಿ ಮಾಡಿದಾಗ ನೆಮ್ಮದಿ ಬರುತ್ತಲ್ಲ, ಅದಿಲ್ಲದೆ ಹೋದರೆ ಬರೋದಿಲ್ಲ, ಟೆನ್ಷನ್ ಇರುತ್ತೆ. ಅದು ಎಷ್ಟೋ ಸರಿ ದೊಡ್ಡವರಿಗೆ ಮಾತು ಕೊಟ್ಟಿರ್ತೇವೆ ಬಿಟ್ಬಿಡೋಣ, ಚಿಕ್ಕವರಿಗೆ ಮಾತು ಕೊಟ್ಟಿರ್ತೇವೆ, ನಡೆಸೋಕ್ಕಾಗೋದಿಲ್ಲ, ಬಹಳ ಸಂಕೋಚ ಆಗುತ್ತೆ ಮನಸ್ಸಿಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇನ್ನು ದೇವತೆಗಳ ದೇವಕಾರ್ಯ, ಋಷಿ ಕಾರ್ಯ, ಪಿತೃಕಾರ್ಯ, ಭೂತಕಾರ್ಯ ಮತ್ತು ವರುಷ್ಯ ಕಾರ್ಯ ಅಂತ ಪಂಚ ಮಹಾಯಜ್ಞಗಳು, ಅದರಲ್ಲಿ ಒಂದನ್ನು ಮಾಡದೆ ಹೋದರೂ ಮನಸ್ಸಿಗೆ ತೃಪ್ತಿ ಸಿಕ್ಕೋದಿಲ್ಲ. ಅಂತ ಐದನ್ನು ಬಿಟ್ಟಿರ್ತಕ್ಕಂಥ ಕಾಲ ಇದು. ಪಂಚಮಹಾಯಜ್ಞಗಳು ಅಂದರೆ ಮಾಡೋದಿಲ್ಲ ಬಿಟ್ಬಿಡಿ, ಅದು ಹೆಸರು ಕೂಡ ಗೊತ್ತಿಲ್ಲ ಜನಗಳಿಗೆ ಅಂತ ಅರ್ಥ ಮಾಡಿಕೊಂಡ್ರೆ, ಪಾಠ ಅರ್ಥ ಆಗಿಲ್ಲ, ಸಿಲೆಬಸ್ಸೇ ಗೊತ್ತಿಲ್ಲ ಅಂದರೆ ಹಾಗೂ ಹಾಗೆ ಸಿಲೆಬಸ್ಸೇ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಸಿಲೆಬಸ್ ಗೊತ್ತಿಲ್ಲದ ವಿದ್ಯಾರ್ಥಿಯನ್ನು ಯಾವ ಮಟ್ಟದ ವಿದ್ಯಾರ್ಥಿ ಅಂತ ಗುರುತಿಸಬಹುದು ಅಂತ ಅರ್ಥ ಮಾಡಿಕೊಂಡ್ರೆ ಒಂದು ಧರ್ಮ ಯಾವ ಎಷ್ಟು ವಿಶಿಷ್ಟ ರೀತಿಯಲ್ಲಿ ಹಾಳಾಗಿ ಹೋಗಿದೆ. ಆದ್ದರಿಂದ ಮನುಷ್ಯನಿಗೆ ದುಃಖದ ಬದಲು ಸುಖದ ಅನುಭವ ಅಂತ ಇಷ್ಟಪಟ್ಟರೆ ಅದರ ಬದಲು ದುಃಖನೇ ಆಗ್ತಾ ಇದೆ. ಇದೆಲ್ಲವನ್ನು ಹರಿವಂಶ ಬಿಡಿಸಿ ಹೇಳಿದಾಗ ನಮ್ಮ ಮನಸ್ಸಿನ ಕೊರಗಿನ ಮೂಲಭೂತವಾದಂಥ ದೋಷ ಎಲ್ಲಿದೆ ಅಂತ ತಿಳಿಯೋದರಿಂದ ಪಿತೃಕಾರ್ಯಕ್ಕೆ ಮಹತ್ವ ಹೇಳಿದರು. ಇನ್ನೊಂದು ಅಂಶವನ್ನು ಹೇಳ್ತಾರೆ. ಇಷ್ಟೆಲ್ಲ ಒತ್ತಿ ಹೇಳ್ತೀರಲ್ಲ, ದೇವಕಾರ್ಯ ಋಷಿ ಎಲ್ಲ ಕಾರ್ಯವನ್ನು ಹೇಳಬೇಕು, ಪಿತೃಕಾರ್ಯವನ್ನು ಯಾಕೆ ಒತ್ತಿ ಹೇಳ್ತೀರಿ ಅಂತ ಪ್ರಶ್ನೆ. ಆಗೊಂದು ಹೇಳ್ತಾರೆ, ಪಿತೃಕಾರ್ಯ ಮೇ ರಾಜೇಂದ್ರ ದೇವಕಾರ್ಯಾದ ವಿಶಿಷ್ಯತೆ ಅಂತ ಒಂದು ಮಾಡ್ತಾರೆ. ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಭಾರಿ ದೊಡ್ಡದು. ಸ್ವಲ್ಪ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಇದರಿಂದ. ದೇವಕಾರ್ಯಕ್ಕಿಂತ ಪಿತೃಕಾರ್ಯ ದೊಡ್ಡದು ಅಂದರೆ ದೇವತೆಗಳು ಪಿತೃಗಳೇ ದೊಡ್ಡವರು ಆಗಿದ್ರೆ ಅನ್ನೋ ಭ್ರಮೆ ಬಂದ್ಬಿಡುತ್ತೆ. ಹಾಗಲ್ಲ, ಪಿತೃಗಳು ದೇವತೆಗಳು ಪಿತೃಗಳಿಗಿಂತ ಮೇಲಿರೋದ್ರಿಂದ ಹೆಚ್ಚು ಡಿಪೆಂಡೆನ್ಸ್ ಪಿತೃಗಳಿಗೆ. ಇವರ ತಕ್ಕ ಮಾಡ್ತಕ್ಕಂಥ ಕಾರ್ಯಗಳಿಂದ ಪಿತೃದೇವತೆ ತಮ್ಮ ಕೆಲಸ ನಡೀಬೇಕು. ಅವರಿಗೆ ಸರ್ಕಾರಕ್ಕೆ ರೆವಿನ್ಯೂ ಕೊಡದೆ ಹೋದರೆ ಸರ್ಕಾರ ನಡೆಯೋದು ಹೇಗೆ? ಈಗ ಸರ್ಕಾರ ನಮಗಿಂತ ದೊಡ್ಡದ ಹೌದು, ಡಿಪೆಂಡ್ ಆಗಿದ್ರೆ ನಮ್ಮ ಟ್ಯಾಕ್ಸ್ ಕೊಡೋದ್ರ ಮೇಲೆ. ಆ ರೀತಿಯಲ್ಲಿ ನಾವು ಕೊಡ್ತಕ್ಕಂಥ ಪಿತೃಕಾರ್ಯ ಆದರೆ ಟ್ಯಾಕ್ಸ್ ಇದ್ದಾಗೆ, ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಆದರೆ ಸರ್ಕಾರ ಬಡವಾಗಿ ಬಿಡುತ್ತೋ, ಪಿತೃದೇವತೆಗಳಿಗೆ ಹೆಚ್ಚು ಅಫೆಕ್ಟ್ ಆಗುತ್ತೆ. ಅದರಿಂದ ದೇವತೆಗಳಿಗಿಂತ ಪಿತೃದೇವತೆಗಳು ಹೆಚ್ಚು ಅಫೆಕ್ಟ್ ಆಗೋದ್ರಿಂದ ಅವರ ಕಾರ್ಯಕ್ಕೆ ಹೆಚ್ಚು ಮಹತ್ವ ಇದೆ. ಆದ್ದರಿಂದ ನಮ್ಮಲ್ಲಿ ದೇವಕಾರ್ಯ ಇದೆ, ಯಾವುದೋ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡು ವರಮಹಾಲಯ ಋಷಿ ಮಾಡಬೇಕು. ಆ ಕಾಲದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಪೋಸ್ಟ್ಪೋನ್ ಮಾಡಿ ದಸರಾದಲ್ಲಿ ಮಾಡೋ ಪದ್ಧತಿ ಇದು, ಲೋಕದಲ್ಲಿ ಪದ್ಧತಿ. ಆದರೆ ಪಿತೃಕಾರ್ಯ ಮಾತ್ರ ಪೋಸ್ಟ್ಪೋನ್ ಮಾಡೋಂಗಿಲ್ಲ, ಎಂದು ಮಾಡಬೇಕು ಅವತ್ತೇ ಮಾಡಬೇಕು, ಅದು ವಿಶೇಷ. ಪಿತೃಕಾರ್ಯವನ್ನು ಎಂದೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಬರೋದಿಲ್ಲ. ಶ್ರಾದ್ದಪಕ್ಷ ಅನುಕೂಲ ಆಗಿ ಮಾಡ್ತೀವಿ, ಅನುಕೂಲ ಆದ ಮಾಡ್ತೀನಿ ಅಂತ ಹೇಳಿದರೆ ಮೊದಲೇ ಅನುಕೂಲ ಆಗೋದಲ್ಲೇ ಬೇಡದೇ ಇಲ್ಲ, ಹಾಗೆ ಕಂಪಲ್ಸರಿ ಅವತ್ತೇ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದ. ಅದು ವಿನಾಯಿತಿನೇ ಇಲ್ಲ, ಅವತ್ತು ಲೋಪ ಆದ ಲೋಪ ಆದಂತನೇ ಲೆಕ್ಕ. ಆದರೆ ದೇವಕಾರ್ಯ ಹಾಗಲ್ಲ. ಪಿತೃಕಾರ್ಯಕ್ಕೆ ಒಂದೇ ಒಂದು ಎಕ್ಸೆಂಪ್ಷನ್ ಅಂದರೆ ಏಕಾದಶಿ ಬಂದರೆ ಮಾತ್ರ ಅದು ಆಚೆ ಶಿಫ್ಟ್ ಆಗುತ್ತೆ ಅಷ್ಟೇ, ಅದು ಒಂದೇ. ಇನ್ನೊಂದು ಪ್ರಸಂಗ ಅಂದರೆ ಯಥಾ ಅಶೌಚಗತಂ ಶ್ರಾದ್ದಂ ಅಶೌಚಾಂತೆ ವಿಧೀಯತೆ. ಅಶೌಚಾದಿಗಳು ಬಂದ ಕಾಲಕ್ಕೆ, ಸೂತಕಾದಿಗಳು ಬಂದ ಕಾಲಕ್ಕೆ ಮಾಡಾಗಿಲ್ವಲ್ಲ, ಮುಂದೆ ಹೆಚ್ಚು ಪೋಸ್ಟ್ಪೋನ್ ಮಾಡಾಗಿಲ್ಲ. ಎಂದು ಶುದ್ಧಿಸ್ನಾನ ಅವತ್ತೇ ಮಾಡಬೇಕು, ಶುದ್ಧಿಸ್ನಾನ ದಿವಸನೇ ಮಾಡಬೇಕು. ಎರಡು ಪ್ರಸಂಗ ಬಿಟ್ಟರೆ ಎಂದೂ ಪಿತೃಕಾರ್ಯ ಪೋಸ್ಟ್ಪೋನ್ ಆಗೋದೇ ಇಲ್ಲ. ಕಾರಣ ಏನು ಅಂತ ಕೇಳಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ದೇವಕಾರ್ಯಕ್ಕಿಂತ ಪಿತೃಕಾರ್ಯಕ್ಕೆ ಹೆಚ್ಚು ಮಡಿಬೇಕು, ಅದಿನ್ನೊಂದು ವಿಶೇಷ. ದೇವಕಾರ್ಯಕ್ಕಿಂತ ಪಿತೃಕಾರ್ಯಕ್ಕೆ ಶುದ್ಧ ಮಡಿಬೇಕು. ಅವತ್ತೇನಾದ್ರು ಮಡಿ ಹೆಚ್ಚು ಕಡಿಮೆ ಆದರೆ ಪಿತೃದೇವತೆಗಳು ಸ್ವೀಕಾರ ಮಾಡೋದಿಲ್ಲ, ಕ್ರುದ್ಧರಾಗ್ತಾರೆ ಅಂತ ಹೇಳಿದ್ದಾರೆ. ಅದೇ ಮಹಾಭಾರತದಲ್ಲಿ ಬರೋ ಜಮದಗ್ನಿಗಳು ಶ್ರಾದ್ದಕ್ಕೋಸ್ಕರ ಹಾಲಿಟ್ಟುಕೊಂಡಾಗ ಒಬ್ಬ ರಾಕ್ಷಸ ಹೋಗಿ ಮೈಲಿಗೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ನು ಮುಂದೆ ಅಂಧನ ತಮಸ್ಸಿಗೆ ಹೋದನಂತೆ, ಪಿತೃಗಳು ಶಾಪ ಕೊಟ್ಟರಂತಾಗ. ಪಿತೃದೇವತೆಗಳು ಶಾಪ ಕೊಡ್ತಾರೆ, ನಮ್ಮ ಆಹಾರವನ್ನು ಕಲುಷಿತಗೊಳಿಸಿದ್ದರಿಂದ ನೀನು ನರಕಾದ್ಯ ಅನರ್ಥವನ್ನು ಹೊಂದು ಅಂತ ಹೇಳ್ತಾರೆ, ಹಾಗೆ ಹೊಂದಿಬಿಡ್ತಾರೆ. ಪಿತೃಕಾರ್ಯದ ಬಗ್ಗೆ ತುಂಬ ಜನ ಎಚ್ಚರ ವಹಿಸಬೇಕು. ಪ್ರಾಯ ಬಿಡಲಕ್ಕೆ ಒಂದೊಂದು ಕಾರಣ ಹೆಚ್ಚು ಪಡೆಯಬೇಕು ಅಂತೇಳಿ ಕೆಲಸನೇ ಬಿಟ್ಟುಬಿಟ್ರೆ ಅದು ಪದೀತಿಯಾಗಿ. ಇವತ್ತು ವಾಟರ್ ಹ್ಯಾಂಡಲ್ ಮಾಡಬೇಕಾದ್ರೂ ವಾಟರ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಹ್ಯಾಂಡಲ್ ಮಾಡ್ತಾರೆ. ಈ ಕರೆಂಟ್ನವರೇ ಹ್ಯಾಂಡಲ್ ಮಾಡ್ತಾರೆ. ವಾಟರ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ನೀರು ಜೋರ ಸುರಿಯುತ್ತೆ ಅಷ್ಟು, ಇನ್ನೇನಾಗೋದಿಲ್ಲ, ಅದು ನೀರು ಬರೋದಿಲ್ಲ, ಕರೆಂಟ್ ಪ್ರಾಣ ತೆಗೆದುಬಿಡುತ್ತಾವೆ. ಈ ನೀರಿನಿಂದ ಅಪಾಯ ಇಲ್ಲ. ಅದು ಎರಡೂ ನಮಗೆ ಎಸೆನ್ಷಿಯಲ್ಲೇ, ನಮಗೆ ಬೆಳಕು ಬೇಕು, ನೀರು ಬೇಕು. ಆದರೆ ಈ ಕನೆಕ್ಷನ್ ವೈರಿಂದ ಹೆಚ್ಚು ಕಡಿಮೆ ಆದರೆ ಎಷ್ಟು ಅಪಾಯ ಇದೆಯೋ, ಈ ಪ್ಲಂಬಿಂಗ್ ಹೆಚ್ಚು ಕಡಿಮೆ ಆದರೆ ಅಷ್ಟು ಅಪಾಯ ಇಲ್ಲ. ಅಂತೂ ನೀರು ಬರೋದಿಲ್ಲ ಅಂಬದಿರಬಹುದು, ಆದರೆ ಪ್ರಾಣ ಹೋಗೋಷ್ಟು ಅಷ್ಟು ಅಪಾಯ ಪ್ರಶ್ನೆ ಇಲ್ಲ. ಆದಷ್ಟು ಪಿತೃಕಾರ್ಯಕ್ಕೆ ಮಹತ್ವ ಇದೆ. ಮಡಿ ಹೆಚ್ಚು ಮಡಿಬೇಕು, ಹೆಚ್ಚು ಶುದ್ಧಿ ಬೇಕು ಅಂತ ಹೇಳ್ತಾರೆ. ಅದನ್ನು ಜನ ಯಾತಕ್ಕೆ ಮಾಡಬೇಕು ಅಂದರೆ ಅಷ್ಟು ಕಷ್ಟಪಟ್ಟು ಫಲ ಎಷ್ಟಿದೆ ಲೆಕ್ಕ ಹಾಕಿ, ಎಲ್ಲ ವಿಧವಾದ ಫಲ ಕೊಡ್ತಾರೆ ಅಂದಮೇಲೆ ಆ ಶ್ರಮ ಪಡಲೇಬೇಕಾಗುತ್ತೆ. ಆದರೆ ಬಿಟ್ಟರೆ ಆಪತ್ತು ಇದ್ದೇ ಇದೆ, ಆದ್ದರಿಂದ ಎಂದೂ ಬಿಡಲಿಕ್ಕೆ ಹೋಗಬಾರ್ದು. ಈ ಹಿನ್ನೆಲೆಯಲ್ಲಿ ಶ್ರಾದ್ದಪಕ್ಷಗಳ ಮಹತ್ವವನ್ನು ಬಹಳ ಒತ್ತಿ ಹೇಳ್ತಕ್ಕಂಥದ್ದು. ಪಿತೃಪಕ್ಷದಲ್ಲಿ ಪೂರ್ತಿ 15 ದಿವಸಗಳ ಕಾಲ ಪಿತೃಗಳಿಗೆ ದೇವರು ಹಚ್ಚಿಬಿಟ್ಟಿದ್ದಾರೆ. ವರ್ಷದಲ್ಲಿ ಒಟ್ಟು 15 ದಿವಸಗಳು ಪಿತೃಗಳಿಗೆ ಮೀಸಲು. ಇನ್ನು ಸಣ್ಣವಧಿ ಶ್ರಾದ್ದಗಳು ಬೇರೆ ಇದೆ, ವರ್ಷದಲ್ಲಿ 96 ದಿವಸ ಮೀಸಲು. ಅದರಲ್ಲಿ ವಿಶೇಷವಾಗಿ 15 ದಿವಸ ಪಿತೃಪಕ್ಷ ಅಂತ ಏನು ಕರೀತೇವೆ, ಭಾದ್ರಪದ ಕೃಷ್ಣ ಪಕ್ಷ, ಅದು ಮೀಸಲು. ಈ ಹಿನ್ನೆಲೆಯಲ್ಲಿ ಆ ಕಾರ್ಯದಲ್ಲಿ ಯಾವ ಕೆಲಸನೂ ಮಾಡಾಗಿಲ್ಲ. ಮತ್ತೆ ಪುಣ್ಯಕ್ಕೆ ಇವತ್ತಿಗೂ ಕೂಡ ಎಂತೆಂಥ ದಿವಸಲ್ಲೂ ಮದುವೆ ಮಾಡಿ ಹಾಕಿಬಿಡ್ತಾರೆ, ಚಾತುರ್ಮಾಸ್ಯದಲ್ಲಿ ಮಾಡಬಾರ್ದು ಮಾಡಿ ಹಾಕಿಬಿಡ್ತಾರೆ. ಪುಣ್ಯಕ್ಕೆ 15 ದಿವಸಕ್ಕೆ ಬಿಟ್ಟಿದ್ದಾರೆ ಸದ್ಯಕ್ಕೆ, ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗಂತೂ ಮಾಡೋದಿಲ್ಲ, ಪಿತೃಕಾರ್ಯಕ್ಕೆ ಮೀಸಲು. ಪಿತೃಕಾರ್ಯ ಮಾಡಲಿಕ್ಕೆ ಅಂತ ಬಿಟ್ಟಿಲ್ಲ, ಎರಡೂ ಬಿಟ್ಟಿದ್ದಾರೆ ಅಷ್ಟೇ. ಪಿತೃಕಾರ್ಯನ ಹೋಯ್ತು, ಇದು ಹೋಯ್ತು, ಅದೊಂದು ಬೈಕೊತ ಓಡಾಡ್ತಿರ್ತಾರೆ. ಏನೋ ಶೂನ್ಯಮಾಸ ಏನು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಬೈಲಕ್ಕ ಮಾಸ ಇಟ್ಟಿಲ್ಲ, ವಿಶೇಷವಾದ ಸಿದ್ಧಿಗೋಸ್ಕರ ಮಾಸ ಇಟ್ಟಿದ್ದಾರೆ. ಬೇರೆ ಕೆಲಸಕ್ಕೋಸ್ಕರ ಪಿತೃಕಾರ್ಯಕ್ಕೆ ವಿಘ್ನ ಆಗಬಾರದು ಅಂತ ಹೇಳಿ ಯಾವುದೆಲ್ಲದನ್ನು ಬ್ಯಾನ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಕೇವಲ ಅದನ್ನೇ ಮಾಡಬೇಕು. ಎಕ್ಸಾಮ್ ದಿವಸ ಸ್ಪೋರ್ಟ್ಸ್ ಇಟ್ಕೊಂಡ್ರೆ ಗತಿ ಏನು? ಸ್ಪೋರ್ಟ್ಸ್ ಕಾಂಪಿಟೇಷನ್ ಎಕ್ಸಾಮಿನೇಷನ್ ದಿವಸ ಪ್ರಿನ್ಸಿಪಾಲ್ ಸಸ್ಪೆಂಡ್ ಮಾಡಿ ಹಾಕಿಬಿಡ್ತಾರೆ ಅಷ್ಟೇ. ಅದು ಸ್ವಲ್ಪ ಬುದ್ಧಿ ಇಲ್ಲ ಅಂತ ಇವತ್ತು ಅದಕ್ಕೊಂದು ಕಾಲ ದೇಶ ಅಂತ ಇರುತ್ತೆ. ಆ ದೃಷ್ಟಿಯಿಂದ ಪಿತೃಕಾರ್ಯಕ್ಕೆ ಬಹಳ ಮಹತ್ವ ಇದೆ, ತಪ್ಪದೇ ಮಾಡಬೇಕು ಅಂತ ಹೇಳಿದ ಮೇಲೆ ಇನ್ನು ಪಿತೃಗಳು ಯಾರು, ಎಷ್ಟು ಜನ ಅನ್ನೋದು, ದೇವತೆಗಳು ಅವರು ಯಾರು ಅಂತ ಹೇಳಿದ. ಪಿತೃಗಳು ಒಟ್ಟು 7 ಜನ, ಸಪ್ತ ಪಿತೃಗಳು ಅಂತ ಕರೀತ. ಅದರಲ್ಲಿ 3 ಜನ ಅಮೂರ್ತ ಪಿತೃಗಳು, 4 ಜನ ಮೂರ್ತ ಪಿತೃಗಳು. ಮೂರ್ತವರು ಅಂದ್ರೆ ಮ್ಯಾನಿಫೆಸ್ಟ್, ಕಣ್ಣಿಗೆ ಕಾಣ್ತಾರ, ಅಮೂರ್ತರು ಅಂದ್ರೆ ಕಣ್ಣಿಗೆ ಕಾಣೋದು ಸೂಕ್ಷ್ಮ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಮೂರ್ತ ಪಿತೃಗಳು ಕಣ್ಣಿಗೆ ಕಾಣಿಸ್ತಾರೆ, ಅಮೂರ್ತ ಪಿತೃಗಳು ಕಣ್ಣಿಗೆ ಕಾಣೋದಿಲ್ಲ. ಪಿತೃದೇವತೆಗಳಲ್ಲಿ ಕಣ್ಣಿಗೆ ಕಾಣದ ಪಿತೃಗಳು ಇದ್ದಾರೆ ಅಂದಮೇಲೆ ಇನ್ನು ಜಗತ್ ಪಿತೃವಾದ ಭಗವಂತ ಕಣ್ಣಿಗೆ ಯಾಕೆ ಕಾಣ್ತಾನೆ ಯೋಚನೆ ಮಾಡಬೇಕು. ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಸೂಕ್ಷ್ಮ ಪಿತೃಗಳು ಅಗ್ನಿಶ್ವಾತ್ತರು, ಬರ್ಹಿಷತರು, ವೈರಾಜರು ಅಂತ ಹೇಳಿ 3 ಜನ ಅಮೂರ್ತ ಪಿತೃಗಳು. ಸೋಮಪರು, ಸುಸ್ವಸರು, ಸುಕಾಲರು, ಆಂಗಿರಸರು ಅಂತ ಹೇಳಿ 4 ಜನ ಮೂರ್ತ ಪಿತೃಗಳು. ಇದೆಲ್ಲ ಗೊತ್ತಿದ್ರೆ ಸಾಧ್ಯ ಪಟ್ಟೆ ಚೆನ್ನಾಗಿ ಮಾಡಕ್ ಬರುತ್ತೆ. ಯಾರು ಮಾಡ್ತೀವೋ ಏನೇ ಗೊತ್ತಿಲ್ಲ, ಬೈಕೊಂಡು ಹಾಕ್ತಿರ್ತಾರೆ ನಿಮ್ಮ, ಅದನ್ನು ಬಿಟ್ಟವರೇ ಜಾಸ್ತಿ ಮಾಡಿದ್ರೆ ಬೈಕೊಂಡು ಮಾಡ್ತಿರ್ತಾರೆ. ಆ ನೋಡಿ ಎಷ್ಟು ಮಟ್ಟಿಗೆ ಅಸಹ್ಯ ಬರುತ್ತೆ ಅಂದ್ರೆ ಪಿಂಡ ಅಂತಂದ್ರೆ ಭಯೋ ಹೆಸರು ಆಗಿಬಿಟ್ಟಿದೆ ಬರೀ. ಪಿಂಡ ಪ್ರದಾರ ದೊಡ್ಡ ಹೆಸರು, ಅದು ಯಜ್ಞ. ಅದು ಪಿತೃಕಾರ್ಯಕ್ಕೆ ಪಿತೃ ಮೇಧ ಅಂತ ಕರೀತಾರೆ. ದೊಡ್ಡ ಯಜ್ಞ ಅದು, ಪಂಚಮಹಾಯಜ್ಞಗಳಲ್ಲಿ ಒಂದು. ಅದು ನೋಡೋದಕ್ಕೆ ಅದು ಮೈಲಿಗೆ ಕೆಲಸ ಇದ್ದ. ಹೇಗೆ ಮಾಡ್ತಾನೆ ಅಂತ ಕೇಳಿದ್ರೆ, ಮನೆಯಲ್ಲಂತೂ ಹೆಂಡತಿ ಮಕ್ಕಳು ಒಪ್ಪೋದಿಲ್ಲ, ನಿಮ್ಮ ಅಪ್ಪನ ಸಾಧ ನೀವು ಮನೆಯಲ್ಲಿ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟ. ಎಷ್ಟೋ ಜನಗಳು ಅಷ್ಟು ಬೆಟ್ಟಿಗೆ ಹೇಗೆ ಅವರ ಪ್ರಸಾದ ಇವ್ರು ಮಾಡಾಗಿಲ್ಲ, ಅದರಿಂದ ಯೋಚನೆ ಇಲ್ಲ. ಇವರ ಪ್ರಸಾದ ಮಾಡಕ್ಕೆ ಬಿಡೋದಿಲ್ಲ, ಕೊಳಕಾಗುತ್ತೆ ಮನೆ, ಆ ಥರ ಬಾಣಿ ಕೊಳಕಾಗಿಬಿಡುತ್ತೆ, ಮೈಲಿಗಾಗಿಬಿಡುತ್ತೆ. ಆ ಪಿಂಡಾಗಿಂಡ ಬಂದು ದರ್ಬೆಗಿರಿ ಬಂದುಬಿಟ್ರೆ, ದರ್ಬೆ ಮಡಿಯಂತೆ ಜನಕ್ಕೆ ಗೊತ್ತಿಲ್ಲ. ದರ್ಬೆಗೆ ಪವಿತ್ರ ಅಂತ ಹೆಸರದು. ಎಷ್ಟು ಪವಿತ್ರ ಅಂದರೆ ಅದು ಅಮೃತದಷ್ಟು ಪವಿತ್ರ ಅಂತ ದರ್ಬೆಗೆ. ನಮ್ಮ ಜನಕ್ಕೆ ದರ್ಬೆ ಕಂಡ್ರೆ ಭಯ, ಏನು ಪಿತೃಕಾರ್ಯ ಬಂದು ತಿಳ್ಕೊಂಡ್ಬಿಡ್ತಾರೆ. ದೇವಕಾರ್ಯಕ್ಕೂ ದರ್ಬೆ ಬೇಕು. ಪುಣ್ಯವಾಚರಣೆ ದರ್ಬೆ ಇಲ್ಲದ್ರೆ ಪುಣ್ಯವಾಚರಣೆ ಮಾಡಕ್ಕೆ ಬರೋದಿಲ್ಲ. ಯಾವ ಯಜ್ಞಯಾಗಗಳೇ ದರ್ಬೆ ಬೇಕೇ ಬೇಕು. ಆದರೆ ಜನಕ್ಕೆ ಅದು ಅರ್ಥ ಆಗಿಲ್ಲ. ದರ್ಬೆ ಅಂತ ಕೇಳಿದರೆ ಅದು ಅಮಂಗಳ ಅಂತ ಭಾವನೆ ಬಂದಿದೆ. ಎಳ್ಳು ಅಂದ್ರೆ ಅಮಂಗಳ, ಎಳ್ಳು ಒಳ್ಳೆಯದು. ಬಹುಮಾನ ಹೋಗಕ್ಕೆ ಎಳ್ಳು ಉಪಯೋಗಿಸ್ತಾರೆ ಗೊತ್ತೇನು. ಎಳ್ಳು ಒಂದು ಮೇಧ್ಯ ಪದಾರ್ಥ, ಹೋಮಾರ್ಕವಾದ ವಸ್ತು ಅದು. ಎಳ್ಳು ಮೈಲಿಗೆಯಲ್ಲ, ದರ್ಬೆ ಮೈಲಿಗೆಯಲ್ಲ, ಪಿತೃಗಳು ಮೈಲಿಗೆ ಅಲ್ವೇ ಅಲ್ಲ. ಆದರೆ ಜನಕ್ಕೆ ಒಟ್ಟ ಅಭಿಪ್ರಾಯ ಏನು ಬಂದಿದೆ ಅಂದರೆ ಮೈಲಿಗೆ ಕಾರ್ಯ ಅಂತೆ. ಅದಕ್ಕೆ ಮಠದಲ್ಲಿ ಮಾಡ್ಕೊಂಬನ್ನಿ ಅಂತ ಹೇಳಿಬಿಡ್ತಾರೆ. ನಾವ್ಯಾರು ಬರೋದಿಲ್ಲ ಜೊತೆಗೆ ಅನೌನ್ಸ್ ಮಾಡ್ತಾರೆ, ಇವರು ಒಬ್ಬನೇ ಹೋಗ್ಬೇಕು ಪಾಪ. ಅನಾಥನ ಹೇಗೆ ಓಡಾಡ್ತಿರ್ತಾರೆ ಅಲ್ಲಿಂದಲ್ಲಿ ಪಂಚಗಳು ಸನ್ಯಾವನಿಲ್ಲ, ಸ್ನಾನ ಯಾವುದು ಗೊತ್ತಿಲ್ಲ ಅವನಿಗೆ ಪಾಪ. ನಾಮಮುದ್ರೆ ಹಾಕೊಳ್ಳೋಕ್ಕೂ ಬರೋದಿಲ್ಲ, ಅಲ್ಲೋಗಿ ಅಲ್ಲಿಂದ ಓಡಾಡ್ತಿರ್ತಾನೆ ಅವ್ರು ಪುರೋಹಿತರು ಬರೋವರೆಗೂ. ಬಂದ ತಕ್ಷಣ ಹೋಗ್ತಾನೆ, ಕುತ್ಕೊಂಡ್ಬಿಡ್ತಾನೆ. ಅವ್ನು ನೋಡಿಬಿಟ್ರೆ ಶ್ರಾದ್ದ ಅವ್ರ ಅಪ್ಪಂದ ಇವಂದೊಂದು ಗೊತ್ತಾಗ, ಅವಂದೇ ಶ್ರಾದ್ದ ಇದ್ದಾಗಿರ್ತದೆ. ಅಷ್ಟು ಡಲ್ಲ ಓಡಾಡ್ತಿರ್ತಾರೆ ಮನುಷ್ಯ. ಎಷ್ಟು ಉತ್ಸಾಹ ಇರಬೇಕು ಅಂತ ಅಂತ ಹೇಳಿದ್ದಾರೆ ಪಿತೃಗಳು. ಮನೆಯಲ್ಲೇ ಮಾಡಬೇಕು ಶ್ರಾದ್ದ ಪಕ್ಷಗಳನ್ನ, ಬೇರೆ ಕಡೆ ಮಾಡಬಾರದು ಅಂತ ಹೇಳ್ತಾರೆ. ಮನೆಯಲ್ಲೇ ಮಾಡಬೇಕು. ಇನ್ನೂ ವಿಶೇಷ ಅಂದ್ರೆ ಬೇರೆ ದೇವಕಾರ್ಯದ ಅಡಿಗೆಯನ್ನು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೋದು, ಪಿತೃಕಾರ್ಯದ್ರೆ ಬೇರೆ ಕೈಯಲ್ಲಿ ಮಾಡಿಸ್ಬೇಡಿ, ಮನೆಯ ಸೊಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೆಂಗಸರಿಗೆ ಮಾಡಿದ್ದೆ ಫ್ರೀ, ಯಾಕಂದ್ರೆ ಅವರು ತಲುಪದೇ ಅವ್ರ ಪಿತೃಗಳಿಗೆ ಅವ್ರಿಗೆ ತುಂಬಾ ಸಂಬಂಧ ಇರೋದ್ರಿಂದ ಅವರು ಮಾಡಬೇಕು. ಸೊಸೆ ಅಡಿಗೆ ಮಾಡಬೇಕು, ಇತರ ಶ್ರಾದ್ದ ಮಾಡ್ತಾನೆ, ಬ್ರಾಹ್ಮಣ ಭೋಜನ ಆಗಬೇಕು, ಮಂಗಳಕರವಾದ. ಪಿತೃಗಳು ಮನೆಗೆ ಬರ್ತಾರೆ, ಒತ್ತಿನ ದಿವಸ ಮನೆ ಬರ್ತಾರೆ ಅಂದ್ರೆ ಅವರು ಬಂದ್ರೆ ನಮ್ಮ ಮನೆಗೆ ಯಾರೇ ಬರಬಹುದು. ತಂದೆ ತಾಯಿಗಳು ಬಂದ ಖುಷಿ ಪಡಿಸ್ ಬೇರೆ ಯಾಕೆ ಪಡ್ತಾರೆ, ಹುಡುಗರು ಯಾಕೆ ಪಡ್ತಾರೆ, ಅವ್ರಿಗೆ ಒಳ್ಳೆ ಸಂಬಂಧ ಇದೆ. ಮತ್ತೆ ಅವ್ರು ಒಳ್ಳೆಯದಾಗಲಿ ಅಂತ ಅವ್ರು ಹರಸ ಬೇರೆಯವ್ರು ಹರಸೋದಿಲ್ಲ. ಯಾಕೆಂದ್ರೆ ಅವ್ರು ಎಷ್ಟು ಬಟ್ಟೆ ಹರಿಸ್ತಾರೆ ಅಂದ್ರೆ ನಾವು ಬೈದ್ರು ಹರಿಸ್ತಾರೆ ಅಂತ ಸ್ವಭಾವ. ಅಂತ ಹೊತ್ತು ಪಿತೃದೇವತೆಯವ್ರ ಮನೆ ಬಂದ್ರು ಅಂದ್ರೆ ಕಲ್ಯಾಣ ಅಂತ ಅರ್ಥ. ವಿಷಯ ಅನೇಕರಿಗೆ ಗೊತ್ತಿಲ್ಲ, ಅವ್ರು ಮಾತು ಹೇಳ್ತಾರೆ ಅಲ್ಲಿ. ಯಾವುದೇ ದೇವ ಕಾರ್ಯ ಮಾಡಿ ಮನೆಯಲ್ಲಿ ಉತ್ಸವಗಳನ್ನು ಮಾಡಿ ಪಿತೃಗಳ ಆರಾಧನೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾಂದಿ ಸ್ಥಾಪನೆ ಅಂತ ಮಾಡೋದು. ಇವತ್ತು ಪಿತೃಕಾರ ಮದುವೆ ಮಾತನಾದ ದಿವಸಗಳಲ್ಲೂ ಕೂಡ ನಾಂದಿ ಪದದಲ್ಲಿ ಪಿತೃಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲದೆ ಹೋದ್ರೆ ಮಂಗಳ ಕಾರ್ಯಗಳೇ ಆಗೋದಿಲ್ಲ. ಇದು ಜನಕ್ಕೆ ನಾಂದಿ ಅಂತಲೇ ಗೊತ್ತಿಲ್ಲ. ಆದ್ರಿಂದ ನಾಂದಿ ಮಾಡೋದಿಲ್ಲ ಮೊದಲು. ಯಾವುದೋ ಒಂದು ಮದುವೆಗೆ ನಾಂದಿ ಯಾಕೆ ಮಾಡ್ತಾನೆ ಮಧ್ಯೆ ಅವರು? ಮದುವೆ ಗೊತ್ತಾಗೋದಿಲ್ಲ ಬರ್ತೀವಿ, ಇವರು ಅಪ್ಪ ಅಮ್ಮ ತಾತ ಹೇಳ್ಬಿಟ್ಟಿರ್ತಾರೆ ಮದುವೆ ಆಯ್ತು ಅಂತ ಹೇಳ್ಬಿಡ್ತಾರೆ. ಅವಾಗ ಗೊತ್ತಾಗ್ಬೇಕು, ನಾಂದಿ ಇಲ್ಲ, ದೇವರ ಸಮಾರಂಭದಿಂದ ಯಾವುದೂ ಇರೋದಿಲ್ಲ. ಅಂದ್ರೆ ಪಿತೃಕಾರ್ಯವಿಲ್ಲದೆ ಯಾವ ಶುಭ ಕಾರ್ಯ ಕೂಡ ಮಾಡಾಗಿಲ್ಲ. ಅಷ್ಟರ ಮಟ್ಟಿಗೆ ಪಿತೃಗಳ ಮಹತ್ವ ಇದೆ, ಅದನ್ನು ತಪ್ಪದೇ ಮಾಡಬೇಕು. ಇಂಥ 7 ಜನ ಪಿತೃಗಳಲ್ಲಿ ಅವರೆಲ್ಲರ ಆರಾಧನೆಯನ್ನು ಈ ರೀತಿ ಮನೆಯವರೇ ಅಡಿಗೆ ಮಾಡಿ ಭಾರಿ ಶ್ರೇಷ್ಠ. ಮಠದಲ್ಲಿ ಮಾಡಬಾರದು ಅಂತಲ್ಲ, ಮನೆ ಅನುಕೂಲ ಇಲ್ಲದೆ ಹೋದರೆ ಮಠದಲ್ಲಿ ಮಾಡ್ಬೋದು, ಏನು ತಪ್ಪ. ಇವತ್ತು ರಾಘವೇಂದ್ರ ಭಟ್ಟಗಳು ಅದಕ್ಕೆ ನಾವು ಭಾರಿ ಕೊಂಡಾಡಬೇಕು. ಎಷ್ಟೋ ದಿನ ಶ್ರಾದ್ದ ಪಟ್ಟೆ ಬಿಡೋದನ್ನು ರಾಯರು ತಪ್ಪಿಸಿದ್ದಾರೆ ಇವತ್ತಿನ ದಿವಸ. ಅವರು ಸನ್ಯಾಸಿಗಳು ತಂಟೆನೇ ಇಲ್ಲ ಅವರಿಗೆ, ಪಾಪ. ಉಳಿದವರು ಉದ್ಧಾರ ಮಾಡಕ್ಕಾಗಿ ಕೂತಿದ್ದಾರೆ ಅಷ್ಟೇ. ಇವತ್ತು ಎಷ್ಟೋ ದಿನ ಶುಭ ಕಾರ್ಯಕ್ಕಿಂತ ಪಿತೃಕಾರ್ಯ ಮಾಡೋದೇ ಜಾಸ್ತಿ ಮಠಗಳಲ್ಲಿ. ಮದುವೆ ಯಾರು ಮಠದಲ್ಲಿ ಮಾಡೋದಿಲ್ಲ, ಅದು ಛತ್ರನೇ ಆಗಬೇಕು ಅವರಿಗೆ. ಪಿತೃಕಾರ್ಯಕ್ಕೆ ಮಠನೇ ಆಗಬೇಕು. ವೈಕುಂಠ ಆಗಿಬಿಟ್ಟೆ ಅಲ್ಲ ಮಠನೇ ಪಾಪ. ರಾಯಣೇನಾದ್ರೂ ಶಿಷ್ಟು ಬಂದ್ರೆ ಎಷ್ಟು ಪಜಿತಿ ಆಗತ್ತೆ ಲೆಕ್ಕ ಹಾಕಿ. ಅವ್ರು ಎಷ್ಟು ಕರುಡಾಡಗಳು ಅಂತ ಕೇಳಿದರೆ, ನನ್ನ ಮಠ ಮೈಲಿಗೆ ಮಾಡಿ, ಮನೆಯೇ ಅಸಹ್ಯ, ನಮ್ಮ ಮನೆ ಅಸಹ್ಯ ಮಾಡ್ಬೋದಾಗಿದ್ದರೆ ನೀವೀಗ ಮನೆಯಲ್ಲಿ ಮೈಲಿಗೆ ಆಗುತ್ತೆ ಅಂತ ಮಠಕ್ಕೆ ಬರ್ತೀರಲ್ಲ, ರಾಯರ ಮೈಲಿಗೆ ಆಗ್ಬೋದಾಗಿದ್ರೆ ಎಷ್ಟು ಸಹಿಸ್ಕೋತಾರೆ ಯೋಚನೆ ಮಾಡಿ. ಅದಕ್ಕೆ ಅವರನ್ನು ಕರುಣಾ ವಾರಿಧಿ ಅಂತ ಕರೀತಾರೆ. ರಾಘವೇಂದ್ರ ಬಾರು ಕಾರುಣ್ಯ ವಾರಿಧಿಯ ಬಾರು ಅಂತ ಕರಿಬೇಕಾದ್ರೆ ಎಷ್ಟರ ಮಟ್ಟಿಗೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಇವತ್ತಿನಿಂದ ಯೋಚನೆ ಮಾಡಬೇಕು. ಆದರೆ ಮನೆಯಲ್ಲಿ ಮಾಡೋದು ಶ್ರೇಷ್ಠ, ಆಗದೆ ಹೋದಾಗ ಮಠದಲ್ಲಿ ಮಾಡಿದ್ರೆ ಅಂತ ಏನು ತಪ್ಪಲ್ಲ. ಬಿಡಬಾರದು ಮುಖ್ಯ. ಬಿಡಬಾರ್ದು. ಆದರೆ ಮಠದಲ್ಲಿ ಮಾಡಿದಾಗ ಮನೆಯವರೆಲ್ಲ ಹೋಗಬೇಕು, ಅದು ಶ್ರೇಷ್ಠ. ಮನೆಯವರೆಲ್ಲ ಹೋಗಿ ಅದರ ಪಾಲ್ಗೊಂಡ್ರೆ ಅದಕ್ಕೆ ಅರ್ಥ ಇರುತ್ತೆ ಹೊರತು ಅದು ಒಂದು ಕೆಟ್ಟ ಕೆಲಸ ಅನ್ನೋ ಭಾವನೆ ಎಂದೂ ಮನಸ್ಸಲ್ಲಿ ತಂದ್ಕೋಬಾರ್ದು. ಆ ಹಿನ್ನೆಲೆಯಲ್ಲಿ ಪಿತೃಕಾರ್ಯ ಮಹತ್ವವನ್ನು ಕೊಟ್ಟು 7 ಜನ ಪಿತೃಗಳಿದ್ದಾರೆ. ಅದರಲ್ಲಿ ಅಗ್ನಿಶ್ವಾತ್ಮರು, ಬರಿಹಿಷದರು, ವೈರಾಜ. ಆ ಪಿತೃಗಳ ಪರಿಚಯವೆಲ್ಲ ಮಾಡಿಕೊಡ್ತಾರೆ. ವೈರಾಜ ಪಿತೃಗಳು ಯಾರು ಅಂತ ಹೇಳಿದರೆ ನಮಗೆ ಅವರು ಗೊತ್ತಿಲ್ಲ, ಅವ್ರ ಮಗಳು ಗೊತ್ತಿದ್ದಾರೆ. ಯಾರು ಗೊತ್ತೇನು? ಮೇನಾದೇವಿ ಅವ್ರ ಮಗಳು. ಮೇನಾ ಹಿಮಾಲಯನ ಹೆಂಡತಿ ಆಯಿತು. ಹಿಮಾಲಯ ಹೆಂಡತಿ ಮೇನಾದೇವಿ ಈ ವೈರಾಜ ಪಿತೃಗಳ ಮಗಳು. ಆ ಮೇನಾದೇವಿಗೆ 4 ಜನ ಮಕ್ಕಳು, 3 ಜನ ಹೆಣ್ಮಕ್ಕಳು, 1 ಗಂಡು ಮಗು. ಆ ಗಂಡು ಮಗನೇ ಮೈನಾಕ ಪರ್ವತ. ನಾವು ಕೇಳಿದ್ದೇವೆ ಮೈನಾಕ ಪರ್ವತ ಬಂತಲ್ಲ, ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ ಕ್ಷಿಪ್ತೋರ್ಣವೇ ಮರುತ ಉರ್ವರಿ ತಾತ್ಮಪಕ್ಷ. ಹನುಮಂತ ಸಮುದ್ರ ಹರಬೇಕಾದ ಅಡ್ಡ ಬಂದು ನಿಂತ ಪರ್ವತ ಮೈನಾಕ ಪರ್ವತ. ಈ ಪಿತೃಗಳ ಮಗಳೇನಿದ್ದಾಳೆ ಮೇನಾದೇವಿ, ಆತನ ಆಕೆಯ ಮಗಳು ಮಗನೇ ಆ ಮೈನಾಕ ಪರ್ವತ, ಚಿನ್ನದ ಪರ್ವತ. ಇನ್ನು 3 ಜನ ಹೆಣ್ಮಕ್ಕಳು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ 3 ಜನದ ಹೆಸರು. ಅವ್ರ ಹೆಸರಾದ್ರೆ ಯಾತಕ್ಕೆ ಬಂತು ಅಂತ ಹೇಳಿದ್ದಾರೆ. ಅವ್ರ 3 ಜನ ಕೂಡ ಮದುವೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಒಳ್ಳೆ ವರ ಸಿಗಬೇಕು ಅಂತ ಹೇಳಿ, ಗಂಡ ಸಿಗಬೇಕು ಅಂತೇಳಿ ತಪಸ್ಸಿಗೆ ಅಂತ ಹೋದರಲ್ಲಿ, ಒಳ್ಳೆ ಗಂಡ ಸಿಗಬೇಕು ಅಂತೇಳಿ ತಪಸ್ಸಿಗೆ ಅಂತ ಹೋಗ್ತಾರೆ. ಇದು ಆಮೇಲೆ ಒಳ್ಳೆ ಗಂಡ ಸಿಗ್ತಕ್ಕಂಥ ರೀತಿಯಲ್ಲಿ ಹೆಂಗಸರು ತಪಸ್ಸು ಮಾಡೋ ಪದ್ಧತಿ ಹಿಂದೆ ಇತ್ತು, ಈಗ ಇದೇ ಕಡಿಮೆ ಆಗಿದೆ ಅಂತ ಹೇಳಿ. ಅರೆ ಒಳ್ಳೆ ಹೆಂಡತಿ ಸಿಗಬೇಕು ತಪಸ್ಸು ಮಾಡೋ ಅಭ್ಯಾಸ ಇಲ್ಲ, ಒಳ್ಳೆ 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 ಮಾವ ಸಿಗಬೇಕು ಅಂತ ಇಷ್ಟಪಡ್ತಾರೆ, ಅದು ಬೇರೆ ಮಾತು. ಒಳ್ಳೆ ಸಾಕಷ್ಟು ದುಡ್ಡು ಕೂಡ ಮಾವ ಸಿಗೋ ಇಷ್ಟಪಡ್ತಾರೆ ಹೊರತು ಒಳ್ಳೆ ಹೆಂಡತಿ ಅಂತ ಅಷ್ಟು ಕಾನ್ಸೆಪ್ಟ್ ಇಲ್ಲ. ಒಳ್ಳೆ ಗಂಡ ಅನ್ನೋ ಕಾನ್ಸೆಪ್ಟ್ ಇದೆ, ಒಳ್ಳೆ ಗಂಡ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಇವತ್ತು ಅನೇಕ ಈ ಗಂಡ ಹೆಂಡತಿ ಇಬ್ಬರು ಯಾರು ಕೆಟ್ಟರೂ ಜೀವನ ಹಾಳಾಗುತ್ತೆ, ಆದರೆ ಗಂಡ ಕೆಟ್ಟಿದ್ರೆ ಹೆಂಡತಿ ಜೀವನ ನರಕ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಒಳ್ಳೆ ಗಂಡ ಅನ್ನೋದು ಬಹಳ ಅರ್ಥ ಇದೆ. ಅದಕ್ಕಾಗಿ ಅವ್ರು ಏನು ಮಾಡಿದಾರಂತೆ, ಅವರು ದೊಡ್ಡ ದೇವತಾ ಸ್ತ್ರೀಯರವರೆಲ್ಲ ಕೂಡ ಒಳ್ಳೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ಬೇಕಾದ್ರೆ ಹೇಗೆ ಮಾಡ್ತಿದ್ರು ಅಂತ ಪ್ರಶ್ನೆ ಇದೆ. ಅದಕ್ಕೆ ಒಬ್ಬಳು ಏಕಪಾಟಲ ಅಂತ ಹೆಸರು, ಪಾಟಲ ಅಂತ ಒಂದು ಹೂವಿನ ಹೆಸರು. ಅವಳು ದಿವಸಕ್ಕೆ ಒಂದು ಹೂವು ಮಾತ್ರ ತಿಂತಿದ್ಲು ಅಂದ್ರೆ ಅದೇ ಆಹಾರ. ಅವಳು ದಿವಸ ಪೂರ್ತಿ ಒಂದು ಹೂವಿನ ಮೇಲೆ ಇಡೀ ದಿವಸ ಬದುಕ್ತಾ ಇತ್ತು. ಅದಕ್ಕೆ ಏಕಪಾಟಲ ಅಂತ ಆಕೆ ಹೆಸರು. ಇನ್ನೊಬ್ಬಳು ಏಕಪರ್ಣ, ಪರ್ಣ ಅಂದರೆ ಎಲೆ, ದಿವಸಕ್ಕೊಂದು ಎಲೆ ತಿಂತಿದ್ದಂತೆ. ದಿವಸಕ್ಕೊಂದು ಎಲೆ, ಇವತ್ತು ಊಟ ಆದ್ಮೇಲೆ ವಿಳೆದನ್ನೇ ಹೇಳ್ತಿರ್ತಾರೆ ಬರೀ ಈ ಎಲೆಗಳೆಲ್ಲ. ಅಂದರೆ ಇವತ್ತು ನಮ್ಮ ತಪಸ್ಸಿಗೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಗೊತ್ತಾಗುತ್ತೆ. ತಪಸ್ಸಿಗೆ ತೀವ್ರತೆ ಬರೋದು ದೇಹ ದಂಡನೆ ಮಾಡಿದಾಗ. ದೇಹದಂಡನೆ ಇವತ್ತು ನಾವು ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ, ದೇಹದಂಡನೆ ಕಾನ್ಸೆಪ್ಟೇ ಇಲ್ಲ. 24 ತಾಸು ತಿಂತಾನೆ, 24 ತಾಸು ಟೈಮಿಂಗ್ಸೇ ಇಲ್ಲ. ಕೊಟ್ಟ ಅಂದರೆ ಕೊಡದ, ಕೊಟ್ಟ ಅಂದರೆ ತಿಂದ ಅಂತ. ಅದು ತಿನ್ನಕ್ಕೆ ಯೋಗ್ಯ ಪದಾರ್ಥ ಹೌದೋ ಅಲ್ಲೋ, ತನ್ನ ಹಸಿವೆ ಆಗಿದೆಯೋ ಇಲ್ವೋ, ಬೇಕೋ ಇಲ್ಲೋ ಯೋಚನೆ ಮಾಡೋದಿಲ್ಲ, ಯಾಕೆ ಕೊಡದೆ ಕೊಟ್ಟಾಗ ಕೊಡದೆ ಅಷ್ಟೇ. ಆ ರೀತಿ ಹಸುಗಳಿಗೆ ಹಾಕಿ ದೇವರಾಡಕ್ಕೆ ಬದಲು, ಹಸುಗಳಿಗೆ ಹೊಟ್ಟೆ ತುಂಬ ಹುಲ್ಲಾಕಿ ಮತ್ತೆ ಹಾಕಿ, ಏನು ಮಾಡೇ ಮುಟ್ಟೋದಿಲ್ಲ ಅಷ್ಟೇ. ಈ ಹುಲಿ ಸಿಂಹದ ಕ್ರೂರ ಪ್ರಾಣಿಗಳು, ಅಂತ ಕ್ರೂರ ಪ್ರಾಣಿಗಳು ಕೂಡ ಮನುಷ್ಯನಿದ್ರೆ ಕೊಲ್ಲೋದಿಲ್ಲವು, ಹಸಿವಾಗಿದ್ದರೆ ಮಾತ್ರ ತಿನ್ನುತ್ತವೆ. ಹಸಿವಾಗಿದ್ದರೆ ಮಾತ್ರ ಮನುಷ್ಯನ ಕೊಲ್ಲೋದು ಭಯದಿಂದ ಕೊಲ್ಲೋದು ಕೆಲಸ ಅಲ್ಲ ಅಷ್ಟೇ ಹೊರತು ಅವು ಕೊಲ್ಲಬೇಕು ಅಂತ ಕೊಲ್ಲೋದಿಲ್ಲ. ಯಾವುದೇ ಪ್ರಾಣಿ ಕೂಡ ಆಹಾರಕ್ಕೆ ಮಾತ್ರ ಕೊಲ್ಲೋದು, ಮನುಷ್ಯ ಮಾತ್ರ ಅವನು ತಿನ್ನಕ್ಕೆ ತಾನು ಕೊಲ್ತಾನೆ. ಅದು ಬಹಳ ಆಶ್ಚರ್ಯ. ಮತ್ತು ಇನ್ನೊಂದು ರೀತಿಯಲ್ಲಿ ಹಾಳು ಮಾಡ್ತಾನೆ, ಸಿಕ್ಕಾಬಟ್ಟೆ ತಿಂತಕ್ಕಂಥ ಅಭ್ಯಾಸದಿಂದಾಗಿ ಮನುಷ್ಯನಿಗೆ ಅನೇಕ ವಿಧವಾದಂತಹ ತೊಂದರೆಗಳು ಜಾಸ್ತಿ. ತಪಸ್ವಿಗಳು ಮಾತ್ರ ಅದನ್ನು ಓವರ್ಕಮ್ ಮಾಡಿರ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ರಾವಬೋಧಸ್ಯ ಯೋಗೋ ಭವತಿ ದುಃಖ. ಏಕಪರ್ಣ ಏಕಪಾಟಲ. ಇನ್ನೊಬ್ಬಳು ಅಪರ್ಣ ಅಂತ ಹೆಸರು. ಅಪರ್ಣ ಅಂದ್ರೇನು? ಒಂದು ಎಲೆ ಕೂಡ ತಿಂತಿದ್ದಿಲ್ಲಂತೆ, ಪೂರ್ತಿ ನಿರಾಹಾರ. ಆಗ ತಾಯಿ ಬೇರಾದೇವಿ ನೋಡ್ತಾಳೆ, ಇಬ್ಬರು ಹೆಣ್ಮಕ್ಳು ಏನೋ ಪರವಾಗಿಲ್ಲ, ಏನಾದ್ರು ಸ್ವಲ್ಪ ತಗೊಳ್ತಾರಲ್ಲ, ಸ್ವಲ್ಪ ಸಮಾಧಾನ. ತನ್ನ ಮಕ್ಕಳು ಸ್ವಲ್ಪ ಉಪವಾಸ ಇದ್ರೆ ತಂದೆ ತಾಯಿ ಜೀವ ನಿಲ್ಲೋದಿಲ್ಲ, ಅದೇ ಮಕ್ಕಳು ತಂದೆ ತಾಯಿ ಉಪವಾಸ ಹಾಕ್ಬಿಡ್ತಾರೆ ಕೊನೆಗೆ, ಅದು ಬೇರೆ ಮಾತು. ಪರ್ಮನೆಂಟ್ ಆಗಿ ಹಾಕುವ ಚಾನ್ಸಸ್ಸೇ ಜಾಸ್ತಿ. ಇವರು ಸ್ವಲ್ಪ ಎಷ್ಟು ತಿಂದ್ರು ಸ್ವಲ್ಪ ಹಾಕುವ ತಂದೆ ತಾಯಿಗಳ ಸೈಕಾಲಜಿ. ಅದಕ್ಕೆ ಏಕಪಾಠನ ಒಂದು ಹೂವಾರು ತಿಂತಾಳೆ, ಏಕಪರ್ಣ ಒಂದು ಎಲೆಯಾದರೂ ತಿಂತಾಳೆ, ಈ ಅಪರ್ಣ ಏನು ತಿನ್ನ, ಆ ಪರ್ಣ ಅಂದರೆ ಎಲೆಯನ್ನೂ ತಿನ್ನದವಳು ಅಂತ, ಎಲೆಯನ್ನೂ ತಿನ್ನದವಳು. ಆಗ ಕರಲ್ಲಂತೆ ಮಗು, ಹೂ ನೋಡು ಅಂತ ಸಂಬೋಧನೆ. ಸಂಸ್ಕೃತದಲ್ಲಿ ಹೂ ಅಂದರೆ ಸಂಬೋಧನೆ. ಮಾ ಹಾಗೆ ಮಾಡಬೇಡ ಅಂದ್ಲಂತೆ. ಹೂ ಮಾ ಉಮಾ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಆಕೆಯೇ ಉಮಾದೇವಿ. ಅಪರ್ಣ ಅಂತಕ್ಕಂಥ ಪಾರ್ವತೀದೇವಿ ಇನ್ನೊಂದು ಹೆಸರು ಅಪರ್ಣ ಅನ್ನೋದು. ಯಾತಕ್ಕೆ ಅಂದರೆ ಶಿವನನ್ನು ಗುರು ತಪಸ್ ಮಾಡ್ತಾ ಇದ್ದಾಳೆ, ಶಿವನೇ ಪತಿಯಾಗಬೇಕು ಅನ್ನೋ ಒಂದು ಸಂಕಲ್ಪ. ಅದ್ರ ಇಟ್ಕೊಂಡೇ ಕಾಳಿದಾಸ ಕುಮಾರ ಸಂಭವ ಅಂತ ಮಹಾಕಾವ್ಯನೇ ಬರೆದಾಗಿಬಿಟ್ಟೆ. ಅದು ಸ್ಕಂದ ಪುರಾಣದ ಬಹಳ ವಿಸ್ತಾರವಾಗಿ ಬರುತ್ತೆ. ಆ ಭಾಗ ಶಾಸ್ತ್ರೀಯವಾದ ಭಾಗವನ್ನು ಹೌದು, ಏನು ತಪ್ಪಿಲ್ಲ ಅದರೊಳಗೆ. ಶಾಸ್ತ್ರೀಯವಾದ ಭಾಗ ಶಿವ ಸರ್ವೋತ್ತಮತ್ವ ಹೇಳೋದಿಲ್ಲ ಅದು. ಅದು ಶಿವ ದೊಡ್ಡ ದೇವತೆ ಮುಂದೆ ವರ್ಣನೆ ಮಾಡ್ತಕ್ಕಂಥ ಭಾಗ ಅದು. ಕೊನೆ ಶಿವ ಪ್ರತ್ಯಕ್ಷನಾಗೆಲ್ಲ ನಡೆದು ಹೋಗ್ತಾ ಇದೆ. ಅಂತೂ ಪಾರ್ವತಿ ಇದು ಉಮಾ ಅಂತ ಹೆಸರು ಬರಲಿಕ್ಕಾದ ಕಾರಣ ಆಯಿತು. ಅಪರ್ಣ ಅಂತ ಹೆಸರು ಹೀಗಿತ್ತು. ಈ ರೀತಿ ಪಿತೃದೇವತೆಗಳ ವಂಶದ ವಿಸ್ತಾರ ಕಂಡು ಅನೇಕರಲ್ಲಿ ತಪ್ಪು ಕಲ್ಪನೆ ಇದೆ. ಹೆಂಗಸರು ಮದುವೆ ಆಗದಿದ್ದರೂ ಉಪವಾಸ ಮಾಡಬಾರದು, ಇದೊಂದು ಕಲ್ಪನೆ. ಏಕಾದಶಿ ಮಾಡಿದ್ರೆ ಬಿಡಿಸಿಬಿಡ್ತಾರೆ ನಡೆಯುತ್ತೆ. ಈ 3 ಜನ ಮದುವೆ ಆಗಲಿಕ್ಕೆ ಉಪವಾಸ ಮಾಡಿದ್ರು, ನೆಂಟು ಬಿಟ್ಕೊಂಡಿರ್ಬೇಕು. ಅಂದಮೇಲೆ ಯಾರು ಏಕಾದಶಿಯಾದ ವ್ರತಗಳನ್ನು ಹೆಂಗಸರು ಮಾಡ್ತಾರೋ ಅವರಿಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಗಂಡ ಸಿಗೋದ್ರಿಂದ ಏಕಾದಶಿ ವ್ರತವನ್ನು ಮದುವೆ ಆಗದಿದ್ದವ್ರು ಮಾಡಬಾರ್ದು. ಇವ್ರ ಪ್ರಕಾರ ಮದುವೆ ಆದವ್ರು ಮಾಡಬಾರ್ದು, ಯಾಕೆ ಮದುವೆ ಆಯ್ತಲ್ಲ ಮತ್ತೆ ಕ್ಯಾನ್ಸಲ್, ಮತ್ತೆ ಯಾರು ಮಾಡಬೇಕಾಗಿದ್ದರೆ ಸಮಸ್ಯೆ ಬರುತ್ತೆ. ತಪ್ಪದು ಮದುವೆ ಆದವ್ರು ಮಾಡಬೇಕು, ದೀರ್ಘ ಸುಮಂಗಲಿ ಆಗಬೇಕು ಅಂತೇಳಿ, ಮದುವೆಗಿಂತ ಮುಂಚೆ ಮಾಡಬೇಕು, ಒಳ್ಳೆ ಗುಣವಂತನಾದ ವರ ಸಿಗಬೇಕು ಅಂತ ಹೇಳಿಬಿಟ್ಟು. ಈ ಹಿನ್ನೆಲೆಯಲ್ಲಿ ಅವರು ಮೂರು ಜನ ಕನ್ಯೆಯರು ಮಾಡಿದ ವ್ರತ ಅಂತ ಅರ್ಥ ಮಾಡಿಕೊಂಡ್ರೆ ಉಪವಾಸ ವ್ರತಕ್ಕೆ, ವಿಶೇಷವಾಗಿ ವಿಷ್ಣು ವ್ರತಕ್ಕೆ ಎಲ್ಲರೂ ಅಧಿಕಾರಿಗಳು. ವರಮಹಾಲಕ್ಷ್ಮಿ ಇತ್ಯಾದಿ ಮಾಡಾಗಿಲ್ಲ ಕನ್ಯೆಯರು, ಅನಂತವ್ರತ ಇತ್ಯಾದಿ ಮಾಡಕ್ಕೆ ಬರೋದಿಲ್ಲ, ಆದರೆ ಏಕಾದಶಿ ಮಾತ್ರ ಮಾಡಲೇಬೇಕು ಅಂತ ಒಂದು ವ್ರತದ ಸಿದ್ಧಿಯ ಫಲವಾಗಿ ಮೂರು ಜನಕ್ಕೂ ಮದುವೆ ಆಯಿತು. ಅಪರ್ಣಾದೇವಿ ಸಿಕ್ಕ ಗಂಡ ಅಂತಿಂತ ಸಾಕ್ಷಾತ್ ರುದ್ರದೇವರೇ ಪತಿಯಾಗಿ ಬಂತು. ಪಾರ್ವತೀದೇವಿಗೆ ಉಮಾ ಮನೋಹರ ಅಂತ ಹೆಸರಾಯಿತು. ಇನ್ನು ಏಕಪರ್ಣ ಏಕಪಾಟಲಾಗೆ ಅಸಿತ ದೇವರ ಮುನಿಗಳು ಇದಾಗ್ತಾರೆ. ಏಕಪಾಟಲಾಗಿ ಏಕಪರ್ಣಾಗೆ ಸಾಕ್ಷಾತ್ ಜೈಗೀಶವ್ಯ ಮುನಿ, ಅವರು ರುದ್ರದೇವರ ಅವತಾರಣೆ. ಮೂರು ಜನಗಳು ಕೂಡ ಮದುವೆ ವಿವಾಹವನ್ನು ಕಾಣ್ತಾರೆ. ಇದು ಅವರ ಒಂದು ಪಿತೃಗಳ ವಿವರಣೆ ಇದು. ಒಂದು ಇದನ್ನು ಕೇಳದೆ ಏನಾಗುತ್ತೆ ನಮಗಾಗ, ಬರೀ ವೈರಾಗ್ಯರಿಂದ ಅರ್ಥ ಆಗ್ತಿದ್ದಿಲ್ಲ, ಇಷ್ಟು ಜನ ಹೆಸರು ಕೇಳಿ ಇಂಥವರ ಮೂಲಭೂತ ತಂದೆಯವರು ಅಂತ ಗೊತ್ತಾದಾಗ ಅವ್ರ ಬಗ್ಗೆ ಶ್ರದ್ಧೆ ಬರುತ್ತೆ. ಶ್ರಾದ್ದ ಪಕ್ಷಗಳಲ್ಲಿ ತುಂಬ ಜನಕ್ಕೆ ಒಬ್ಬರಿಗೆ ಆಸಕ್ತಿ ಬರದೇ ಇರೋದಕ್ಕೆ ಕಾರಣ ಅಂದರೆ ಸುದ್ದಿಬತ್ತಿ ಮಾಡೋದೊಂದು ಜನರ ಎಡಕ್ಕೆ ಹಾಕೊಳ್ಳಿ ಬಲಕ್ಕೆ ಹಾಕೊಳ್ಳಿ, ಎಡಕ್ಕೆ ಇಷ್ಟೇ ಬರೋದು ಅವರಿಗೆ. ಅಪ್ಪ ಸವ್ಯ ಸವ್ಯ ಒಂದು ತಲೆ ಕೆಟ್ಟಾಗುತ್ತವ್ರಿ ಮನೆಗೆ, ಯಾವಾಗ ಬೀಸಿದ್ರೆ ಸಾಕಪ್ಪ ಅನಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಯಾಕೆ ಅರ್ಥ ಗೊತ್ತಿಲ್ಲ, ಮಾಡಿಸೋರು ಇನ್ನೂ ಹೋಪ್ಲೆಸ್, ಮಾಡೋರಿಗಿಂತ ಹೋಪ್ಲೆಸ್ ಇರ್ತಾರೆ ಮಾಡಿಸೋರು. ಲಿಂಗವಿಭಕ್ತಿ ವಚನ ಕೂಡ ಗೊತ್ತಿರೋದಿಲ್ಲ ಅವರು. ಸುದ್ದಿ ಬಚ್ಚಿ ಆಚರಣೆ ಆಚರಣೆ ಪ್ರಾಣಾಯಾಮ ಇದನ್ನ ಎಡಕ್ಕೆ ಹಾಕೊಳ್ಳಿ ಅಷ್ಟೇ, ಇದೇನು ಹೇಳೋದೇ ಇಲ್ಲ. ಸರಿಯಾಗಿ ಎಷ್ಟು ಅರ್ಥ ಇದೆ ಅದು, ಪಿತೃಕಾರ್ಯ ಬಹಳ ಅರ್ಥ ಇದೆ. ಅವ್ರನ್ನ ಆವಾಹನೆ ಮಾಡಬೇಕಾದ್ರೆ ಮನೆ ಬಂದವ್ರನ್ನ ಆವಾಹನೆ ಮಾಡೋದು, ಗೌರವಿಸು, ಅರ್ಘ್ಯಪಾದ್ಯಾದಿ ಕೊಡೋದು ಅರ್ಥ ಇದ್ದವರಿಗೆ ಪಿತೃಕಾರ್ಯದ ಬಗ್ಗೆ ಸಹಜವಾಗಿ ಅರ್ಥ ಆಗಿ. ಅವ್ರು ಯಾರು ಅನ್ನೋ ಮಹಾತ್ಮ ಜ್ಞಾನ ಇರಬೇಕಷ್ಟೇ, ಆಗ ಭಕ್ತಿ ಬರೋದು. ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭಕ್ತಿ ನಚಾನ್ಯಥ. ಇದಕ್ಕೆ ಇದನ್ನೆಲ್ಲ ಕೇಳಿದಾಗ ಶ್ರಾದ್ದ ಪಕ್ಷಗಳು ಒಳ್ಳೆ ಮನಸ್ಸಿನಿಂದ ಮಾಡಲಿಕ್ಕೆ ಬರುತ್ತೆ. ಇನ್ನೊಬ್ಬ ಪಿತೃಗಳಿದ್ದಾರೆ ಅಗ್ನಿಶ್ವಾತ್ತರು ಅಂತ ಅವರ ಹೆಸರು, ಅಗ್ನಿಶ್ವಾತ್ತರು. ಅಗ್ನಿಶ್ವಾತ್ತರಿಗೆ ವಿಶೇಷವಾದಂಥ ಒಂದು ಬಾರಸಿ ಕನ್ಯಾ, ಇವರು ಯಾರು ಹೆಂಡಂದಿರಲಿಲ್ಲ, ಅದು ಮನಸ್ಸಿಂದ ಸೃಷ್ಟಿ ಮಾಡಿದವರಂತೆ ತಮ್ಮ ಮಕ್ಕಳನ್ನು. ವೈರಾಜರಿಗೆ ಮಾನಸ ಪುತ್ರಿ ಮೇನಾ, ಅದು ತಾಯಿ ಹೆಸರು ಕೇಳಾಗಿಲ್ಲ, ಮನಸ್ಸಿಂದಲೇ ಸೃಷ್ಟಿ ಮಾಡಿ. ಅಗ್ನಿಶ್ವಾತ್ತರಿಗೆ ಮಾನಸಿ ಪುತ್ರಿ ಇದ್ದಾಳೆ, ಅಚ್ಛೋದ ಅಂತ ಆಕೆ ಹೆಸರು. ಅಚ್ಛೋದ ತಮ್ಮ ಮಗಳ ನೆನಪಿಗೋಸ್ಕರ ಅವರು ಏನು ಮಾಡಿದರಂತೆ, ಒಂದು ಸರೋವರ ನಿರ್ಮಾಣ ಮಾಡಿದರಂತೆ, ಅದಕ್ಕೆ ಅಚ್ಛೋದ ಸರೋವರ ಅಂತ ಹೆಸರು. ಬಾಣ ತನ್ನ ಕಾದಂಬರಿಯಲ್ಲಿ ಅಚ್ಛೋದ ಸರೋವರನೇ ಮಾಡ್ತಾನೆ, ಅದು ಹರಿವಂಶದ ಅಚ್ಛೋದ ಸರೋವರ. ಹರಿವಂಶ ಓದ್ದೇ ಇದ್ದವರಿಗೆ ಬಾಣದ ಕಲ್ಪನೆ ಅನಿಸು. ವಾಸ್ತವವಾಗಿ ಪಿತೃದೇವತೆಗಳು ಅಗ್ನಿಶ್ವಾತ್ತರು ತಮ್ಮ ಮಗಳಾದ ಅಚ್ಛೋದಯ ಒಂದು ಸ್ಮರಣೆಗೋಸ್ಕರವಾಗಿ ಮಾಡಿದ ಮಡುವೇ ದೊಡ್ಡ ಸರೋವರವೇ ಅಚ್ಛೋದ ಸರೋವರ. ಅಲ್ಲೇ ಮಾಡಿಕೊಂಡಿರ್ತಾಳೆ. ಆದರೆ ಅವರು ಸೂಕ್ಷ್ಮ ಪಿತೃ ಅಲ್ಲ, ಕಣ್ಣಿಗೆ ಕಾಣೋದಿಲ್ಲ ಅವರು. ಅಗ್ನಿಶ್ವಾತ್ತರು ಮಗಳ ಕಣ್ಣಿಗೂ ಕಂಡಿಲ್ಲ. ಅದಕ್ಕೆ ಆಕೆ ತುಂಬ ಅಪೇಕ್ಷೆ, ಎಲ್ಲ ಸುಖವಾಗಿದ್ದಾಳೆ, ಯಾರು ನನ್ನ ತಂದೆ ಅಂತ ಹುಡುಕ್ತಾನೆ ಅಂತೇಳಿ ಸಿಗ್ತಾ ಇಲ್ಲ, ಎದುರಿಗಿದ್ರು ಕಾಣ್ತಾ ಇಲ್ಲ ಅವರು. ಎಷ್ಟೋ ದಿವಸ ಆಗೋಯ್ತು, ಕೊನೆಗೆ ಒಂದು ದಿವಸ ತಂದೆನ ಕಾಣಬೇಕು ಅಂತ ಭಾರಿ ಅಪೇಕ್ಷೆ ಆಯ್ತು. ಆಗೋದು ಆಕಾಶ ವಿಮಾನ ಹೋಗ್ತಾ ಇತ್ತು ಮೇಲುಗಡೆ, ನೋಡ್ತಾಳೆ ಗಂಡ ಹೆಂಡತಿ ಇಬ್ಬರು ಕೂತಿರ್ತ. ಅಮಾವಸು ಅಂತ ಒಬ್ಬ ರಾಜ ಬಸು ಆತ, ಅಮಾವಸು ಆತನ ಹೆಂಡತಿ ಅದ್ರಿಕಾ ಅಂತ ಒಬ್ಬ ಅಪ್ಸರೆ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ. ಈಕೆ ತಂದೆ ಯಾರು ಅಂತ ನೋಡ್ತಾ ಇದ್ಲಲ್ಲ, ಅಮಾವಾಸವನ್ನು ನೋಡಿದ್ರು. ತುಂಬ ವರ್ಚಸ್ವಿ ಆದವನು, ನೋಡಿದ ತಕ್ಷಣ ನನ್ನ ತಂದೆ ಇವನೇ ಇರಬೇಕು ಅಂದ್ಕೊಂಡ್ಲಂತೆ, ಪಾಪ ನನ್ನ ತಂದೆ ಇವನೇ ಇರಬೇಕು ಅಂದ್ಕೊಂಡು. ಆ ಕ್ಷಣಕ್ಕೇನೆ ನಿಜವಾದ ಅಗ್ನಿಶ್ವಾತ ಪಿತೃಗಳಿದ್ದರಲ್ಲ ಅವರು ಕಣ್ಣಿಗೆ ಕಾಣಿಸ್ಕೊಂಡಿದ್ದ, ಶಾಪ ಕೊಟ್ಟಿರುತ್ತೆ ಮಗಳಿಗೆ. ಏನಿದು, ನಾನು ತಂದೆ ನಾನು ಇಲ್ಲಿದ್ದೇನೆ, ಕಂಡವನು ತಂದೆ ಅಂತ ಕರಿತೀಯ ನೀನೀಗ, ನೀನು ಭೂಲೋಕದಲ್ಲಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ಟಿರ್ತ. ಅಷ್ಟೇ ಭೂಲೋಕದಲ್ಲಿ ಹುಟ್ಟು, ನಮಗೀಗ ಅರ್ಥ ಆಗುತ್ತೆ. ತನ್ನ ತಂದೆಯನ್ನು ಸರಿಯಾಗಿ ಗುರುತಿಸದೆ ಕಂಡವರು ತಂದೆ ಎಂದಿದ್ದು ಭೂಲೋಕಕ್ಕೆ ಬರಬೇಕಾಯ್ತು. ಜಗತ್ತಿನ ತಂದೆಯಾದ ದೇವರನ್ನು ಮರೆತರೆ ಅಂಧಂತಮಸ್ಸಿಗೆ ಹೋಗ್ತಾನೆ, ಅವ್ರು ಅಲ್ಲಿಗೆ ಹೋಗೋದಿಲ್ಲ. ಭೂಲೋಕದಲ್ಲಿ ಹುಟ್ಟು ಒಂದು ಶಾಪ ಕೊಟ್ಟ ತಕ್ಷಣ ಆಗಡಿ ತುಂಬ ದುಃಖ ಆಗುತ್ತೆ. ಹೇಳ್ತಾರೆ ಬರೀ ಭೂಲೋಕದಲ್ಲಿ ಹುಟ್ಟು ಅಲ್ಲ, ಯಾರು ತಂದೆ ಅಂತ ತಿಳ್ಕೊಂಡಿಲ್ಲ, ಅವನ ಮಗನೇ ಹುಟ್ಟು ಅಂತ ಹೇಳ್ಬಿಟ್ಟ. ಅವನೇ ನಿನ್ನ ತಂದೆ ಆಗ್ತಾನೆ, ಆ ಅದ್ರಿಕಾ ಇದ್ದಾಳು ಅವಳೇ ತಾಯಿ ಆಗ್ತಾಳೆ. ಆತನೇ ಉಪರಿಚರ ವಸವಾಗಿ ಹುಟ್ಟುತ್ತಾನೆ ಭೂಲೋಕದಲ್ಲಿ, ಈತನೇ ಉಪರಿಚರ ವಸವಾಗಿ ಹುಟ್ಟಿ ಬರ್ತಾನೆ. ಆತನೇ ರಾಜರ ಮಗಳೇ ಆಗ್ತಾಳೆ ಬರೀ. ಆಗ ತುಂಬ ದುಃಖ ಪಡ್ತಾಳೆ, ತಪ್ಪು ಮಾಡಿಬಿಟ್ಟೆ, ನೀವು ಕಣ್ಣಿಗೆ ಕಾಣಲಿಲ್ಲ ಅಂತ ಯಾರನ್ನೋ ತಿಳ್ಕೊಂಡೆ, ನನಗೆ ಕ್ಷಮಿಸಬೇಕು ಅಂತ ಪಶ್ಚಾತ್ತಾಪ ಪಟ್ಟಾಗ ಯೋಚನೆ ಮಾಡಬೇಡ, ಆ ತಪ್ಪಿಗೆ ಅಷ್ಟು ಫಲ, ನೀನು ಸಾತ್ವಿಕಗಳು ಅಂತ ಗೊತ್ತಿದೆಯಾ, ಆದ್ದರಿಂದ ನೀನು ಹುಟ್ಟಿದಾಗಲೂ ಕೂಡ ನಿನಗೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದಕ್ಕೆ ಅಲ್ಲಿ ಹುಟ್ಟೋದು ಒಂದು. ಇನ್ನೊಂದು, ನೀನು ಬೆಳಿಬೇಕಾದ ರೀತಿಯಲ್ಲಿ ಬೆಳಿದೇನೆ, ಯಾರದೋ ಮನೆಯಲ್ಲಿ ಬೆಳಿತೀನಿ ಅಂತ ಹೇಳ್ಬಿಟ್ಟಿದ್ದ. ಹುಟ್ಟಿದ್ದು ರಾಜರ ಮಗಳಾಗಿ, ಬೆಳೆದಿದ್ದು ಹೊಸ ರಾಜರ ಮಗಳಾಗಿ, ಬೆಸ್ತನ ಮಗಳಾಗಿ ಬೆಳೀತಾನೆ. ವ್ಯಸ್ತನ ಮಗಳಾಗಿ ಬೆಳೀತಾಳೆ ಅಂದ್ರೆ ಕರ್ಣ ಹೇಗೆ ಕೇಳಬೇಕು, ರಾಜಕುಮಾರನಾಗಿ ಹುಟ್ಟಿದ್ರು ಕೂಡ ಸೂತಪುತ್ರನಾಗಿ ಬೆಳೀಬೇಕಾಯ್ತು. ಹಾಗೆ ಎರಡು ಶಿಕ್ಷೆ ಆಯಿತು, ಭೂಲೋಕದಲ್ಲಿ ಹುಟ್ಟಿದ್ದು ಒಂದು ಶಿಕ್ಷೆ, ಮತ್ತು ಅಲ್ಲೂ ಕೂಡ ತಂದೆ ಹತ್ರ ಬೆಳೆದು ಬೇರೆ ಕಡೆ ಬೆಳೆಯೋದು. ತಂದೆ ಹತ್ರ ಬೆಳೆ ಇಲ್ಲಿ ತಂದೆನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಕಂಡವ್ರ ಮಗಳಾಗಿ ಹುಟ್ಟಿದ್ಲು, ಮತ್ತೆ ಇನ್ನೊಬ್ಬರು ಮಗಳಾಗಿ ಮತ್ತೆ ಬೆಳೆದು ದಾಸರಾಜ ಬೆಸ್ತರಾಜನಾಗಿ ಬೆಳೆದ. ಸತ್ಯವತಿ ಅಂದ್ರೆ ಆಕೆ ಸತ್ಯವತಿ ದೇವಿ ಅಂತ ಹೆಸರಾಗತ್ತೆ. ಇದಿಷ್ಟು ನಿನಗೆ ಶಾಪದ ಫಲ, ಆದರೆ ತುಂಬಾ ಒಳ್ಳೆಯವಳಾದ್ದರಿಂದ, ತುಂಬಾ ತಪಸ್ ಮಾಡಿ ಆದ್ದರಿಂದ ನಿನಗೆ ಸಾಕ್ಷಾತ್ ಭಗವಂತ ಮಗನಾಗಿ ಅವತಾರವನ್ನು ಮಾಡ್ತಾನೆ. ವೇದವ್ಯಾಸ ದೇವರು ಮಗನಾಗಿ ಅವತಾರ ಮಾಡ್ತಾರೆ. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ, ಇಷ್ಟು ವರವನ್ನು ಕೊಟ್ಟು ಕಳಿಸಿಕೊಡ್ತಾರೆ. ಅದೇ ರೀತಿ ಸತ್ಯವತಿಯಾಗಿ ಹುಟ್ಟುತ್ತಾಳೆ. ಆ ಸತ್ಯವತಿ ದೇವಿಯಲ್ಲಿ ಪರಾಶರ ಮುನಿಗಳು ವಿಶೇಷ ರೀತಿಯಲ್ಲಿ ಪಡೆದ ಮಗುವೇ ಸಾಕ್ಷಾತ್ ವೇದವ್ಯಾಸ ದೇವರು. ಹೆಸರಿಗೆ ವೇದ ಪರಾಶರರು ತಂದೆ, ಸತ್ಯವತಿ ತಾಯಿ. ಭಗವಂತನಿಗೆ ಯಾವ ತಂದೆ ತಾಯಿಗಳ ಪ್ರಶ್ನೆಯೇ ಇಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ವೇದೋಸ್ಥಿ ಸಂಭವ. ಕೃಷ್ಣನಿಗೆ ಯಶೋಧ ವಸುದೇವ ದೇವಕಿಯರು ತಂದೆ ತಾಯಿಗಳು ಅಂದರೆ ಲೋಕದೃಷ್ಟಿಯಲ್ಲಷ್ಟೇ ಹೊರತು, ವಸ್ತುತ ಭಗವಂತನೇ ಎಲ್ಲರಿಗೂ ತಂದೆ, ಅವನೇ ತಾಯಿ ಅನ್ನೋದನ್ನು ಮರಿಬಾರದು. ಅದು ಆ ರೀತಿಯಲ್ಲಿ ಸೃಷ್ಟಿಯಾಗಿ ಇದು ಸತ್ಯವತಿ ದೇವಿಯ ಕಥೆ. ನಮಗೆ ಈ ಕಥೆ ಇಲ್ಲಿ ಬರೋದಿಲ್ಲ, ಮಹಾಭಾರತದಲ್ಲಿ ಕಥೆ ಹೇಳೋದೇ ಇಲ್ಲ, ಕಂಟಿನ್ಯೂ ಮಾಡಿಬಿಡ್ತಾರೆ ಅಷ್ಟೇ. ಯಾಕೆ ಹರಿವಂಶ ಇದು ಶಿಲಭಾಗ ಆದ್ದರಿಂದ ಸಪ್ಲಿಮೆಂಟ್ ಅದು ಮಾಡ್ಕೋಬೇಕು. ಆಚಾರ್ಯ ಏನು ಮಾಡಿಬಿಡ್ತಾರೆ, ಯಾ ಪೂರ್ವ ಸರ್ಗೆ ಪಿತೃಪುತ್ರ ಕಾಸತಿ ತಪಾ ಯಚಾರ ವಿಷ್ಣೋ ತಪ ಉತ್ತ ಬಂತು ಯಾ. ತಾತ್ಪರ್ಯ ಹೇಳಿದ್ರೆ ಹಿಂಟ್ ಮಾಡ್ತಾರೆ ಇದನ್ನು. ಯಾ ಪೂರ್ವ ಸರ್ಗೆ, ಯಾವಳು ಹಿಂದಿನ ಜನ್ಮದಲ್ಲಿ ಪಿತೃಪುತ್ರಿಕಾ ಸತಿ, ಪಿತೃವಿನ ಮಗಳಾಗಿದ್ದು, ಚಚಾರ ವಿಷ್ಣೋಹೋ ತಪ ಉತ್ತಮಂ ಸದಾ, ವಿಷ್ಣುವರೆಗೂ ತಪಸ್ಸು ಮಾಡಿದ್ದರ ಫಲವಾಗಿ ವೇದವ್ಯಾಸದೇವರ ಮಗನಾಗಿ ಹುಟ್ಟಿ ಬರ್ತಾರೆ, ಭಗವಂತ ಅವತಾರ ಮಾಡ್ತಾರೆ. ಅದು ಹರಿವಂಶದ ನಿರ್ಣಯ. ಹೆಸರಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆಚಾರ್ಯ ಎಲ್ಲ ಗ್ರಂಥಗಳ ಒಟ್ಟು ನಿರ್ಣಯವನ್ನು ನಮಗೆ ಕೊಟ್ಟಿದ್ದಾರೆ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯೋಯಂ ವಿಶೇಷತೋ ಭಾರತ ವರ್ಮಚಾರಿ ಅಂತ ಮತ್ತೊಂದು ಗ್ರಂಥ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಂತ ಮತ್ತೊಂದು ಗ್ರಂಥವನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಆ ಒಂದು ಗ್ರಂಥದ ಹೆಸರಲ್ಲಿ ಮಧ್ವಾಚಾರ್ಯರು ರಾಮಾಯಣ ಮಹಾಭಾರತ ವೇದಗಳು ಪುರಾಣಗಳು ಹರಿವಂಶ ಎಲ್ಲದರ ಒಟ್ಟು ನಿರ್ಣಯವನ್ನು ಮುಂದಿಡುತ್ತಾರೆ. ಎಷ್ಟು ಅಪೂರ್ವವಾದ ಕೃತಿ, ಎಷ್ಟು ವಿಶಿಷ್ಟವಾದಂಥ ರಚನೆ. ಆದ್ದರಿಂದನೇ ಆಚಾರ್ಯ ಶ್ರೀಮದ್ ಆಚಾರ್ಯ ಅನ್ನ ಮಾತು ಎಷ್ಟು ವರ್ಣನೆ ಮಾಡಿದರೂ ಸಾಲದು. ಅಂಥ ಒಬ್ಬ ಸಂಶೋಧಕರು, ಒಬ್ಬ ಪರಿಪೂರ್ಣ ವಿಮರ್ಶಕರು, ಅತ್ಯದ್ಭುತವಾದಂಥ ರೋಚಕವಾದಂಥ ಕಥನಕಾರರು ಮತ್ತೊಬ್ಬರು ಸಿಗೋದಿಲ್ಲ. ವೇದ ಶ್ರೀಮದ್ ಆಚಾರ್ಯರ ಮಹಿಮೆ ಜಾಗೃತಿ ಗೊತ್ತಿಲ್ಲ. ಎಷ್ಟು ಅಪೂರ್ವ ರೀತಿಯಲ್ಲಿ ವಿಷಯಗಳನ್ನು ಸಮಗ್ರವಾಗಿ ಇದಮಿತ್ಥಂ ಅಂತ ಹೇಳಿ ಪರಿಪೂರ್ಣ ರೀತಿಯಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯ ಲೋಕೋತ್ತರವಾದ ಗ್ರಂಥ. ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ, ಈ ಮಾತು ಅರ್ಥ ಆಗಲಿಕ್ಕೆ ಹರಿವಂಶ ಓದಿರಬೇಕು ಫಸ್ಟ್, ಇದುವರೆ ತಿಳಿಯೋದೇ ಇಲ್ಲ. ಅದು ಅವಳ ಸಿದ್ಧಿಯಾಗಿ ಇನ್ನೊಬ್ಬ ಪಿತೃಗಳಿದ್ದಾರೆ, ಬರ್ಹಿಷದರು ಅಂತ ಅವರ ಹೆಸರು. ಬರ್ಹಿಷದರು ವೈರಾಜರು ಅಗ್ನಿಶ್ವಾತ್ತರು ಬರ್ಹಿಷದರು, ಇವರೆಲ್ಲ ಅಮೂರ್ತ ಪಿತೃಗಳು ಅಂತ ಮತ್ತೆ ಹೇಳಿದ್ದೇನೆ. ಅವರಿಗೆ ಒಬ್ಬ ಕನ್ಯೆ, ಅವಳು ಪೀವರಿ ಅಂತ ಅವಳ ಹೆಸರು. ಪೀವರಿ ಅವಳ ಮಾನಸಪುತ್ರಿ, ಅವಳು ಕೂಡ ಮಾನಸಪುತ್ರಿಯಾಗಿ ಹುಟ್ಟಿ ಬರ್ತಾಳೆ. ಆ ಪೀವರಿ ಮದುವೆಯಾಗಿದ್ದ ಅವರವರನ್ನಲ್ಲ, ಸಾಕ್ಷಾತ್ ಶುಕಾಚಾರ್ಯನ ಮದುವೆ ಆಗ್ತಾರೆ, ವೇದವ್ಯಾಸರ ಮಗನನ್ನು ಮದುವೆ ಆಗ್ತಾರೆ. ನಾವು ಶುಕಾಚಾರ್ಯ ಮದುವೆ ಆಗಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಹರಿವಂಶ ಓದೋವರಿಗೆ ಕೂಡ ಬ್ರಹ್ಮಚಾರ್ಯ ಅಂತ ತಿಳ್ಕೊಂಡಿರ್ತೇವೆ. ಹರಿವಂಶ ಓದ್ದೆ ಗೊತ್ತಾಗತ್ತೆ, ಅವರು ಗೃಹಸ್ಥಾಶ್ರಮದ ಹೊಂದಿ ಆಮೇಲೆ ನ್ಯಾಸ ತಗೊಂಡವರು. ಅವರು ಪೀವರಿಯನ್ನು ಮದುವೆ ಆಗಿಬಿಟ್ಟು ಐದು ಮಕ್ಕಳನ್ನು ಪಡೀತಾರೆ. ಕೃಷ್ಣ ಪ್ರಭು ಹರ ಗೌರ ಶಂಭು, ಕೃಷ್ಣ ಪ್ರಭು ಗೌರ ಶಂಭು ಅಂತ ನಾಲ್ಕು ಗಂಡು ಮಕ್ಕಳು, ಕೃತ್ವಿ ಅಂತ ಒಬ್ಬ ಹೆಣ್ಣು ಮಗು, ಒಟ್ಟು ಐದು ಜನ ಮಕ್ಕಳು ಹುಡ್ತಾರೆ ಶುಕಾಚಾರ್ಯ. ಮುಂದೆ ಶುಕಾಚಾರ್ಯ ವಿರಕ್ತರಾಗಿ ಅವರು ಸನ್ಯಾಸಿಗಳಾಗ್ತಾರೆ. ಆಗಲೇ ಎಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಯುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ ಅಂತ ಹೇಳಿ ಅವರು ಸನ್ಯಾಸ ತಗೊಂಡು ವರ್ಣನೆ ಅಲ್ಲಿ ಮಾಡ್ತಾರೆ. ಆ ಸನ್ಯಾಸಿಗಳಾದ್ಮೇಲೆ ಭಾಗವತ ಪುರಾಣ ಪ್ರವಚನ ಮಾಡಿದ್ದವು. ಸನ್ಯಾಸಿಗಳಾದ ಮೇಲೆ ಪರೀಕ್ಷಿತರಾದರ ಹತ್ರ ಭಾಗವತ ಹೇಳಿದ್ದ ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ಮಾತ್ರ ಹೆಸರು ಹುಡುಗ ಕಂಡಕಳ ಶ್ಯಾಮಂ ಸದಾಪಿಚ್ಚ ವಯೋಂಗ ಲಕ್ಷ್ಮ್ಯ ಶ್ರೀನಾಮ್ ಮನೋಜ್ಞಂ ರುಚಿರಸ್ಮಿತೇನ. 16 ವರ್ಷದ ಹುಡುಗ ಇದ್ದಾಗಿರ್ತಾರೆ, ಆದರೆ ಅವರು ಅನೇಕ ವಯಸ್ಸಾಗಿರುತ್ತೆ, ಯೋಗ ಶಕ್ತಿಯಿಂದ ಹಾಕಿದ್ರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಆಚಾರ ಅಷ್ಟೇ ಓದಿದ್ದವರಿಗೆ ಆ ಸಂಶಯ ಬರುತ್ತೆ, ಹರಿವಂಶ ಓದಿದವರಿಗೆ ನಿರ್ಣಯ ಬರುತ್ತೆ. ಕೃಷ್ಣ ಪ್ರಭು ಗೌರಾಶಂಭು ನಾಲ್ಕು ಗಂಡು ಮಕ್ಕಳು. ಕೃಷ್ಣ ಅಂದರೆ ಕೃಷ್ಣ ಭಗವಂತನಾದ ಕೃಷ್ಣನಲ್ಲ, ಕೃಷ್ಣ ಅಂತ ಒಬ್ಬ ಹೆಸರಷ್ಟೇ, ಶಂಭು ಅಂದರೆ ರುದ್ರದೇವರಲ್ಲ, ಶಂಭು ಅಂತ ಮಗನ ಹೆಸರು. ಗೌರ ಪ್ರಭು, ಇವಳು ಕೃತ್ವಿ. ಈ ಕೃತ್ವಿ ಮುಂದೆ ಅಣುಹ ಎಂಬ ರಾಜನನ್ನ ಮದುವೆ ಆಗ್ತಾಳೆ. ಅಣುಹ ರಾಜನ ಕೃತ್ವಿಯಲ್ಲಿ ಬ್ರಹ್ಮದತ್ತ ಅಂತ ಒಬ್ಬನು ಹುಟ್ಟುತ್ತಾನೆ, ಅವನ ಕತೆ ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ. ಬ್ರಹ್ಮದತ್ತನ ಕತೆ ಮುಂದೆ ಹೇಳುತ್ತಾನೆ. ಇದೇ ರೀತಿಯಲ್ಲಿ ಅನೇಕ ವಿಧವಾದ ಪಿತೃಗಳ ಕತೆ. ಸೋಮಪುರ ಪಿತೃಗಳಿದ್ದಾರೆ, ಸೋಮಪಿತೃಗಳಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಆ ಮಗಳಿಗೆ ಪತಿಯಾಗಿ ಬಂದವರು ಅವರಿವರು ಅಲ್ಲ, ಕುರುಕುತ್ಸ ಅಂತಕ್ಕಂಥ ಮಹಾನುಭಾವ ಬರ್ತಾನೆ, ನರ್ಮದಾ ನದಿ ಆತನ ಮಗಳಾಗಿ ಬರ್ತಾಳೆ, ಇದೆಲ್ಲ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅನೇಕ ವಿಧವಾದ ಕಥೆಗಳ ವರ್ಣನೆ ಮಾಡ್ತಾ ಇಂಥ ಪಿತೃದೇವತೆಗಳ ಕಥೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರಲ್ಲಿ ಒಳ್ಳೆ ಭಕ್ತಿ ಬರೋದರಿಂದ ಪಿತೃಗಳ ಆರಾಧನೆ ಸಾಧ್ಯವಾಗಿ ಬಿಟ್ಟು ನಮಗೆ ಎಲ್ಲ ವಿಧವಾದ ಕಲ್ಯಾಣವನ್ನು ಕೊಡ್ತಾರೆ. ತಿಳಿದು ಮಾಡೋದಕ್ಕೂ ತಿಳಿದೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಅಗ್ನಿಶ್ರಾತ ಪಿತೃಗಳು ಮೂರು ಜನ, ಅಮೃತ ಪಿತೃಗಳು ಬಹಳ ಸಹಜವಾಗಿಯೇ ಮೂರ್ತ ಮೂರ್ತಲ್ಲಿ ಅಮೃತಗಳು ಶ್ರೇಷ್ಠ. ಅವರ ಕಥೆಯನ್ನು ಹೇಳಿ ಸೋಮಪಾದಿಗಳ ಕಥೆಗಳನ್ನು ಹೇಳುತ್ತಾ ಅವರೆಲ್ಲರೂ ರಾಜಮಹಾರಾಜರಾಗಿ ಬೆಳೀತಾರೆ. ಅದೇ ರೀತಿ ಸುಖಾದರ ಮಗನಾಗಿ ಹುಟ್ಟಿ ಬಂದಿದ್ದ ಅವರಿವರಲ್ಲ, ದಿಲೀಪ ಅಂತಕ್ಕಂಥ ಮಹಾನುಭಾವ ಹುಟ್ಟಿ ಬರ್ತಾರೆ, ರಘುವಂಶದ ಪ್ರವರ್ತಕನಾಗ್ತಾನೆ ದಿಲೀಪರಾಜ. ಈಗ ಪ್ರತಿಯೊಬ್ಬರು ಕೂಡ ದೊಡ್ಡ ಸಾಧನೆ ಮಾಡಿದ ಮಹಾನುಭಾವರು. ಇಂಥ ಪಿತೃಗಳ ಕಥೆಗಳನ್ನು ತಿಳಿದು ಅವರನ್ನು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತಪ್ಪದೇನೆ ಆರಾಧನೆ ಮಾಡೋದರಿಂದ ತುಷ್ಟಿ ಪುಷ್ಟಿ ಮೊದಲಾದ ಎಲ್ಲವನ್ನೂ ಕೂಡ ಮನುಷ್ಯ ಪಡೆಯಲಿಕ್ಕೆ ಸಾಧ್ಯ. ಭಗವಂತ ನಮಗೆ ಇಟ್ಟಿರ್ತಕ್ಕಂಥ ರಾಜಮಾರ್ಗ ಅಂದರೆ ಇದೇ ರೀ ಅಂತ ಹೇಳ್ತಾರೆ. ಇದು ಉಳಿದೇನಾದ್ರೂ ಮಾಡಿದರೆ ವಾಮ ಮಾರ್ಗ ಅಂತ ಕರೀತಾರೆ, ಔಟ್ ಆಫ್ ದಿ ವೇ. ಇದು ಪ್ರಿಸ್ಕ್ರೈಬ್ಡ್ ಪಾತ್ ಇದು, ಅದು ಔಟ್ ಆಫ್ ದಿ ಹೋಗಿ ಮಾಡಿದರೆ ಎಂದು ಸಿದ್ಧಿ ಬರೋದಿಲ್ಲ, ಬರೋದಿಲ್ಲ ಬಂದರೆ ದಕ್ಕೋದಿಲ್ಲ. ಇಷ್ಟು ಕಥೆ ಹೇಳ್ತಾ ಆ ಬ್ರಹ್ಮದತ್ತನ ಕಥೆ ನಡೆಯೋಕೆ ಶುರು ಮಾಡ್ತಾರೆ. ಆ ಬ್ರಹ್ಮದತ್ತ ಅಂತ ಏನು ಹುಟ್ಟಿದ ಶುಕಾಚಾರ್ಯರ ಮಗಳು ಆ ಪೃಥ್ವಿ, ಪೃಥ್ವಿಯ ಗಂಡ ಅಣುಹ, ಅಣುಹನ ಮಗನೇ ಬ್ರಹ್ಮದತ್ತ ರಾಜ, ಕಾಂಬಿಲ್ಯ ದೇಶದ ರಾಜ. ಆ ರಾಜ ಒಳ್ಳೆ ರೀತಿಯಲ್ಲಿ ರಾಜ್ಯ ಆಳ್ತಾ ಇರ್ತಾನೆ. ಆತನಿಗೆ ಸನ್ನತಿ ಅಂತ ಒಬ್ಬ ಹೆಂಡತಿ ಇರ್ತಾನೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಾನೆ. ಆತನಿಗೆ ವಿಚಿತ್ರವಾದಂಥ ಒಂದು ಪಕ್ಷಿ ಚಿಕ್ಕಂದಿನಿಂದ ಜೊತೆಯಾಗಿರುತ್ತೆ, ಪೂಜನಿ ಅಂತ ಅದರ ಹೆಸರು. ಒಳ್ಳೆ ವಿಚಿತ್ರವಾದ ಪಕ್ಷಿ ಅದು, ಇಬ್ಬರಿಗೂ ಭಾರಿ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು ಕೂಡ. ಅಂದರೆ ಪಕ್ಷಿಯ ಜೊತೆಗೆ ಸ್ನೇಹ, ನಾಯಿ ಜೊತೆ ಸ್ನೇಹ ಮಾಡೋದು ಬೇಕಾದ್ರೆ ಸಿಗ್ತಾನೆ, ಆದರೆ ಅದು ಪಕ್ಷಿಯ ಜೊತೆ ಸ್ನೇಹ ಮಾಡಿದವನ ಕಥೆ ಇದು. ಬಹಳ ಪ್ರೀತಿಯಿಂದ ನೋಡ್ಕೋತಿರ್ತಾರೆ, ಅವರಿಗೂ ಮಾಡ್ಕೊಂಡ್ರೆ ಭಾರಿ ಗೌರವ. ಅನೇಕ ದಿವಸಗಳಾಗುತ್ತೆ. ಒಂದು ದಿವಸ ರಾಜನಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ರಾಜಕುಮಾರ ಹುಟ್ಟಿ ಬರ್ತಾನೆ. ಅದೇ ಕಾಲಕ್ಕೆ ಸತ್ಯಸೇನ ಅಂತ ಅವನ ಹೆಸರು. ಅದೇ ಕಾಲಕ್ಕೆ ಈ ಹಕ್ಕಿಗೂ ಒಂದು ಮರಿ ಹುಟ್ಟು, ಅದಕ್ಕೂ ಒಂದು ಚಟಕ ಅಂತ ಅದರ ಹೆಸರು. ಅವಳು ಬಹಳ ಸುಂದರವಾದ ಪಕ್ಷಿ. ಇವರಿಬ್ಬರ ಜೊತೆ ಅವರಿಬ್ಬರು ಜೊತೆ ಆಗ್ತಾರೆ. ಇವರು ಒಂದೇ ದಿವಸ ಹುಟ್ಟಿದವರು, ರಾಜನೇ ಮಗುವಾಗಿತ್ತು, ಈ ಪಕ್ಷಿಗೆ ಮಗುವಾಗಿತ್ತು, ಒಂದೇ ಸರಿ ಹೋಯಿತು. ಅದರಲ್ಲಿ ಇಬ್ಬರು ಜೊತೆಯಾಗಿ ಆಡ್ಕೊಂಡಿರ್ತಾರೆ. ಇದೇನು ಮಾಡ್ತಿತ್ತಂತೆ ಪಾಪ, ಆ ರಾಜನ ಮಗನನ್ನು ಕೂಡ ತನ್ನ ಮಗನಂತೆ ಬಹಳ ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ. ಇಡೀ ದಿವಸ ಅದು ಬಹಳ ದೂರದ ಕಡೆ ಸುತ್ತಿಬಿಟ್ಟು ಆಹಾರವನ್ನು ಸಂಗ್ರಹ ಮಾಡಿ ಬರಬೇಕಾದ್ರೆ ಎರಡು ಅಪೂರ್ವವಾದ ಹಣ್ಣುಗಳನ್ನು ತರ್ತಿತ್ತ, ಎರಡು ತರ್ತಿತ್ತು, ಒಂದು ತನ್ನ ಮರಿಗೆ, ಒಂದು ರಾಜಕುಮಾರನಿಗೆ. ಸ್ವಲ್ಪ ಪಕ್ಷಪಾತ ಇಲ್ಲ, ರಾಜಕುಮಾರನಿಗೆ ಎಲ್ಲ ವಿಧವಾದ ರೀತಿಯ ಅನುಕೂಲ ಮಾಡಿಕೊಟ್ಟು ಜೊತೆಗೆ ಬಗು ಬಳೆಯ ಮಾಡ್ತಾ ಇರುತ್ತದೆ. ಅವನು ಸ್ವಲ್ಪ ದೊಡ್ಡವರಾಗ್ತಾರೆ, ಇನ್ನೂ ಮಾಡ್ತಾರೆ ಚಿಕ್ಕರೇ, ಮಗುವಿನ ವಯಸ್ಸು ಸ್ವಲ್ಪ ಮೇಲೆ ಬರ್ತಾರೆ ಅಷ್ಟೇ. ಅವರಿಬ್ಬರು ಆಡ್ತಾ ಇರ್ತಾರೆ. ಒಂದು ದಿವಸ ಆಡ್ತಿರ್ಬೇಕಾದ್ರೆ ದಾದಿ ನೋಡ್ಕೋತಾ ಇರ್ತಾಳೆ. ರಾಜಕುಮಾರ್ ಏನೇನೋ ಮಾಡ್ತಾ 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 ಆ ಮರಿ ಪಕ್ಷಿ ಇತ್ತಲ್ಲ ಅದು ಕತ್ತನ್ನು ಹಿಡಿತಾನೆ. ಆಟ ಆಡಬೇಕು ಅಂತ ಅಷ್ಟೇ, ತಿಳುವಳಿಕೆ ಇಲ್ಲ ಅವನಿಗೆ. ಜೋರ ಕತ್ತು ಹಿಡಿದು ಬಿಡ್ತಾನೆ, ಸತ್ಯ ಹೋಗುತ್ತೆ ಪಕ್ಷಿ. ಜೋರ ಕತ್ತು ಹಿಡಿದಾಗ ಸತ್ಯ ಹೋಗುತ್ತೆ. ಮಕ್ಕಳ ಆಟದಲ್ಲೂ ಅದಕ್ಕೆ ದೊಡ್ಡವರು ವಾಚ್ ಮಾಡ್ತಿರ್ಬೇಕು. ಎಷ್ಟೋ ಸತ್ತೆ ಈಜಾಡಕ್ಕೆ ಹೋದ ಬುಡಿಗೆ ಹೋಗ್ತಾರೆ, ಯಾರು ಹಾಕ್ತಾರೆ ಇವರು ಹಾರಿಬಿಡ್ತಾನೆ, ಅವ್ರಿಗೆ ಬರುತ್ತೆ ಈಜು ಬರೋದಿಲ್ಲ, ಸ್ಫೂರ್ತಿಯಿಂದ ಹಾರಿಬಿಡ್ತಾನೆ, ಒಂದು ಸ್ವಾರ ಹೋಗಿ ಬಿಡ್ತಾನೆ. ಆ ಕಾಲಕ್ಕೆ ಟೆಂಪ್ಟ್ ಆಗ್ತಾನೆ ಮನುಷ್ಯ. ಒಬ್ರು ದೊಡ್ಡವರು ಇಲ್ಲದ ಹೋದ್ರೆ ಭಾಳ ಕಷ್ಟ, ಸೂಪರ್ ವಿಷಯ ಕೋಚ್ ಬೇಕಂತ ಹೊಡ್ಕೋತಾರಲ್ಲ, ಅದಕ್ಕೆ ಕೋಚ್ ಇಲ್ಲದ ಹೋದ್ರೆ ಭಾಳ ಭಜಿತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇವರಿದ್ರೂ ಭಜಿತಿ ಆಗುತ್ತೆ ಎಂಬ ವಿಚಾರ ಬೇರೆ. ಇವರಿದ್ದು ಇಲ್ಲದ್ರೂ ಭಜಿತಿ, ಇದ್ರೂ ಭಜಿತಾರೆ ಕೋಚ್ಗಳು. ಆದರೆ ಒಳ್ಳೆ ಕೋಚ್ ಇದ್ರೆ ಸರಿ ಹೋಗುತ್ತಷ್ಟೇ, ಅದಕ್ಕೆ ಯಾರೂ ಇಲ್ಲದ ಪ್ರಕಾರ ಕೊಂದು ಹಾಕಿಬಿಡುತ್ತೆ. ಸಾಯಂಕಾಲ ಯಥಾ ಪ್ರಕಾರ ರಾಜನೇ ಬಹಳ ದುಃಖ ಆಯಿತು. ಪಾಪ ಸಾಯಂಕಾಲ ಬರುತ್ತೆ, ಏನು ಉತ್ತರ ಕೊಡಬೇಕು ಯೋಚನೆ ಮಾಡ್ತಾ ಇದ್ದಾನೆ ರಾಜ. ಬಂದು ಸತ್ತೋಗಿಬಿಟ್ಟು ಏನು ಮಾಡೋಕ್ಕೆ ಸಾಧ್ಯತೆನೇ ಇಲ್ಲ. ಯಥಾ ಪ್ರಕಾರ ಬಂತು ಸಾಯಂಕಾಲ, ಎರಡು ಹಣ್ಣನ್ನು ತಂತು ನೋಡ್ಲು ಬರ್ತಾ ನೋಡ್ತಾರೆ ಮಗನ ಹೆಣ ಆಗಲಿ ಬರೀ ಸತ್ತೋಗ್ಬಿಟ್ಟಿತ್ತು. ಬಹಳ ಶಾಕ್ ಆಯ್ತು ಅದಕ್ಕೆ, ತಕ್ಷಣ ಮೂರ್ಛೆ ಬಂದು ಬಿದ್ದುಬಿಡ್ತಂತೆ. ತುಂಬ ಹೊತ್ತು ಎಚ್ಚರ ಆಗಲಿಲ್ಲ, ಆಮೇಲೆ ಎದ್ದಿತ್ತು, ಬಹಳ ಬಹಳ ದುಃಖಪಟ್ಟಿತು. ರಾಜನೇ ಹೇಳಿತು, ರಾಜ ಏನಿದು, ನಿನ್ನ ನಂಬಿ ನಾನು ಹೋಗ್ತಾ ಇದ್ದೆ, ಹೀಗ ಮಾಡೋದು ಅಂತ ಕೇಳಿದ. ನನ್ನ ಮರಿ ನಿನ್ನ ಮಗನ ಜೊತೆ ಸರಿಯಾಗಿ ಬೆಳೀತೆ, ನೀನು ನೋಡ್ಕೋತೀಯ ಅಂತ ನಾನು ಬಿಟ್ಟು ಹೋದರೆ ನೀನು ಕೊಂದು ಹಾಕಿಬಿಟ್ಟಿದ್ದೀಯಲ್ಲ ಏನು ಅಂತ ಕೇಳಿದ. ಇಲ್ಲ ಹೀಗಾಯಿತು ಅಂತ ಹೇಳಿದ್ದಾನೆ. ಅದೆಲ್ಲ ಸರಿಯಲ್ಲ, ನೀನು ಜವಾಬ್ದಾರಿ ಹೊರಬೇಕಾಗಿತ್ತು ಅಂತ ಹೇಳಿದ್ದ. ಜವಾಬ್ದಾರಿ ಹೊರಬೇಕಾಗಿತ್ತು, ಈ ರೀತಿಯಾದ ವಿಶ್ವಾಸ ದ್ರೋಹ ಮಾಡಿದ್ದೀಯ ನೀನೀಗ. ನಾನು ಎದುರಿಗಿರೋ ನೀನು, ದೂರ ಹೋದವಳು ನಾನು, ನನ್ನ ಬಗ್ಗೆ ಯೋಚನೆ ಮಾಡಿದ್ದೇನೆ, ಕೇವಲ ಸ್ವಾರ್ಥಿಯಾಗಿದ್ದೆ ನೀನು ಅಂತೇಳಿ ಬಹಳ ಸಿಟ್ಟು ಬಂದ್ಬಿಡುತ್ತಂತ. ಅದಕ್ಕೆ ಅದೇನು ಮಾಡ್ತು ಗೊತ್ತೇನಾಗ, ಹೋಗಿಬಿಟ್ಟು ರಾಜಕುಮಾರ ಎರಡು ಕಣ್ಣನ್ನು ಕುಕ್ಕಿ ತೆಗೆದುಹಾಕಿದ. ರಾಜಕುಮಾರ ಎರಡು ಕಣ್ಣುಗಳನ್ನು ಕೊಕ್ಕಿನಿಂದ ಚುಚ್ಚುತ್ತೆ, ಕಣ್ಣು ಹೋಗಿಬಿಡುತ್ತೆ, ಮೇಲೆ ಹಾರಕ್ಕೆ ಶುರುವಾಗುತ್ತೆ ಕಣ್ಣು ತೆಗೆದಿರಬೇಕು. ಆಗ ರಾಜ ಕೇಳ್ಕೊತಾನೆ, ನೋಡು ನನಗೆ ಅರ್ಥ ಆಗುತ್ತೆ ನಿನ್ನ ದುಃಖ, ನಿನ್ನ ಮರಿ ಸಹ ಸಂಕಟಕ್ಕೆ ನನ್ನ ಮಗ ಕಾರಣ ಅಂತ ಹೇಳಿ ಅವನು ಎರಡು ಕಣ್ಣನ್ನು ತೆಗೆದಾಕಿಬಿಟ್ಟಿದ್ದೀಯ, ಹೋಗ್ಲಿ ಬಿಡು, ನನಗೇನು ದುಃಖ ಇಲ್ಲ. ಆದರೆ ನೀನು ಹೋಗಬೇಡ, ಇಲ್ಲೇ ಇರು ಅಂತ ಕೇಳಿದ್ದೆ. ನೀನು ಹೋಗಬೇಡ, ಇಲ್ಲೇ ಇದ್ದು ಬಿಡು, ಮತ್ತೆ ಜೊತೆಯಾಗಿರೋಣ ಅಂತ ಹೇಳಿ ನೀನು ನನ್ನಿಂದ ತಪ್ಪಾಯ್ತು, ನೀನು ಒಂದು ತಪ್ಪು ಮಾಡಿದ್ದಿ, ಸೀಟ್ ತಿರ್ಸ್ಕೊಂಡ್ಬಿಟ್ಟಾಯ್ತಲ್ಲ, ಈಗ ಮತ್ತ್ಯಾಕೆ ಹೋಗ್ತೀಯ ಅಂದ್ರೆ ಇಲ್ಲ ನಾನು ಇರೋದಿಲ್ಲ ಹೋಗ್ತೀನಿ ಅಂತ ಹೇಳುತ್ತೆ. ನೀವು ಹೋಗ್ಬೇಡ ಇರೋತೀವಿ ಹೇಳ್ತಾರೆ. ಆ ಹೇಳ್ತಾರೆ, ನೋಡು ರಾಜ, ನಾನು ಇರಬಹುದು, ನಿನಗೇನೋ ಮನಸ್ಸು ಒಳ್ಳೆ ಭಾವನೆ ಇರಬಹುದು, ಆದ್ರಿಂದ ಮನಸ್ಸಿನೊಳಗೆ ಒಂದು ಸದಾಕಾಲ ಕೊರಿತಾ ಇರುತ್ತೆ. ನನ್ನ ನೋಡಿದ ಹಾಗೆಲ್ಲ ನನ್ನ ಮಗನ ಕಣ್ಣನ್ನು ಕಳೆದಿದ್ದು, ನನ್ನ ಮಗನ ಕಣ್ಣನ್ನು ಕಳೆದಿದ್ದು ಅಂತ ನೀವು ಹೊಟ್ಟೆ ಚುರ್ರು ಅಂತ ಇರುತ್ತೆ. ಒಂದಲ್ಲ ಒಂದು ದಿವಸ ನನ್ನ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ, ಸಿಟ್ಟು ತಡ್ಕೊಳ್ಳೋಕ್ಕಾಗೋದಿಲ್ಲ, ಸಿಟ್ಟಿನಲ್ಲಿ ನಾನು ಕೊಂದಾಕಿಬಿಡೋದು ಸರ್, ನಿಸ್ಸಂಶಯ. ಅದಕ್ಕೆ ನಾನು ನಿನ್ನನ್ನು ನಂಬೋದಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದೆ. ಅವ್ರು ಯಾರು ಏನೇನೋ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು ನನಗೆ ಸಂಕಟ ಅರ್ಥ ಆಗ್ತದೆ, ನನ್ನ ಮಗವನ್ನು ಕೊಂದಾಗ ನಿನ್ನ ಮಗನೇ ಹ್ಯಾ ಸಿಟ್ಟು ಬಂತ, ನನಗೆ ನನ್ನ ಮೇಲೆ ಸಿಟ್ಟು ಇದ್ದೇ ಇರುತ್ತೆ, ಅದು ನಿನ್ನ ತಪ್ಪು ಅಂತ ಹೇಳೋದಿಲ್ಲ, ಸಹಜ. ನೀನು ನಾನು ಕೊಂದ್ರೆ ತಪ್ಪಲ್ಲ, ನಾನು ಇಲ್ಲಿದ್ರೆ ತಪ್ಪಾಗುತ್ತೆ, ನಾನು ಇರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲೊಂದು ಮಾತು ಹೇಳ್ತಾಳೆ, ನ ವಿಶ್ವಾಸ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಾಸೆ. ಯಾರನ್ನು ನಂಬೋದಿಲ್ಲ ಅವರನ್ನು ವಿಶ್ವಾಸ ಮಾಡಬಾರದು, ಯಾರನ್ನು ನಂಬ್ತಾರೆ ಅವ್ರನ್ನ ಭಾರಿ ನಂಬಾರದು. ಎರಡ ಸುಭಾಷಿತ, ನಾ ವಿಶ್ವಾಸ ಅವಿಶ್ವಸ್ತೆ, ನಂಬದೇ ಇರೋ ನಂಬಲೇಬಾರದು, ಔಟ್ ಆಫ್ ಕ್ವಶನ್. ಅದು ನಂಬೋರ್ನು ಭಾರಿ ನಂಬಾರದು. ಇವತ್ತು ಎಷ್ಟು ನಂಬಿ ಕೈ ಕೊಟ್ಟರು ಅಂತಾರಲ್ಲ, ಈ ಮಾತು ಕೇಳಿದ ಹೋಗಿದ್ದಕ್ಕಾಗೋದು. ಭಾಳ ನಂಬಿದ್ರೆ ದೇವರು ಭಾರಿ ನಂಬೇಕಾ ದೇವ್ರನ್ನೊಂದೇ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಭಾರಿ ನಂಬೇಕಾದ್ದು ಎಂದು ಕೆಡದೇ ಇರೋದು ಅಂದ್ರೆ ಭಗವಂತ ನಂಬಿದಾಗ ಮಾತ್ರ. ಉಳಿದವ್ರು ನಂಬಬಹುದು, ಆದರೆ ಎಚ್ಚರಿಂದ ನಂಬಬೇಕೆ ಹೊರತು ಪೂರ್ತಿ ವೆಹಿಕಲ್ಲೇ ನಂಬಕ್ ಬರೋದಿಲ್ಲ, ಬುಡಕ್ಕೆ ಅವ್ರ ಪಾಠ ಗುಣಬೇಕು, ಬಿಂಡೆ ಕೊಂದಾಕ್ಬಿಡುತ್ತೆ. ಯಾರನ್ನು ಕೂಡ ಅತಿಯಾಗಿ ನಂಬಬಾರದು ಅಂತೇಳಿ ನಂಬದೇ ಇರಬೇಕು ಅಂತ ಅರ್ಥ ಅಲ್ಲ, ಆದರೆ ಓವರ್ ಆಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಸರ್ವ ವಿಧವಾದಂಥ ಸಂಪೂರ್ಣ ನಂಬಿಕೆ ಇಡಬೇಕು ಅಂದರೆ ಭಗವಂತನಲ್ಲಿ ಮಾತ್ರ. ಅನನ್ಯಾಸ್ತಿಂತ ಎಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂಥೇಳಿ ಪೂಜನೆ ಬಗ್ಗೆ ಹಾರೆ ಹೋಯ್ತಂತೆ. ಈ ಮೂಲಕ ನಮಗೆ ಅರ್ಥವಾಗೋದೇನು ಅಂತ ಕೇಳಿದರೆ, ಯಾವುದೇ ಪ್ರಸಂಗದಲ್ಲೂ ಕೂಡ ನಾ ಇನ್ನೊಬ್ಬರು ನಂಬಿದೆ, ಇನ್ನೊ ರಾಜನ ನಂಬಿ ಮಗನ ಕಳ್ಕೊಂಡ್ತು, ಮತ್ತೆ ನಂಬಿ ಪ್ರಾಣ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ದೆ. ಒಂದು ತಪ್ಪು ಮಾಡಿದೆ ನಾನು, ಇನ್ನೊಂದು ತಪ್ಪು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಾವು ಇದನ್ನೇ ಯೋಚನೆ ಮಾಡಿ, ನಮ್ಮ ಮಕ್ಕಳು ಯಾರೋ ನೋಡ್ತಾರೆ ಅಂತ ಅಂದಕ್ಕೆ ಹೋಗಬೇಡಿ, ನಾವು ನೋಡೋಕ್ಕಾಗೋದಿಲ್ಲ, ಕೊನೆಗೆ ದೇವರು ನೋಡ್ತಾನೆ. ಆದ್ದರಿಂದ ಮಕ್ಕಳಿಗೆ ದೇವರ ಸ್ತೋತ್ರ ಹೇಳಿಕೊಟ್ಟು ದೇವರಲ್ಲಿ ನಂಬಿಕೆ ಬರಹ ಮಾಡಬೇಕು. ಇವತ್ತು 24 ತಾಸು ಇವನೇ ಬದುಕಿರೋದಿಲ್ಲ, ಅಥವಾ ಜೀವನದ ಎತ್ತರ ಇರೋದ್ರ ಬದುಕಿರೋದಿಲ್ಲ. ಕೊನೆಗೆ ಒಂದು ದಿವಸ ಮಕ್ಕಳು ಯಾರು ನೋಡ್ತಾರಾಗಿದ್ರೆ, ನೋಡೋದು ಭಗವಂತ ನೋಡಬೇಕಾದ್ರಿಂದ ಅವ್ರಿಗೆ ದ್ವಾದಶ ಸ್ತೋತ್ರ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಎಲ್ಲ ಸಕಾಲಕ್ಕೆ ಕಲಿಸ್ತಾ ಇದ್ರೆ ದೇವರು ಕಾಪಾಡ್ತಾರೆ. ನಾವೇ ಅನ್ನ ಹಾಕಿ ಮಕ್ಕಳನ್ನ ಬೆಳೆಸ್ತೀವಿ ಅನ್ಕೊಂಡಿಲ್ಲ, ಮಕ್ಕಳಿಗೆ ಓದಿಸಿ ಅವ್ರು ಸಂಪಾದನೆ ಮಾಡಾಗ ಮಾಡ್ತೀವೋ ಇಲ್ಲೋ, ನಾವೀಗ ಅವನ ಅನ್ನ ಅವನೇ ತಿಂದಾಗ ಹೇಗೆ ಮಾಡ್ತೇವೋ ಆ ರೀತಿಯಲ್ಲಿ ನಾವು ಅವರ ರಕ್ಷಣೆ ಅವನೇ ಮಾಡಿಕೊಳ್ಳಬೇಕು ಅಂತ ಮಾಡೋದಾದ್ರೆ ದೇವರನ್ನು ನಂಬು ಅಂತ ಹೇಳಿಕೊಡಬೇಕು. ಅದಕ್ಕೆ ಸಕಾಲಕ್ಕೆ ಉಪನಯನ ಮಾಡಿ ಗಾಯತ್ರಿ ಹೇಳ್ಕೊಡೋದು ಯಾತಕ್ಕಂದ್ರೆ ನಿಜವಾದ ತಾಯಿ ಅಂದರೆ ಗಾಯತ್ರಿ ಅಂತ ಹೇಳೋದಕ್ಕೋಸ್ಕರ. ವೇದ ಮಾತಾತು ಗಾಯತ್ರಿ, ಒಬ್ಬ ವಿಪ್ರನಿಗೆ 2 ಜನ್ಮ, ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ತಾನೆ, ಪೂರ್ಣ ಹುಟ್ಟಲ್ಲ ಒಂದು, ಉಪನಯನ ಆಗುತ್ತಲ್ಲ ಆಗ ಪೂರ್ತಿ ಹುಟ್ಟಿದಾಗ ಲೆಕ್ಕ. ಈಕೆ ದೇಹ ಕೊಟ್ಟ ತಾಯಿ, ಆಕೆ ಚೈತನ್ಯ ಕೊಡೋ ತಾಯಿ. ಆದ್ದರಿಂದ ಗಾಯತ್ರಿ ಮಂತ್ರ ಕರೆದಾಗಲೇ ದ್ವಿಜ 2 ಸರ್ತಿ ಹುಡ್ತಾರೆ, ಆದ್ದರಿಂದ ದ್ವಿಜ ಅಂತ ಹೆಸರು ಬ್ರಾಹ್ಮಣನಿಗೆ. ದುರ್ಜಾಯತೆ ಐತಿ ದ್ವಿಜ, 2 ಸರ್ತಿ ಹುಟ್ಟೋದು. ಈ ತಾಯಿ ಲೌಕಿಕ ತಾಯಿ, ಆ ತಾಯಿ ಆಧ್ಯಾತ್ಮಿಕ ತಾಯಿ. ಆದ್ದರಿಂದ ಉಪನಯನಾದ ಸಂಸ್ಕಾರಗಳನ್ನ ಸಕಾಲಕ್ಕೆ ಮಾಡ್ತಾ ಇದ್ರೆ ಮಕ್ಕಳ ಜೀವನ ಸುರಕ್ಷಿತವಾಗಿರುತ್ತೆ. ಇಲ್ಲದ ಹೋದರೆ ಇದು ಅನಾಥವಾಗಿ ಹೇಗೆ ನಾಶವಾಗಬೇಕಾಗುತ್ತೋ ಅಂತ ಪ್ರಸಂಗ ಬರುತ್ತೆ ಅನ್ನೋ ಸೂಚನೆಯನ್ನು ಕೊಡ್ತಾ ಪ್ರತಿಯೊಂದು ಕಥೆಯ ಉತ್ತರವೂ ಕೂಡ ಹರಿವಂಶ, ಹರಿಯೇ ಸರ್ವೋತ್ತಮ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಭಾಗವಾದ್ದರಿಂದ ಅದಕ್ಕೆ ಮಹತ್ವ ಇದೆ. ಇನ್ನೂ ಅಂತ ಅನೇಕ ಅನೇಕ ಕಥೆ ಮುಂದುವರಿಸ್ತಾ ಭೀಷ್ಮರು ತಮ್ಮ ಜೀವನ ದೃಷ್ಟಾಂತವನ್ನು ಹೇಳುತ್ತಾರೆ. ನೋಡು, ಮಹಾಭಾರತದಲ್ಲಿ ಬರದೇ ಇರತಕ್ಕಂಥ ಮತ್ತೊಂದು ಅಮೂಲ್ಯವಾದಂಥ ವಿಚಾರ ಇಲ್ಲಿ ಬರುತ್ತೆ. ನೋಡು ಧರ್ಮರಾಜ, ನನ್ನ ತಂದೆ ಶಂತನು ರಾಜ ಅನೇಕ ದಿವಸಗಳ ರಾಜ್ಯಭಾರವನ್ನು ಮಾಡಿದ, ಸತ್ಯವತಿಯನ್ನು ಮದುವೆಯಾದ, ಚಿತ್ರಾಂಗದ ವಿಚಿತ್ರ ಮಕ್ಕಳು ಹುಟ್ಟಿದರು. ನನಗೆ ನನ್ನ ಕೈಯಲ್ಲಿ ಅವರು ಯೋಗಕ್ಷೇಮ ಒಪ್ಪಿಸಿಬಿಟ್ಟು ನನ್ನ ತಂದೆ ದೇಹತ್ಯಾಗ ಮಾಡ್ತಾರೆ. ಅವರು ಇಚ್ಛಾಮರಣಿ, ಶಂತನ ರಾಜ ಕೂಡ ಇಚ್ಛಾಮರಣಿ. ಸ್ವೇಚ್ಛೆಯ ಸವರ್ಣತ್ವಂ ಪ್ರಾಪ ನಾನಿಚ್ಛೆಯ ತನುಹು ತಸ್ಮಿನ್ ಕಾರ್ಯ ತ್ಯಜ್ಯತೇಹಿ ಬಲವದ್ಭಿರ್ ವಧಂ ವಿನಾ. ನಿರ್ಣಯದಲ್ಲಿ ಆಚಾರ್ಯನ ಮಾತು, ಭೀಷ್ಮರಿಗೆ ವರ ಕೊಟ್ಟಿದ್ದು ಇಚ್ಛಾಮರಣಿಯಾಗು ಅಂತೇಳಿ ಶಂತನು ರಾಜ. ಮಗನಿಗೆ ಇಚ್ಛಾಮರಣಿಯಾಗಂತ ವರ ಕೊಡಬೇಕಾದ್ರೆ ಅವರಿಗೆ ಶಕ್ತಿ ಇರಬೇಕಲ್ಲ. ಶಂತನ ರಾಜ ಇಚ್ಛಾಮರಣಿಯಾಗಿದ್ದ, ಅದಕ್ಕೆ ತಯೋರ್ ಬಾಲ್ಯವೇ ವಿಧನೋಚ್ಛರೀರಂ ಅಂತ ಹೇಳಿದ್ದ. ದೇಹ ಬಿಟ್ಟು ಹೊರಟೋಗಿಬಿಡ್ತಾನೆ, ಪಿತೃ ಕಾರ್ಯ ಮಾಡಲಿಕ್ಕೆ ಅಂತ ಭೀಷ್ಮರು ಸಿದ್ಧರಾಗಿರ್ತಾರೆ. ಇನ್ನು ಸೂತಕ ದಿವಸ 10 ದಿವಸ ಮುಗುದಿಲ್ಲ, ಆಗ ವಿಚಿತ್ರ ಪ್ರಸಂಗ ನಡೆಯಿತು. ನೀಪ ಅಂತ ಒಂದು ದೇಶ, ಅದು ಗುಗ್ರಾಯುಧ ಅಂತ ಒಬ್ಬ ರಾಜ, ಅವನಲ್ಲಿ ವಿಚಿತ್ರವಾದ ದುರಹಂಕಾರ, ಬಹಳ ದುಷ್ಟವನು. ಅದಕ್ಕೆ ತಕ್ಕ ಹಾಗೆ ವಿಚಿತ್ರ ಚಕ್ರವನ್ನು ಮಾಡಿಸ್ಕೊಂಡಿದ್ದು ಚಕ್ರವನ್ನು ಆಯುಧ. ಆ ಚಕ್ರ ಆಯುಧದಿಂದ ಅನೇಕ ರಾಜರನ್ನು ಬೆದರಿಸ್ತಾ ಪ್ರಸಂಗ ಬಂದರೆ ಕೊಲ್ತಾ ದುಷ್ಟನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಅದರಿಂದಾಗಿ ತನಗೆ ಬೇಕಾದ ವಸ್ತುವನ್ನು ಬೆದರಿಸಿಬಿಡ್ತಾಳೋ ತಂತ್ರವನ್ನು ಮಾಡಿದ್ದಾನೆ. ನನ್ನ ಹತ್ರನೂ ಬಂದರು ಅಂತ ಹೇಳ್ತಾರೆ ಭೀಷ್ಮರು. ಇನ್ನೂ 10 ದಿವಸ ಕೂಡ ಮುಗಿದಿಲ್ಲ, ನನ್ನ ಹತ್ರ ಬಂದ ಅವರು. ಬಂದುಬಿಟ್ಟು ನೋಡು ಭೀಷ್ಮ, ನಿನ್ನ ತಾಯಿ ಸತ್ಯವತಿ ಅವಳ ಇನ್ನೂ ಚಿಕ್ಕವಳು, ನಿಮ್ಮಪ್ಪ ಸತ್ತೋಗಿಬಿಟ್ಟ, ನೀನು ಸುಖ ಸಂತೋಷದಲ್ಲಿ ಇರಬೇಕು ಅಂತಿದ್ರೆ ಒಂದು ಮಾತು ಹೇಳ್ತೇನೆ ಕೇಳು, ಅವಳು ನನಗೊಪ್ಪಿಸಿಬಿಡು ಅಂತ ಕೇಳಿದರು. ಎಂಥ ರಾಕ್ಷಸ ಇರಬೇಕು ಲಕ್ಕೆ, ಅದಕ್ಕೆ ತಾಯಿನ ಕೊಟ್ಟು ನನಗೆ ಮದುವೆಯಾಡು ಅಂತ ಕೇಳ್ತಾರಲ್ಲ, ಎಂಥ ರಾಕ್ಷಸ ಇರಬೇಕು. ಭೀಷ್ಮರಿಗೆ ಮೈ ಉರಿದೋಯ್ತು ಅಂತ ಹೇಳ್ತಾರೆ. ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ ಕ್ಷಣಕ್ಕೆ, ನೋಡು ಸತ್ಯವತಿಯನ್ನು ನೀನು ಒಪ್ಪಿಸದೆ ಹೋಗಿಬಿಟ್ರೆ ನಿನ್ನ ನಾಶ ಮಾಡಿಬಿಡ್ತೇನೆ, ನಿನ್ನ ಪ್ರಜೆಗಳನ್ನು ನಾಶ ಮಾಡಿಬಿಡ್ತೇನೆ. ನನ್ನ ಎಂಥ ಆಯುಧ ಆಗಿದೆ ಗೊತ್ತಾ, ಅದಕ್ಕೆ ಉಗ್ರ ಆಯುಧ ಅಂತಾನೆ ಹೇಳಿದ್ರು. ಎಂಥ ಆಯುಧ ಆಗಿ ಬಂದು ಗೊತ್ತಾ ನನ್ನ ಹತ್ರ ನಾಶ ಮಾಡಿಬಿಡ್ತೇನೆ. ಇಂಥ ಭಯಂಕರವಾದ ಕಥೆಯನ್ನು ಹರಿವಂಶದಲ್ಲಿ ಹೇಳ್ತಾರೆ. ಭೀಷ್ಮರ ಜೀವನದ ವೈಯಕ್ತಿಕವಾದಂಥ ಒಂದು ಸಂಕಟದ ಪ್ರಸಂಗ. ನಾನು ಯೋಚನೆ ಮಾಡಿದೆ, ಭಾರಿ ಸಿಟ್ಟು ಬಂದುಬಿಡ್ತು, ಯಾರೋ ಯೋಚನೆ ಮಾಡ್ತೇನೆ ಬಾ, ನಿನ್ನ ಕಥೆ ಮುಗಿಸ್ಬಿಡ್ತೇನೆ ಬಾ ಅಂತ ಹೇಳಿ ಯುದ್ಧಕ್ಕೆ ಅಂತ ಹೊರಟೇ ಬಿಟ್ಟೆ ನಾನಾಗ. ಆಗ ನನ್ನ ಗುರುಗಳು ಋಷಿಮುನಿಗಳು ಬಂದರು, ಭೀಷ್ಮರೇ ಅವಸರ ಮಾಡಬೇಡಿ, ಸ್ವಲ್ಪ ನಿಧಾನ ಮಾಡಿ ಅಂತ ಹೇಳಿದರು. ಏನು ನಿಧಾನ ಮಾಡೋದು, ಎಷ್ಟು ಪಾಪಿಯಾಗಿ ಮಾಡ್ತಾನೆ ಅಂತ ಕೇಳಿದರೆ, ಹೌದು ಭಾರಿ ದುಷ್ಟ ಅಂತ ನಮಗೆ ಗೊತ್ತಿದೆ, ಅವನಲ್ಲಿ ದುಷ್ಟ ಆಯುಧ ಇದೆ, ಚಕ್ರಾಯುಧ ಇಟ್ಕೊಂಡಿದ್ದಾನೆ, ಅದು ಸಂಹಾರ ಮಾಡಲಿಕ್ಕೆ ಅಂತ ಬರ್ತಾನೆ. ನಮ್ಮಲ್ಲೂ ಆಯುಧ ಅಂತ ತಿಳ್ಕೊಂಡಿದ್ದೀರಿ ನೀವೀಗ, ನಿಮ್ಮಲ್ಲಿ ಆ ಮಂತ್ರ ಯಂತ್ರ ಗೊತ್ತಿದೆ, ನೆನಪಿರಲಿ, ನಿಮ್ಮ ಸೂತಕ ಇದೆ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೂತಕದಲ್ಲಿ ಮಂತ್ರ ಕೆಲಸ ಮಾಡೋದಿಲ್ಲ, ಅವಸರದಲ್ಲಿ ಮರ್ತಿದ್ದನ್ನು ಜ್ಞಾಪಿಸ್ತಾರೋ, ಸೂತಕದಲ್ಲಿದ್ದೀರಾದ್ದರಿಂದ ನಿಮ್ಮ ತಪಶಕ್ತಿ ಕೆಲಸಕ್ಕೆ ಬರೋದಿಲ್ಲ, ಮಂತ್ರಶಕ್ತಿ ಕೆಲಸಕ್ಕೆ ಬರೋದಿಲ್ಲ. ಅಕ್ಷರಗಳು ಸಾಕ್ಷಾತ್ ಪರಶುರಾಮದೇವರ ಹತ್ರ ಓದಿದ್ದಾರೆ. 425 ವರ್ಷದಲ್ಲಿ ಬರೀ ಸುಮಾರು 100 ವರ್ಷ ಬರೀ ಅಸ್ತ್ರವಿದ್ಯಾಭ್ಯಾಸನೇ ಮಾಡಿದ್ದಾರೆ. ಬಟ್ ಈ ಕಾಲಕ್ಕೆ ಯಾವುದೂ ಕೆಲಸಕ್ಕೆ ಬರೋದಿಲ್ಲ, ಸೂತಕದ ಮಹತ್ವ ಹೇಳ್ತಾರೆ. ಸೂತಕದ ಮಹತ್ವ ಆದ್ದರಿಂದ ಆ ಕಾಲಕ್ಕೆ ಸಂಧ್ಯಾವನ್ನೇ ಕೂಡ ಅರ್ಧ ಅಷ್ಟೇ, ಪೂರ್ತಿ ಮಾಡಾಗಿಲ್ಲ. ಆ ಕಾಲ ಬೇರೆ ಯಾವ ಮಂತ್ರಗಳು ಹೇಳಾಗಿಲ್ಲ, ಮಂತ್ರಸಿದ್ಧಿಗೆ ಅದು ಅಡ್ಡಿ ಬರುತ್ತಾದ್ರಿಂದ ಅವಸರ ಪಟ್ಟು ಹೋದರೆ ಅವನ ಕೈ ಮೇಲಾಗುತ್ತೆ, ಹುಷಾರಾಗಿರಿ. ನೀವು ಸೇಡು ತಿರ್ಸ್ಕೋಬೇಕು ಅಂತಿದ್ದೀರ ಹೋದಲ್ಲೋ, ಸ್ವಲ್ಪ ಹಾಗೆ ಪುಲಾನ್ ಮಾಡಿ, 10 ದಿವಸ ಕಡೆಯವರೆಗೂ ಅವನು ಹಾಗೆ ಡ್ರ್ಯಾಗನ್ ಮಾಡಿ ಅಂತ ಹೇಳಿದರೆ, ಅವನು ರೇಗಿಸ್ಬೇಡಿ, ಹಾಗೆ ಇರಲಿ, ಏನೋ ಮಾಡ್ತೀನಿ ಅಂತ ಹೇಳಿ, 10 ದಿವಸ ಮುಗಿಲಿ, ಆಮೇಲೆ ಕಥೆ ಮುಗಿಸಿ ಅಂತ ಹೇಳಿದರು. ಇದ್ರ ಒಳ್ಳೆಯ ಎಚ್ಚರಿಕೆ ಇದು, ಅಂದರೆ ಪಿತೃಕಾರ್ಯದ ಮಹತ್ವ ಎಷ್ಟು ಅಂತ ಕೇಳಿದರೆ, ಮಂತ್ರಸಿದ್ಧನೂ ಯಾತಕ್ಕೆ ಏರು ಬರದಂತೆ ಮಾಡಿದ್ದಾರೆ ಅಂದರೆ ಬೇರೆ ಕಡೆ ಹೋಗಲೇಬಾರದು, ಪಿತೃಕಾರ್ಯ ಅಷ್ಟೇ ಮಾಡಬೇಕು ಅವನು. ಆ ಸಮಯದಲ್ಲಿ ಆ ರೀತಿ ಮಾಡೋದ್ರಿಂದ ಅವನಿಗೆ ಕೆಟ್ಟದಾಗೋದಿಲ್ಲ, ಒಳ್ಳೆಯದಾಗೇ ಆಗುತ್ತೆ. ತುಂಬ ಜನ ಗಮನಿಸಬೇಕು, ಪಿತೃಕಾರ್ಯದ ಬಗ್ಗೆ ಹರಿಕಥಾಮೃತಾರದ ಜಗನ್ನಾಥ ದಾಸರು ಉಪನಿಷತ್ತಿನ ಒಂದು ಮಾತನ್ನು ಹೇಳ್ತಾರೆ. ಪಿತೃಕಾರ್ಯ ಮಾಡೋದು ಕಷ್ಟ, ಪಿತೃಕಾರ್ಯ ಮಾಡೋದಕ್ಕೆ ದುಡ್ಡಿಲ್ಲ, ಪಿತೃಕಾರ್ಯ ಮಾಡೋಕ್ಕೆ ಬಹಳ ವಿಘ್ನಗಳು ಬರುತ್ತೆ ಅಂತ ತಿಳ್ಕೊಂಡಿದ್ರೆ ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಯಾರು ಪಿತೃಗಳ ಆರಾಧನೆ ಮಾಡೋಕ್ಕೆ ಅಂತ ಹೋಗ್ತಾರೋ ಅವರಿಗೆ ಅನುಕೂಲಗಳನ್ನು ಪಿತೃದೇವರು ತಾವೇ ಮಾಡಿಕೊಡ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ಬೇಕು. ಮನೇಲಿ ಏನೂ ಇಲ್ಲ ಹೋದಲ್ಲೋ ಆ ಕಾಲಕ್ಕೆ ಏನೋ ಬರ ಮಾಡ್ತಾರೋ, ಪಿತೃಕಾರ್ಯ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಸುಮ್ಮನೆ ಅಂದ್ಕೊಂಡ್ರಲ್ಲ, ಸರಿಯಾಗಿ ಅಂದ್ಕೊಂಡ್ರೆ ಬಂದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡ್ಬಾರ ಮತ್ತೆ. ಸರಿಯಾಗಿ ಅಂದ್ಕೊಂಡ್ರೆ ಬೇರೆ ಸಂಪತ್ತು ಬರಹ ಮಾಡ್ತಾರೋ, ಅಷ್ಟೇ ಅಲ್ಲ ವಿಘ್ನಗಳು ಪರಿಹಾರ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ವಲ್ಪ ಗಮನಿಸಿ ನೋಡಬೇಕಾದನ ನಿಮಗೆ ಆಗ ಅನುಭವಕ್ಕೆ ಬರುತ್ತೋ. ಸಾಮಾನ್ಯವಾಗಿ ಜನ ಸಾಯೋದು ವೈಕುಂಠ ಮಾಡ ನಡೀತಾನೆ ಇರ್ತಾ ಇರುತ್ತೆ, ಪಿತೃಕಾರ್ಯಕ್ಕೋಸ್ಕರ ಹೋಗಬೇಕಾಗಿರುತ್ತೆ, ಒಳ್ಳೆ ಮಳೆಗಾಲ ಗಿಡಗಾರ ಏನೇನೋ ಆಗಿರುತ್ತೆ, ಸ್ವಲ್ಪ ಗಮನಿಸಿ ನೀವು. ಪಿತೃಕಾರ್ಯ ಮಾಡೋರಿಗೆ ವಿಘ್ನ ಬರದಂತೆ ಅಡ್ಜಸ್ಟ್ ಆಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಪಿತೃಕಾರ್ಯ ಇದ್ದು ಸರಿಯಾಗಿ ತಪ್ಪದೇ ಮಾಡ್ತಾನೆ ಅಂತ ತಿಳ್ಕೊಬೇಡ. ನಾನು ತುಂಬ ಜನ ನೋಡಿದ್ದೆ, ಇವ್ರು ಮುಂದಿನ ವಾರ ಶ್ರಾದ್ದ ಇದೆ ಅಂತ ಮನೆಯೊಳಗೆ, ಒಳ್ಳೆ ತಪ್ಪದೇ ಶ್ರಾದ್ದ ಮಾಡೋನು, ಅದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಹೇಗಾಗಿರುತ್ತೆ ಅಂದರೆ ಶ್ರಾದ್ದಕ್ಕೆ ತೊಂದರೆ ಆಗಬಾರ್ದು, ಆ ರೀತಿ ಆಗಿರುತ್ತೆ ಶ್ರಾದ್ದ ತೊಂದರೆ ಆಗಬಾರ್ದು. ಶ್ರಾದ್ದ ಶ್ರಾದ್ದ ಬಗೆಯವರಿಗೂ ಅನೇಕ ಜನ ಅಬ್ಸರ್ವ್ ಮಾಡಿ ನೀವೀಗ, ಮುಂದೆ ಅವ್ರ ತಂದೆ ತಾಯಿ ಶ್ರಾದ್ದ ಇದ್ದರೆ ಶ್ರಾದ್ದ ಬಗೆಯವರು ಇವರು ಸಾಯೋದಿಲ್ಲ, ಮುಗಿಸಂದ್ರೆ ಸಾಯೋದು. ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ, ಶ್ರಾದ್ದ ಪಕ್ಷ ಮಾಡೋರು ವಾಚ್ ಮಾಡಬೇಕು, ಬಿಟ್ಟವ್ರು ವಾಚ್ ಮಾಡಿ ಏನೂ ಪ್ರಯೋಜನ ಇಲ್ಲ, ಅವ್ರು ಯಾವ ಬೇಕಾದ್ರೂ ಸಾಯ್ತಾರೆ, ಅದು ಲೆಕ್ಕ ಇಲ್ಲ. ಪಿತೃಕಾರ್ಯ ಸರಿಯಾಗಿ ಮಾಡ್ತಕ್ಕಂಥ ಅಭ್ಯಾಸ ಇದ್ದವರಿಗೆ ಪಿತೃಕಾರ್ಯಕ್ಕೆ ತೊಂದರೆ ಬರದಂತೆ ಕಾಪಾಡ್ತಾರೆ. ನಾವು ತುಂಬಾ ಅಬ್ಸರ್ವ್ ಮಾಡಿ, ಒಳ್ಳೆ ಮೇಜರ್ ಆಕ್ಸಿಡೆಂಟು, ಅರಿಯೇನಾಗದಂತೆ ಬದುಕಿದ್ದಾರೆ. ಮುಂದೆ ಶ್ರಾದ್ದ ಮಾಡೋ ಸರಿಯಾದ ವ್ಯಕ್ತಿಯವರು, ಲೋಪ ಬರೋದಿಲ್ಲ ಅವರು. ಆ ಕಾಲಕ್ಕೆ ಸಂಪತ್ತು ಬರುತ್ತೆ, ಐಶ್ವರ್ಯ ಬರುತ್ತೆ, ಮಳೆ ಗಾಳಿಗಳು ಅಡ್ಡಿ ಮಾಡೋದಿಲ್ಲ, ಆ ಕಾಲ ಸರಿಯಾಗಿ ಕ್ಲಿಯರ್ ಆಗಿಬಿಡುತ್ತೆ. ಆ ಕಾಲಕ್ಕೆ ಇವನ ಮಟ್ಟಿಗೆ ಏನು ಯೋಚನೆ ಬರಬಾರ್ದು, ಇದು ಮ್ಯಾಜಿಕ್. ಇದು ಯಾರೋ ಅಲ್ಲ, ಪ್ರತಿಯೊಬ್ಬರು ಎಕ್ಸ್ಪೆರಿಮೆಂಟ್ ಮಾಡಬಹುದಾದಂಥ ವಿಚಾರ ಇದು. ಅಂದರೆ ಪಿತೃಕಾರ್ಯಕ್ಕೆ ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ, ಇವರು ಯಾವುದೇ ತೊಂದರೆ ಬರದಂತೆ ಮಾಡ್ತಾನೆ. ಇದನ್ನು ಕೂಡ ಹೇಳೋದಕ್ಕೋಸ್ಕರ ಈಗ ತೊಂದರೆ ಬರೋದಿಲ್ಲ, ನಿಮಗೆ ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ಕಾಯಿರಿ ಅಂತ ಹೇಳಿದರು. ಭೀಷ್ಮರು ಹಾಗೆ ಮಾಡಿ ಆ ಸೂತಕದ ಅವಧಿ ಮುಗಿಸ್ತಾರೆ. ಮುಗಿಸಿದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಲೀಲಾಜಾಲ ಕೊಂದಾಗ್ತಾರೆ ಅವರ. ಅಲ್ಲೂ 3 ದಿವಸ ಯುದ್ಧ ಮಾಡಿದ್ರಂತ ಅವನ ಮೇಲೆ ಮಹಾ ಪರಬಲ ಇರ್ತಲ್ಲ ಅವರಿಗೆ, ಕೊನೆಗೂ ಅವನನ್ನು ಕೊಂದುಬಿಟ್ಟು ವಿಜಯವನ್ನು ಸಾಧಿಸ್ತಾರೆ. ನೋಡು ಧರ್ಮರಾಜ, ಪಿತೃಕಾರ್ಯದ ಮಹತ್ವ ಹೀಗಿದೆ, ಆ ಕಾಲಕ್ಕೆ ನಾವು ಬಹಳ ಎಚ್ಚರ ವಹಿಸಬೇಕು, ಬೇರೆ ಕಡೆ ಯಾವುದಕ್ಕೂ ಗಮನ ಕೊಡಬಾರ್ದು. ಪಿತೃಕಾರ್ಯ ಇದ್ದವರು ಜಾಗ ಬಿಟ್ಟು ಹೋಗಾಗಿಲ್ಲ, ಕೆಲವೆಲ್ಲ ಆಲ್ ಇಂಡಿಯಾ ಟೂರ್ ಮಾಡ್ತಾರೆ, ಮಾಡಬಾರ್ದು ಹಾಗೆಲ್ಲ ಕೂಡ. ಆ ಕಾಲ ವ್ರತ ದೀಕ್ಷಿತರು, ದೀಕ್ಷಿತರಾಗಿ ಕೂತಿರ್ತಾರೆ. ಆದ್ದರಿಂದ ಎಲ್ಲ ಕೆಲಸಗಳನ್ನು ಕೂಡ ಅದಕ್ಕೆ ತಕ್ಕಂತೆ ಪಿತೃಕಾರ್ಯಕ್ಕೆ ಅನುಗುಣವಾಗ ಯೋಜನೆ ಮಾಡಬೇಕೇ ಹೊರತು ಮತ್ತೊಂದು ಕಡೆ ಗಮನ ಕೊಡಬಾರದು. ಇಂಥ ಪ್ರಸಂಗದಲ್ಲೂ ನಾನು ಹಾಗೆ ಮಾಡಲಿಲ್ಲ. ಮುಂದೆ ಅನುಗ್ರಹ ಆಯಿತು ನನಗೆ, ಆ ರಾಕ್ಷಸನನ್ನು ಕೊಂದೆ ನಾನು, ದೇವರ ದಯೆ ಬಂತು. ಇನ್ನೂ ಮುಂದುವರಿಸಿ ಪಿತೃಕಾರ್ಯದ ಮಹತ್ವ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಹರಿವಂಶದಲ್ಲಿ. ಗಾಲವರು ತುಬುಗುರಿಗಳು, ಅವ್ರ ಬಳಿ ಏಳು ಜನ ಶಿಷ್ಯರುಗಳು, ಮಹಾಮಹಾ ಒಳ್ಳೆ ಜ್ಞಾನಿಗಳು, ಏಳು ಜನ ಶಿಷ್ಯರುಗಳು. ಇನ್ನೂ ಓದಬೇಕು ಅಂತ ಬಂದಿರ್ತಾರೆ ಅವರ, ಇನ್ನೂ ಓದಬೇಕು ಅಂತ ಬಂದಿರ್ತಾರೆ. ಅವರ ಓದ್ತಿರ್ಬೇಕು. ಒಬ್ಬರು ಕ್ರೋಧನ ಅಂತ ಒಬ್ಬರ ಹೆಸರು, ಹಿಂಸರ ಅಂತ ಒಬ್ಬರ ಹೆಸರು, ಔಷಧಿ ಅಂತ ಮತ್ತೊಬ್ಬರ ಹೆಸರು, ಪಿತೃವರ್ತಿ ಅಂತ ಒಬ್ಬ, ಇನ್ನೊಬ್ಬ ಖಸ್ರ ಅಂತ ಮತ್ತೊಬ್ಬ, ಒಬ್ಬ ವಿಚಿತ್ರ ಹೆಸರುಗಳು ಅವರದೆಲ್ಲ ಕೂಡ. ಏಳು ಜನಗಳು ಬಂದು ಗುರುಕುಲವಾಸ ಮಾಡ್ಕೊಂಡಿರ್ತಾರೆ. ಒಂದು ದಿವಸ ಹಿಂದಿನ ಕಾಲ ಗುರುಕುಲವಾಸ ಅಂದರೆ ಪುಸ್ತಕದಲ್ಲಿ ಪಾಠ ಹೇಳ್ಕೊಡೋದಿಲ್ಲ, ಅದು ದನಕಾಯ್ಕು ಬರೀ ಅಂತ ಕಳಿಸ್ತಿದ್ರು. ಗೋವುಗಳನ್ನು ಪಾಲನೆ ಮಾಡಬೇಕು ಫಸ್ಟು, ಗೋವುಗಳನ್ನು ಪಾಲನೆ ಮಾಡಿ ಅದರ ಯಶಸ್ವಿಯಾದರೆ ಮಾತ್ರ ಮುಂದೆ ಪಾಠ, ಇಲ್ಲದೆ ಹೋದರೆ ಕ್ಯಾನ್ಸರ್. ಗುರುಂ ಪರೀಕ್ಷೆ ಕರ್ತವ್ಯಂ ಹೇಗೋ, ಶಿಷ್ಯೋಪಿ ಗುರು ಮಾವರಜೆ, ಶಿಷ್ಯನನ್ನು ಕೂಡ ಗುರು ಪರೀಕ್ಷೆ ಮಾಡಬೇಕು, ಗುರುಗಳು ಶಿಷ್ಯ ಪರೀಕ್ಷೆ ಮಾಡಬೇಕು. ಒಂದು ವರ್ಷ ಅವಧಿಯಲ್ಲಿ ಸತ್ಯಕಾಮನ ಕಥೆಯಲ್ಲಿ ಬರುತ್ತೆ, ಅವ್ರು ಸ್ವಲ್ಪ ಹಸು ಕೊಟ್ಟು 400 ಆಗೋರು ವಾಪಸ್ ಬರಬೇಡ ಅಂತ ಕಳಿಸಿಬಿಡ್ತಾರೆ. ಹಸುಗಳು ಎಂಥ ಹಸುಗಳವೆಲ್ಲ ಕೂಡ, ಎಲ್ಲ ಬಡಕಲ ಹಸುಗಳು, ಅದನ್ನು ಉಳಿಸೋದೇ ಕಷ್ಟ. ಅವನು ಬೆಳೆಸ್ಬೇಕದು, ಮಾಡಿಕೊಂಡು ಬಂದರೆ ಪಾಠ ನಿನಗೆ, ಮಾಡ್ಕೊಂಡು ಬರ್ತಾನೆ, ದೊಡ್ಡ ಋಷಿ ಆಗ್ತಾನೆ ಸತ್ಯಕಾಮ ಅಂಥೇಳಿ, ದೊಡ್ಡ ಋಷಿ ಆಗ್ತಾನೆ. ಹಿಂದೆ ರಾಜ ಮಹಾರಾಜರೇ ಆಗಿರಲಿ, ಎಕ್ಸೆಂಪ್ಷನ್ ಇಲ್ಲ ಅವರಿಗೆ. ಅವರೆಲ್ಲ ಗುರುಗಳು ಹೇಳಿದ ಗುರುಕುಲವಾಸ ಮಾಡಬೇಕು, ತದ್ವಿಧಿ ಪ್ರಣಿಪಾತೇನ ಪರಿಪ್ರಸ್ನೇನ ಸೇವೆಯ, ಗುರುಗಳ ಸೇವೆ ಮಾಡಿದರೆ ವಿದ್ಯಾ ಸಂಪಾದನೆ ಮಾಡಬೇಕು. ಅವರು ಗುರು ಗೋಗಳನ್ನು ಕಾಯ್ಕೊಂಬನ್ನಿ ಅಂತ ಕೊಟ್ಟರು. ಒಂದು ಒಳ್ಳೆ ಹಸು, ಅದಕ್ಕೆ ಕರು, ಅನೇಕ ಗೋವುಗಳು, ಇವರು ಕಾಯಕ್ಕೆ ಅಂತ ಹೊರಟರು. ಯಾವ ಪ್ರಾರಬ್ಧ ಹೇಗೆ ಕಾಡುತ್ತೆ ಯಾರಿಗೆ ಗೊತ್ತು. ಒಂದು ಜಾಗದಲ್ಲಿ ಉಳ್ಕೊಂಡಿದ್ದಾರೆ, ತುಂಬ ಹಸಿವಾಗಿಬಿಟ್ಟಿದೆ, ಸುತ್ತಮುತ್ತ ಏನೇನೂ ಸಿಗ್ತಾ ಇಲ್ಲ. ಕಾಲಕ್ಕೆ ಬಳಸಿದ್ರಾಜೆ ನೋಡಿ, ಒಬ್ಬ ಚಕ್ರವರ್ತಿ ಕುಡಿಯೋಕೆ ನೀರು ಸಿಗಲಿಲ್ಲ ಅಂತ ಕಾಲ ಬಂದಿತ್ತು. ಮನುಷ್ಯನ ಒಂದು ಇತಿಮಿತಿಗಳನ್ನು ವರ್ಣನೆ ಮಾಡ್ತಾರೆ. ಏ ಏಳು ಜನ ಎಷ್ಟು ಹುಡುಗರು, ಏನು ಒಂದು ಹಣ್ಣು ಸಿಗಬಾರದೆ ಕೊನೆ ಪಕ್ಷ, ಏನೂ ಸಿಗಲಿಲ್ಲ. ಕೊನೆಗೆ ಅವರು ಯೋಚನೆ ಮಾಡಿದ್ರು, ಒಬ್ಬ ಸಜೆಸ್ಟ್ ಮಾಡಿದೆ ಅದರೊಳಗೆ, ನಾವೇನು ಬದುಕೋದು ಭಾರಿ ಕಷ್ಟ ಆಗಿದೆ, ಒಂದು ಕೆಲಸ ಮಾಡೋಣ, ಇನ್ನೇನು ಮಾಡೋಕ್ಕೆ ದಾರಿ ಇಲ್ಲ, ಹಸು ಹೇಗೋ ಇದೆ, ಇದನ್ನೇ ಕೊಂದು ತಿಂದು ಬಿಡೋಣ ಅಂತ ಹೇಳಿದ. ಹಸುವನ್ನೇ ಕೊಂದು ತಿಂದು ಬಿಡೋಣ ಅಂತ ಹೇಳಿದ. ಇನ್ನು ಉಳಿದ ಮೂರು ಜನ ಒಪ್ಕೊಂಡ್ಬಿಟ್ರು, ಆಯಿತು ಅಂತ ಒಪ್ಕೊಂಡ್ಬಿಟ್ರು. ತಕ್ಷಣ ಪಿತೃವರ್ತಿ ಅಂತ ಒಬ್ಬ ಆಯ್ತ, ಇನ್ನೂ ಇಬ್ಬರಿದ್ದಾರೆ, ಕಸ್ರುಮ ಅಂತ ಒಬ್ಬ, ಇನ್ನೊಬ್ಬ, ಇಬ್ಬರು ಸೇರಿ, ಇಲ್ಲ ಹಾಗೆಲ್ಲ ಕೊಲ್ಲೋದು ಭಾರಿ ಒಳ್ಳೇದಲ್ಲ, ಭಾಳ ತಪ್ಪಾಗತ್ತೆ ಅಂತ ಹೇಳಿ ಎಚ್ಚರಿಸಿದ. ಅವ್ರು ಕೇಳಲಿಲ್ಲ. ನಾವಂತೂ ಹಸಿವೆ ಆಗಿದೆ ಕೊಲ್ತಕ್ಕಂಥವರೇನೆ, ಬೇಕಾದ್ರೆ ತಿನ್ನೋ ಸಾಕಾರ ಕೊಡೋದು, ಕೊಲ್ಲ ಹೊರಟೇ ಬಿಟ್ಟು. ಆಗ ಪಿತೃವರ್ತಿ ಅಂತ ಒಬ್ಬನೇ ಏನು ಮಾಡಿದ, ಅವನು ಹೇಳಿದ, ನೋಡು ಇವತ್ತು ನನ್ನ ಮಾತು, ಅವ್ರ ಮಾತು ಕೇಳಿಲ್ಲ, ನನ್ನ ಮಾತು ಕೇಳೋದಿಲ್ಲ, ನೀವೀಗ ಒಂದೇ ಕೊಲ್ತೀರಿ, ತಿಂದೇ ತಿಂತೀರಿ, ನನಗೂ ಹಸಿವಾಗಿದೆ, ಏನು ಮಾಡೋಕ್ಕೆ ಬರೋದಿಲ್ಲ, ಆದರೆ ಸುಮ್ಮನೆ ಕೊಲ್ಲೋದು ಬೇಡ ಅದನ್ನು, ಆದರೆ ಪಿತೃಗಳ ಉದ್ದೇಶ ಅಂತ ಕೊಂದುಬಿಟ್ಟು ದೇವರ ನೈವೇದ್ಯ ಮಾಡಿ ಪಿತೃಕಾರ್ಯವನ್ನು ಮಾಡಿ ಆಮೇಲೆ ತಿನ್ನೋಣ ಅಂತ ಹೇಳಿದೆ. ಆಯಿತು ಅಂತ ಒಪ್ಕೊಂಡ್ರು, ಕೊಂದಾಕ್ಬಿಡ್ತಾರೆ, ಕೊಂದಾಕ್ಬಿಟ್ಟು ಎಲ್ಲ ತಿಂದುಬಿಟ್ರಂತ. ಕೊಲ್ಲುವಾಗ ತಿನ್ನೋದಕ್ಕಿಂತ ಮುಂಚೆ ಪ್ರೋಕ್ಷಿತ ಉಪಯೋಗ, ಅದೇ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ತಿಂದು ಹಾಕಿದೆ. ಆಮೇಲೆ ಎಲ್ಲ ತಿಂದು ಕೆಲಸ ಮುಗಿತು. ಆ ಕರುವನ್ನು ಒಂದೇ ಉಳ್ಕೊಂಡ್ತು, ಎತ್ಕೊಂಡು ಹೋದರು, ಗುರುಗಳು ಒಪ್ಪಿಸಿದ್ರು, ಫಸ್ಟ್ ಕ್ಲಾಸ್ ಸುಳ್ಳು ಹೊಡೆದ್ರು. ತೇರಂತ ಗುರುಗಳೇ, ಒಂದು ಹುಲಿ ಬಂತು, ಎತ್ತಿ ಹಸು ತಿಂದೋಯ್ತು ಅಂತ ಹೇಳಿಬಿಟ್ರು. ಹುಲಿ ಅಪ್ಪನ ಕೆಲಸ ಇವರೇ ಮಾಡಿದ್ದಾರೆ, ಪಾಪ ಹುಲಿ ಮೇಲೆ ಹಾಕ್ತಾರೆ, ತಾವೇ ಕೆಲಸ ಮಾಡಿ. ಗುರುಗಳು ಪಾಪ ಅಮಾಯ ಗುರುಗಳು, ಭಾಳ ಸಾತ್ವಿಕರವ್ರು. ಹೌದಾ ಪಾಪ, ಏನು ಮಾಡೋಕ್ಕೆ, ಸುಮ್ಮನೆ ಆಗಿಬಿಟ್ರು. ಕೇಸ್ ಮುಚ್ಚೋದಾಗ ಲೆಕ್ಕ, ಇವತ್ತಿನ ಸರ್ಕಾರ ಲೆಕ್ಕ, ಕೇಸ್ ಕ್ಲೋಸ್ ಇದ್ದಾಗ ಲೆಕ್ಕ, ಅದು ಭಗವಂತನ ಸರ್ಕಾರದಲ್ಲಿ ಹಾಗೆಲ್ಲ ಕ್ಲೋಸ್ ಆಗೋದೇ ಇಲ್ಲ. ಆ ರೀತಿ ಮಾಡಿದ ಪಾಪದ ಫಲದಿಂದ ಬರೀ ಇಷ್ಟೇ ಕಥೆ ಕೇಳಿಬಿಟ್ರೆ ಅವತ್ತು ಭಾರಿ ಅಂತ ಗೋ ತಿನ್ಬೋದು ಬಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತೇಳಿ. ಅವರೇ ತಿಂದ್ರೆ ನಾವ್ಯಾಗ ತಿನ್ನಬಾರದು ಅಷ್ಟು ಭಾರಿ ಬಂದ್ಬಿಡುತ್ತೆ, ಮುಂದೇನಾಯ್ತು ಕಥೆ ಕೇಳಬೇಕು. ಆ ಪರಿಣಾಮದಿಂದ ಅವರ ಆಯುಷ್ಯ ಪೂರ್ತಿ ಹಾಳಾಗೋಯ್ತು, ಅವರ ಅಲ್ಪಾಯುಗಳಾದರೂ ಸತ್ತೋದ್ರು. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ಅವರೆಲ್ಲ ಕೂಡ ಸಪ್ತವ್ಯಾಧ ದಶಾರಣೇಶು, ದಶಾರಣ ದೇಶದ ಏಳು ಜನಗಳು ಕೂಡ ಬೇಟೆಗಾರರಾಗಿ ಹುಟ್ಟುತ್ತಾರೆ. ಏಳು ಜನಗಳು ಕ್ರೂರ ಬೇಟೆಗಾರರಾಗಿ ಹುಟ್ಟುತ್ತಾರೆ. ಇದು ಅವರಿಗೆ ಮಾಡಿದ ತಪ್ಪಿಗಾದ ಅನರ್ಥ ಇರುವುದು. ಆ ಒಂದು ಹಸುವನ್ನು ಕೊಂದ ಫಲದಿಂದ ಭಯಂಕರ ಬೇಟೆಗಾರರಾಗಿ ಹುಟ್ಟಿದ್ರು. ಆದರೆ ಆ ಪಿತೃಗಳನ್ನು ಉದ್ದೇಶಿಸಿ ಮಾಡಿದ ಪುಣ್ಯ ಬಂತಲ್ಲ, ಆ ಪುಣ್ಯದಿಂದಾಗಿ ಅವರು ಪೂರ್ವಜನದ ಸ್ಮರಣೆ ಇತ್ತು, ಭರತರಾಜನಿಗಿತ್ತಲ್ಲ. ಹಾಗೆ ಅದು ಜಿಂಕಿಯಾಗಿ ಹುಟ್ಟಿದಾಗಲೂ ಕೂಡ ಈ ಗಜರಾಜನಿಗೆ ಯದ್ ಗಜತ್ವೇಪಿ ಅನುಸ್ಮೃತಿ, ಗಜೇಂದ್ರನಿಗೆ ಗಜೇಂದ್ರನಾದಾಗಲೂ ಸ್ಮರಣೆ ಬಂದ ಹಾಗೆ ಹುಟ್ಟುತ್ತಾನೆ ಜ್ಞಾನ ಇತ್ತು ಅವರಿಗೆ. ತಾವು ಎಷ್ಟು ತಪ್ಪು ಮಾಡಿದ್ದೆ ಎಚ್ಚರ ಇತ್ತು, ತುಂಬ ಯೋಚನೆ ಮಾಡಿದ್ವಿ, ಈ ಜನ್ಮದಲ್ಲಿ ತಪ್ಪನ್ನು ಮಾಡಬಾರ್ದು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಬದುಕಿರೋವರೆಗೂ ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಂಡ್ರು, ತಂದೆ ತಾಯಿಗಳು ಸರಿಯಾಗಿ ನೋಡಿಕೊಂಡ್ರು. ಅವರು ಮೃತರಾದ ಮೇಲೆ ಅವರೆಲ್ಲ ಹೋಗಿ ತಪಸ್ ಮಾಡಿ ದೇಹ ಬಿಟ್ಟುಬಿಡ್ತಾರೆ. ಇದು ಒಂದು ಸ್ಟೇಜ್ ಮುಗಿತು, ಅಲ್ಲಿಗೆ ಅವರು ಪಾಪ ಸವಿಲಿಲ್ಲ. ಮುಂದಿನ ಜನ್ಮದಲ್ಲಿ ಮೃಗಾ ಕಾಲಂಜರೇಗಿರೋ, ಕಾಲಂಜರ ಅಂತಕ್ಕಂಥ ಒಂದು ದೊಡ್ಡ ಅಡವಿ, ಅಡವಿಯಲ್ಲಿ ಜಿಂಕೆಗಳಾಗಿ ಹುಟ್ಟುತ್ತಾರೆ ಏಳು ಜನ ಜಿಂಕೆಗಳು. ಇಲ್ಲೂ ಒಂದು ಶಾಸ್ತ್ರ ಹೇಳುತ್ತೆ, ಏಳು ಜನ ಸೇರಿ ಒಂದು ಕರ್ಮ ಮಾಡಿದ್ದಾರಲ್ಲ, ಏಳು ಜನ ಸೇರಿ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯಾರ್ಯಾರು ಸೇರಿ ಒಂದು ಕರ್ಮವನ್ನು ಮಾಡ್ತಾರೋ ಅವರೆಲ್ಲ ಅದರಲ್ಲಿ ಸೇರ್ ತಗೋಬೇಕಾಗುತ್ತೆ. ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರು ಹೇಗೆ ಎಲ್ಲ ಸಂಬಳ ಬೋನಸ್ ಹಂಚ್ಕೋಬೇಕು ಆ ಟೈಪ್. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾವುದೋ ಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ, ಅಷ್ಟು ಜನ ಸಾಯ್ತಾರೆ. ತಮಾಷೆ ಅಂದರೆ ಯಾವುದೋ ಜನರಲ್ಲಿ ಕಲೆಕ್ಟಿವ್ ಆಗಿ ಮಾಡಿದ ಪಾಪದ ಫಲ ಒಟ್ಟಿಗೆ ಅನುಭವಿಸ್ತಾರೆ ಅಂತ ಹೇಳಿ. ಇಲ್ಲಿ ಅವರಿಗೆ ಕನೆಕ್ಷನ್ ಇಲ್ಲ, ಯಾವುದೋ ಜನರು ಒಟ್ಟು ಸೇರಿ ಮಾಡಿರ್ತಾರೆ, ಆದರೆ ಎಂಜ ಅದೇ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯೇ ಅಷ್ಟು ಜನ ಒಬ್ಬನೇ ಅವನು ಉಳ್ಕೊಂಡ್ಬಿಡ್ತಾನೆ ಗಲಾಟೆ ಒಳಗೆ, ಅವ್ರು ಇನ್ವಾಲ್ವ್ ಆಗಿರೋದು ಅವ್ನು ಬದುಕೊಂಡ್ಬಿಡ್ತಾನೆ. ಮತ್ತೆ ನಮಗೆ ಅರ್ಥ ಆಗೋದಿಲ್ಲ ಯಾತಕ್ಕೆ ಅಂತ ಕೇಳಿ. ನಾವು ಏನೋ ಕಾರಣ ಹೇಳ್ತೇವೆ ಅಷ್ಟೇ ಹೊರತು ಆ ಜನ್ಮಾಂತರದ ಕರ್ಮದ ಫಲ ಆಗಿರೋದು. ಯಾರು ಜಾಯಿಂಟ್ ಆಗಿ ಕರ್ಮ ಮಾಡಿರ್ತಾರೋ ಜಾಯಿಂಟ್ ಆಗಿ ಎಂಜಾಯ್ ಮಾಡಬೇಕಾಗತ್ತೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಅದರ ಫಲಶ್ರುತಿಯಂತೆ ಏಳು ಜನ ಕೂಡ ಬೇಟೆಗಾರರಾಗಿ ಹುಟ್ಟಿದ್ರು, ಜಿಂಕೆಗಳಾಗಿ ಹುಟ್ಟಿದ್ರು. ಅಲ್ಲವರು ಯಥಾಪ್ರಕಾರ ಜ್ಞಾನ ಇತ್ತು, ಎಷ್ಟು ತಪ್ಪು ಮಾಡಿದ್ದೇವೆ ಅಂತ ಕೊರಗಿದ್ರು. ಜಿಂಕೆಯಾಗಿದ್ದಾಗಲೂ ತಪಸ್ಸು ಮಾಡಿದರು. ಅಲ್ಲಿ ಆತ ಜಿಂಕೆಯಾಗಿದ್ದ ಕತೆ ಕೇಳಿದ್ದೇವೆ ಭರತರಾಜ. ಏಳು ಜನ ಜಿಂಕೆಗಳೇ ಆದರೂ ಬದುಕಿರೋವರೆಗೆ ಕಾಲ ಕಳೆದ್ರು, ಅಲ್ಲಿಗೆ ಮುಗಿತು. ಮುಂದೇನು ಮಾಡಿದ್ರಂತೆ, ಚಕ್ರವಾಕಾಹ ಶರದ್ವೀಪೇ, ಶರದ್ವೀಪ ಅಂತ ಒಂದು ದ್ವೀಪ, ಅಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ. ಮುಂದಿನ ಜನ್ಮ ಅದು. ಒಂದು ಹಸುವನ್ನು ಕೊಲ್ಲಿದ್ದಕ್ಕೆ ಎಷ್ಟು ಶಿಕ್ಷೆ ಅನುಭವಿಸ್ತಾರೆ ಯೋಚನೆ ಮಾಡಬೇಕು. ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರು, ಅನೇಕ ದಿವಸಗಳ ಕಾಲ ಅಲ್ಲಿದ್ದರು, ಅಲ್ಲೂ ಕೂಡ ಸಾಧನೆ ಮಾಡಿಕೊಂಡ್ರು. ಪಶ್ಚಾತ್ತಾಪ ಎಚ್ಚರ ಇದ್ದಿದ್ದರಿಂದ ಪಶ್ಚಾತ್ತಾಪ ಪಟ್ಟರು. ಆ ಪಾಪ ಎಲ್ಲ ಕಳ್ಕೊಳ್ಳೋದಕ್ಕೋಸ್ಕರ ಪ್ರಾಯಶ್ಚಿತ್ತನ್ನು ಮಾಡ್ಕೋತ ಬಂದರು. ಎಷ್ಟು ಸಾಧ್ಯನೋ ಆ ದೇಹ ಮುಗಿತು. ಮುಂದಿನ ಜನ್ಮದಲ್ಲಿ ಅವರು ಹಂಸಾಹ ಸರಸಿ ಮಾನಸೇ, ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿತು. ಬೇಟೆಗಾರರು ಜಿಂಕೆಗಳು, ಚಕ್ರವಾಕ ಪಕ್ಷಿಗಳು, ಹಂಸಗಳು. ಬೇಟೆಗಾರರಿಗಿಂತ ಜಿಂಕೆಗಳು ವಾಸಿ, ಯಾಕೆ ಹೆಚ್ಚು ಪಾಪ ಮಾಡೋ ಚಾನ್ಸ್ ಇಲ್ಲ ಅದರೊಳಗೆ. ಚಕ್ರವಾಕ ಪಕ್ಷಿ ಸ್ವಲ್ಪ ಹಾರಲಕ್ಕೆ ಬಂತು, ಹಂಸ ಪಕ್ಷಿಗಳು ಮಾನಸ ಸರೋವರಕ್ಕೆ ಹೋಗ್ಲಿಕ್ಕೆ ಬಂತು. ಅದು ಸ್ವಲ್ಪ ರಿಲೀಸ್ ಆಗುತ್ತೆ. ಅದು ಬಿಳಿ ಪಕ್ಷಿಗಳು ಬೇರೆ, ಜೊತೆಗೆ ಸ್ವಲ್ಪ ಅವರಿಗೆ ಪ್ರಮೋಷನ್ ಸಿಕ್ಕಾಗಾಯಿತು ಉತ್ತರದಲ್ಲಿ. ಅಲ್ಲಿ ಏಳು ಜನಗಳು ಕೂಡ ಆ ಮಾನಸರು ವಾಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಒಂದು ದಿವಸ ವಿಚಿತ್ರವಾದ ಪ್ರಸಂಗ ನಡೆಯಿತು. ಒಬ್ಬ ರಾಜ ವೈಭ್ರಾಜ ಅಂತ ಹೆಸರು, ವಿಭ್ರಾಜ ಅಂತಕ್ಕಂಥ ಒಬ್ಬ ರಾಜ ಅಲ್ಲಿಗೆ ಬರ್ತಾನೆ. ಅವನು ಈ ಕಂಪಿಲ್ಯ ದೇಶದ ರಾಜ, ಈ ಬ್ರಹ್ಮದತ್ತನ ತಾತ ಅವನು. ಅವನ ಕತೆ ಮುಂದೆ ಹೇಳ್ತಾನೆ. ಅವನಲ್ಲಿಗೆ ಸಂಚಾರ ಮಾಡ್ತಾ 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 ಮಾನಸ ಸರೋವರಕ್ಕೆ ಅಂತ ತೀರ್ಥಯಾತ್ರೆಗೆ ಅಂತ ಬರ್ತಾನೆ. ಅವನು ವೈಭವ, ರಾಜರ ವೈಭವ ಗೊತ್ತಲ್ಲ, ಒಳ್ಳೆ ವೈಭವ ಹೆಚ್ಚು, ಬಂಗಾರದ ರಥ ಏನು, ಉಪಹಾರ ಪರಿವಾರ ಎಲ್ಲ ಮಾಡಿಕೊಂಡು ಬರ್ತಾನೆ. ಏಳು ಹಂಸ ಪಕ್ಷಿಗಳು ಅವನನ್ನು ನೋಡ್ತಾವೆ. ನೋಡಿದ ತಕ್ಷಣ ಮೂರು ಜನ ಮಾತಾಡ್ಕೋತಾನೆ. ಪಿತೃವರ್ತಿ ಅಂತಿದ್ದಲ್ಲ ಅವನಿಗೆ ಫ್ಲಾಶ್ ಆಯ್ತಂತೆ, ನಾನು ಈ ರಾಜ ಎಷ್ಟು ಚೆನ್ನಾಗಿದ್ದಾಗಿರ್ತಾನೆ, ನಾನು ಹುಟ್ಟಿದ್ರೆ ಮುಂದಿನ ರಾಜನಾಗೇ ಹುಟ್ಟಬೇಕು ಅಂತ ಹೇಳಿದ್ದಂತೆ. ರಾಜನಾಗೇ ಹುಟ್ಟಿಬಿಡಬೇಕು, ಸಂಕಲ್ಪ ಮಾಡಿಬಿಟ್ಟ. ಎಷ್ಟೋ ಜನ ನೋಡ್ತಾ ಯಾರನ್ನೋ ನೋಡಿಬಿಡ್ತಾರೆ, ನಾನು ಅವರಾಗಿ ಹುಟ್ಟಬೇಕು ಅಂತ ಹೇಳ್ತಾನೆ. ಮೊದಲೇ ಪ್ರಾಬ್ಲಮ್ ಏನು ಗೊತ್ತಾ, ಆಸ್ಪತ್ರೆಗೆ ಹೋಗಿರ್ತಾನೆ, ಸ್ಪೆಷಲ್ ವಾರ್ಡಲ್ಲಿ ನೋಡಿಬಿಡ್ತಾನೆ, ನಾನು ಈ ವಾರ್ಡಿಗೆ ಸೇರಬೇಕು ಅನ್ಕೋತಾನೆ. ಅಂದರೆ ರೋಗ ಬರಲಿ ಅಂತ ಅಕ್ಸೆಪ್ಟ್ ಮಾಡ್ದೆ ಲೆಕ್ಕ. ದೇವರೇ ನನಗೆ ವಾರ್ಡಿ ಸೇರಿಸಪ್ಪ ಅಂತ ಕೇಳ್ಕೊಂಡ್ಬಿಟ್ರೆ ಹೈ ಕ್ಲಾಸ್ ರೋಗ ಕೊಟ್ಟು ಹಾಕು ಅಂತ ಅರ್ಥ. ಆಸ್ಪತ್ರೆಯಲ್ಲಿ ಯಾವ ವಾರ್ಡು ಸೇರಿಸ್ಬೇಡಪ್ಪ ಅಂತ ಕೇಳಬೇಕು, ಈ ವಾರ್ಡು ಸೇರಿಸು ಅಂತ ಕೇಳಬೇಕು. ರಾಜನಾಗಿ ಹುಟ್ಟಬೇಕು ಅಂತ ಕೇಳಿದ್ರೆ ಫಲ ರಾಜನಾಗಬೇಕು. ಇಬ್ಬರು ಜೊತೆಗಿದ್ರಲ್ಲ, ಅವರಿಬ್ರು ಏನು ಮಾಡಿದ್ರಂತೆ, ನೀ ರಾಜರಾದರೆ ನಾವು ಮಂತ್ರಿಗಳಾಗಿ ಹುಡ್ತೇವೆ ನಿನ್ನ ಜೊತೆಗೆ ಅಂತ ಹೇಳಿ. ಇಬ್ಬರು ಕೂಡ ರಾಜರಾದರೆ ಮಂತ್ರಿಗಳು ಹಾಕ್ತೇವೆ, ಯಾಕಂದ್ರೆ ನಾವು ಸ್ವಾಮಿಗಳಾಗ್ತೇನೆ ಅಂತ. ನಾವು ದಿವಾನರು ಆಗ್ತೇವೆ ಅಂತ ತಕ್ಷಣ ಎಂಜಾಯ್ ಮಾಡೋ ದಿವಾನರೇ ಸ್ವಾಮಿಗಳಿಗಿಂತ, ಆ ಥರ ಯೋಚನೆ ಸಚಿವರಾಗಿ ಬಿಡ್ತೇವೆ ನಾವು ಅಂದ್ರೆ. ಆ ಕ್ಷಣಕ್ಕೆ ಉಳಿದು ನಾಲ್ಕು ಜನ ಇದ್ರಲ್ಲ, ಸ್ವಲ್ಪವ್ರು ಬುದ್ಧಿ ಇಲ್ಲ ನಿಮಗೆ, ಒಂದು ತಪ್ಪು ಮಾಡಿ ಇಷ್ಟು ಒದ್ದಾಡ್ತಿದ್ದೇವೆ ನಾವು ಈಗಾಗಲೇ, ಮತ್ತೆ ಹುಟ್ಟಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಸ್ವಲ್ಪ ಜ್ಞಾನ ಬೇಡ ನಿಮಗೆಲ್ಲ ಕೂಡ. ಆಗ ಹಾಗಾಗಲಿ ನೀವು ಇವನ ಮೊಮ್ಮಗನಾಗೆ ಹುಟ್ಟಿ ಶಾಪ ಕೊಟ್ಬಿಟ್ರು, ಈಗ ರಾಜ ಬಂದಿದ್ದಾನಲ್ಲ ಒಂದು ಮೊಮ್ಮಗನಾಗೆ ಹುಟ್ಟಿ ನೀವು ಅಂತ ಅವನಿಗೆ ಹೇಳ್ಬಿಟ್ರು. ರಾಜನ ಹುಟ್ಟಬೇಕು ಅನ್ಕೊಳ್ಳೋ ನಿಮಗೆ, ಆ ರಾಜರು ಇಬ್ಬರು ಮಂತ್ರಿಗಳಾಗಲಿ ಅಂತ ಅವರಿಗೂ ಶಾಪ ಕೊಟ್ಬಿಟ್ರು. ಆಗ ಅವ್ರಿಗೆ ತುಂಬ ದುಃಖ ಆಗೋದು, ತುಂಬ ತಪ್ಪು ಮಾಡಿದ್ದೇವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸು ಅಂತ ಕೇಳಿದಾಗ, ಆಯಿತು ನಾವಂತೂ ನಿಮ್ಮಂತೆ ಹುಟ್ಟೋದಿಲ್ಲ, ನಾವೆಲ್ಲ ಇನ್ನು ಮುಂದೆ ದೊಡ್ಡ ಸಾಧಕರ ಯೋಗಿಗಳಾಗಿ ಹುಟ್ಟುತ್ತೇವೆ ನಾವು. ಆಗ ಅಂದ್ರಂಥವ್ರು, ನಾವೆಲ್ಲ ಸೇರಿ ತಪ್ಪು ಮಾಡಿ ಬಂದಿದ್ದೇವೆ, ನೀವು ಉದ್ಧಾರ ಆಗಿರ್ತಾ ಇದ್ದೀರಿ, ನಮಗೆ ಹಿಂಸೆ ಬಂದಿದೆ, ದಯವಿಟ್ಟು ಹಾಗೆ ಮಾಡೋದು ಬೇಡ, ನಮ್ಮ ಉದ್ಧಾರದ ಹಾದಿಯನ್ನು ತೋರಿಸ್ಬೇಕು ಅಂತ ತುಂಬ ಬೇಡಿಕೊಂಡಾಗ ಅವರಂದ್ರಂತೆ, ಆಯಿತು ಅಂತ ಸಮಯದಲ್ಲೂ ಕೂಡ ಜ್ಞಾನ ಬರಹ ಮಾಡ್ತೇವೆ ಅಂತ ಭರವಸೆ ಕೊಡ್ತಾರೆ. ಜ್ಞಾನ ಬರಹ ಮಾಡ್ತೇವೆ, ಉದ್ಧಾರದ ಹಾದಿ ತೋರಿಸ್ತೇವೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದರಂತೆ ನಡೆದೋಯ್ತು. ಈ ವಿಭ್ರಾಜ ಇವರೆಲ್ಲ ಇರನ್ಕೊಂಡು ರಾಜನ ನೋಡಿಬಿಟ್ಟು, ರಾಜ ಎಷ್ಟು ಪುಣ್ಯವಂತ, ರಾಜನಾಗಬೇಕು ಅಂತ ಇವನು ಅನ್ಕೊಂಡ್ರೆ, ಆ ರಾಜ ಏನು ಮಾಡ್ತಾನೆ, ಹಂಸ ಪಕ್ಷಿಗಳನ್ನೆಲ್ಲ ನೋಡ್ತಾನೆ, ಮಾನಸ ಸರೋವರವನ್ನು ನೋಡ್ತಾನೆ. ಬಹಳ ಆಶ್ಚರ್ಯವಾಗುತ್ತೆ, ನಾನು ತಪಸ್ ಮಾಡಕ್ಕೆ ಇಲ್ಲಿ ಬರಬೇಕು ಅನ್ಕೊಂಡಂತ. ಎಷ್ಟು ತಮಾಷೆ ಇದೆ, ಇವರು ಅನ್ಕೊಂಡ್ರು ರಾಜ್ಯಕ್ಕೆ ಹೋಗ್ಬೇಕು ಅಂತೇಳಿ, ಅವ್ರು ಅನ್ಕೊಂಡ್ರು ಇಲ್ಲಿ ಬರಬೇಕು ಅಂತೇಳಿ. ಇದೇ ಮ್ಯಾಜಿಕ್ ಅಂತೇಳಿ. ಎಷ್ಟೋ ಜನಗಳು ನೋಡಿ ಎಂಜಾಯ್ ಮಾಡೋಕ್ಕೆ ಇಷ್ಟಪಟ್ಟರೆ ಅವ್ರು ಬದಲು ಹೊರಗೆ ಬಂದ್ರೆ ಸಾಕು ಅಂತ ಅವ್ರು ಕಾಯ್ತಿರ್ತಾರೆ, ಒಳಗೆ ಹೋದ್ರೆ ಸಾಕು ಅಂತ ಇವ್ರು ಕಾಯ್ತಾರೆ. ಆದರೆ ಒಂದೇ ಒಂದು ಪರಿಸರ ಅವ್ರ ಯೋಗ್ಯತೆಗೆ ತಕ್ಕಂತೆ ಹಾಗೆ ಬೇರೆ ಬೇರೆ ಫಲ ಕೊಡ್ತಾ ಇದೆ. ರಾಜನಾಗಬೇಕು ಅನ್ನೋ ಬುದ್ಧಿ ಇವರಿಗೆ, ನಾನೇ ಬಡ ವಿರಕ್ತರಾಗಿ ತಪಸ್ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಸೀದಾ ಮನೆಗೆ ಹೋದ. ಅವನ ಮಗ ಅನೂಹ ಅಂತ ಹೇಳಿ, ಅಣುಹ ಅಂತ ಮಗ ಇದ್ದ, ಅವನಿಗೆ ಪಟ್ಟವನ್ನು ಕಟ್ಟಿ ತಾನು ತಪಸ್ಸಿಗೆ ಅಂತೊರಟ ಮನಸ್ಸರೋವರಕ್ಕೆ ಹೋಗಿಬಿಡ್ತಾನೆ. ದೊಡ್ಡ ಸಿದ್ಧ ಪುರುಷನಾಗಿ ಅವನು ಯೋಗಿಯಾಗಿ ಹೊರಟು ಹೋಗಿಬಿಡ್ತಾನೆ. ಅಣುಹ ಹಿಂದೆ ಬಂತು, ಶುಕಾಚಾರ್ಯರ ಮಗಳು ಆ ಕೃತ್ಯನ್ನು ಮದುವೆಯಾಗಿ ಬಿಟ್ಟು ಮಗಳನ್ನು ಪಡೆಯುತ್ತಾನೆ. ಬ್ರಹ್ಮದತ್ತನ ಮಗ ಹುಡ್ತಾನೆ. ಪೂಜನೆ ಪಕ್ಷದ ಜೊತೆಗಿದ್ದ ಬ್ರಹ್ಮದತ್ತ ಇವನೇ. ಅವನ ಕಥೆಯನ್ನು ಈಗ ಮುಂದಿನ ಭಾಗ ಹೇಳ್ತಾರೆ, ಕಥೆ ಮುಂದಿನ ಭಾಗವನ್ನು. ಆ ಬ್ರಹ್ಮದತ್ತ ಮದುವೆ ಆಗ್ತಾನೆ, ಸನ್ನತಿ ಅಂತ ಹೆಂಡತಿ, ಇವರು ಒಳ್ಳೆ ರೀತಿ ಸಂಸಾರ ಮಾಡಿಕೊಂಡಿರ್ತಾರೆ. ಅನೇಕ ದಿವಸವಾಗತ್ತೆ, ಅವನು ಪೂರ್ತಿಯಾಗಿ ಸಂಸಾರದಲ್ಲಿ ಮಗ್ನಾಗಿ ಬಿಡ್ತಾನೆ ಬ್ರಹ್ಮದತ್ತ. ಸಾಮಾನ್ಯ ಮನುಷ್ಯನೇ ಮನುಷ್ಯ ಜನ್ಮದಲ್ಲಿ ಮಾನುಷ ಅನ್ನವನ್ನುಂಟು ಜ್ಞಾನಹೀನನೂ ಆದೆ. ಜಗನ್ನಾಥದಾಸ ಹೇಳಿದ್ದಾರೆ, ಮನುಷ್ಯರ ಅನ್ನ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಮನುಷ್ಯರ ಅನ್ನ ಪಾಪ ಕಾರ್ಯ ಮಾಡಲಿಕ್ಕೆ, ಇನ್ವಾಲ್ವ್ ಆಗಲಿಕ್ಕೆ, ವಿಶೇಷವಾಗಿ ಹೇಳಿ ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾದ್ಭವತಿ ಸಮೋಹ, ಸಮೋಹ ಸ್ಮೃತಿ ಬಿಭ್ರಮ ಅಂತ ಹೇಳ್ತಾರಲ್ಲ, ಮನುಷ್ಯನ ಬುದ್ಧಿ ಕೆಟ್ಟ ಹೋಗುತ್ತೆ, ಪೂರ್ತಿ ಲೌಕಿಕ ಸೇರ್ಕೊಂಡ್ಬಿಟ್ಟ. ಮಹಾರಾಣಿ ಸನ್ನತಿ ಇದ್ದಾಳೆ, ಯಥಾಪರ ಮಂತ್ರಿಗಳು ಹೇಳ್ದಾಗ ಕೇಳ್ತಾ ಇದ್ದಾರೆ. ಅದೇ ಊರಲ್ಲಿ ಆ ನಾಲ್ಕು ಥರ ಇವರು ಹುಡ್ತಾರೆ, ಮತ್ತೆ ಒಳ್ಳೆ ಯೋಗಿಗಳಾಗಿ ಹುಡ್ತಾರೆ. ಆಶ್ಚರ್ಯ ಅಂದರೆ ಬಡ ಬ್ರಾಹ್ಮಣನ ಮಕ್ಕಳಾಗಿ ಹುಡ್ತಾರೆ ಅಷ್ಟು ಕೂಡ. ಆ ನಾಲ್ಕು ಜನ ಬಡ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿ ಚಿಕ್ಕಂದಿನ ವೈರಾಗ್ಯವನ್ನು ಹೊಂದಿ ದೊಡ್ಡ ಜ್ಞಾನಿಗಳಾಗಿ ಬಿಡ್ತಾರೆ. ಮನೆ ಬಿಟ್ಟು ಹೋಗ್ತೇವೆ ಅಂತ ಹೊರಟು ಬಿಡ್ತಾರೆ, ನಾವು ತಪಸ್ಸಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಆಗ ತಂದೆ ತಾಯಿಗಳು ಕೇಳ್ತಾರೆ, ಅಲ್ಲ ಇವೆಲ್ಲ ಯೋಗಿಗಳಾದ ಮಕ್ಕಳು ಹುಟ್ಟಿದ್ದೀರಿ, ನಾವು ಬಡತನದಲ್ಲಿ ಸಾಯ್ತಾ ಇದ್ದೇವೆ, ನಮಗೊಂದು ವ್ಯವಸ್ಥೆ ಮಾಡಬಾರ್ದ ಜೀವನಕ್ಕೆ, ನಿಮ್ಮ ಮನೆ ಬಿಟ್ಟು ಹೇಗೆ ಹೋಗ್ತೀರಿ ಅಂತ ಕೇಳ್ತಾರೆ. ತಂದೆ ತಾಯಿಗಳನ್ನು ಸಾಕೋದು ಮಕ್ಕಳ ಜವಾಬ್ದಾರಿ ಇದು, ಬಿಟ್ಟು ಹೋಗ್ತಿರಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಪ್ಪ, ನೀನು ವ್ಯವಸ್ಥೆ ಮಾಡಿದ್ದೇವೆ, ನಿನಗೊಂದು ಒಂದು ಶ್ಲೋಕ ಹೇಳ್ಕೊಡ್ತೇವೆ, ಅದ್ರ ಬಾಯ್ಪಾಠ ಮಾಡ್ಕೋ, ನಮ್ಮ ರಾಜ ಇದ್ದಾರಲ್ಲ ಬ್ರಹ್ಮದತ್ತ ಅವನಿಗೆ ಒಪ್ಪಿಸಿಬಿಡು, ಬೇಕಾದ್ರೆ ಐಶ್ವರ್ಯ ಕೊಡ್ತಾನೆ, ಇದೇ ನಾವು ಕೊಡ್ತಕ್ಕಂಥ ಆಸ್ತಿ ಅಂತ ಹೇಳಿ ಅವ್ರು ತಪಸ್ಸು ಕೊಡೇ ಬಿಟ್ರಂತೆ. ಶ್ಲೋಕ ಬಾಯ್ಪಾಠ ಮಾಡ್ಕೊಂಡು ಕಾಯ್ತಾ ಇರ್ತಾನಂತ, ರಾಜನೊಂದು ಒಪ್ಪಿಸ್ಬೇಕು ದುಡ್ಡು ಕೊಡ್ತಾನೆ, ಒಪ್ಪಿಸ್ಬೇಕು ದುಡ್ಡು ಕೊಡ್ತಾನೆ ಅಂತೆ. ಹಾಗಲ್ಲ ರಾಜ ನೋಡ್ಲಿಕ್ಕಾಗತ್ತಾ, ಎಷ್ಟು ಪ್ರಯತ್ನ ಪಟ್ಟರೆ ಆದರೆ ಇಂಟರ್ವ್ಯೂನೇ ಸಿಗ್ತಾ ಇಲ್ಲ, ಸಿಕ್ಕರೆ ಶ್ಲೋಕ ಹೇಳ್ಬೇಕು ತೊಗೊಂಡು ಬರಬೇಕು ಅಂತ ಕಾಯ್ತಾ ಇದ್ದ. ಎಷ್ಟು ಸಲ ಚಾನ್ಸ್ ಸಿಗಲಿಲ್ಲ. ಒಂದಿವಸ ಬ್ರಹ್ಮದತ್ತ ತನ್ನ ಹೆಂಡತಿಯಾದ ಸನ್ನತಿಯೊಂದಿಗೆ ಇಲ್ಲಿ ವಿಹಾರಕ್ಕೆ ಅಂತ ಹೊರಟಿರ್ತಾನೆ. ಎಲ್ಲ ಒಂದು ಕಡೆ ವಿಹಾರ ಮಾಡ್ತಿರಬೇಕಾದ್ರೆ ರಾಜನ ಕಣ್ಣಿಗೆ ಒಂದು ದೃಶ್ಯ ಕಾಣುತ್ತೆ. ಎರಡು ಇರುವೆಗಳು ಹೋಗ್ತಾ ಇರುತ್ತೆ, ಪಿಪೀರಿಕೆಗಳು, ಒಂದು ಹೆಣ್ಣಿರುವೆ ಒಂದು ಗಂಡಿರುವೆ. ಆ ಹೆಣ್ಣಿರುವೆ ಗಂಡಿರುವೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದೆ, ಸಿಟ್ಟು ಮಾಡ್ಕೊಂಡು ಜೋರಾಗಿ ಹೋಗ್ತಾ ಇದೆ. ಗಂಡಿರುವೆ ಏನು ಮಾಡ್ತಂತೆ, ರಿಕ್ವೆಸ್ಟ್ ಮಾಡ್ತಾ ಇದೆ, ಕೋಪ ಮಾಡ್ಕೋಬೇಡ ದಯವಿಟ್ಟು ಅಂತ ಹೇಳ್ಬಿಟ್ಟು. ಒಂದು ಪ್ರಾಣಿಗಳಾಗಿ ಹುಟ್ಟಿದಾಗಲೂ ಹಡೆಬರ ಇದೆ ಅಂತ ಹೇಳ್ತಾನೆ. ಪ್ರಾಣಿಗಳ ಹುಟ್ಟಿದಾಗ ಕೂಡ ಮನುಷ್ಯಾಮವನು ಕರಘೋಷ ಬಿಡಾಲ ವೃತ್ಯಾಹ, ಅವನು ಕಾಮುಕನಾಗಿ ಅವಳಿಂದ ಬಹಳ ಪ್ರೀತಿಯಿಂದ ಕೇಳೋದಕ್ಕೆ ಹೋಗ್ತಾನೆ. ಅವಳು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆ ದೃಶ್ಯ ನೋಡಿದಂತೆ ತಕ್ಕ ನಗು ಜೋರ ನಕ್ಕ ಬಿಡ್ತಾಳೆ. ಅದನ್ನು ನೋಡಿ ಪಕ್ಕದ ಸನ್ನತಿ ಇರ್ತಾಳಲ್ಲ, ಅವಳ ಸಿಟ್ಟು ಬರುತ್ತೆ, ಯಾಕೆ ನಕ್ಕಿ ಅಂತ ಕೇಳ್ತಾನೆ. ಇಲ್ಲ ಸುಮ್ಮನೆ ನಕ್ಕಿ ಅಂತ ಹೇಳ್ತಾನೆ. ನನ್ನ ಕಂಡು ನಕ್ಕಿರಬೇಕು ನೀನು, ಶುರುವಾಯ್ತು ಗಲಾಟೆ. ನನ್ನ ಕಂಡು ನಕ್ಕಿರಬೇಕು, ಯಾತಕ್ಕೆ ನಕ್ಕಿ ಹೇಳ್ತೇವೋ ಇಲ್ವೋ, ಇಲ್ಲ ಹೇಳ್ತೇನೆ ಕೇಳು. ನನಗೆ ಪಕ್ಷಿಗಳ ಭಾಷೆ ಬರುತ್ತೆ, ಪ್ರಾಣಿಗಳ ಭಾಷೆ ಬರುತ್ತೆ, ನೋಡಿ ಇರುವೆಗಳು ಹೋಗ್ತಾ ಇದ್ದಲ್ಲ ಮಾತಾಡಿಕೊಂಡು, ಅದನ್ನು ನೋಡಿ ನಾನು ನಕ್ಕೆ, ನಿನ್ನ ನೋಡಿ ನಗಲಿಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ ನನ್ನ ನೋಡೇ ನಕ್ಕಿರೋದಿಲ್ಲ, ನೀವು ಪ್ರಾಣಿಗಳ ಭಾಷೆ ನಿರು ಬರುತ್ತೆ, ನನಗೇನು ಗೊತ್ತಾಗಬೇಕು, ಸುಳ್ಳೆ ಏನೋ ತಪ್ಪಿಸ್ಕೊಳಕ್ಕೆ ಏನೋ ಮಾತಾಡ್ತಿದ್ದೆ ಅಂತೆ. ನನ್ನ ನೋಡೇ ನಕ್ಕಿದ್ದೀನಿ, ನನಗೆ ಜೀವನದಲ್ಲಿ ಆಸೆ ಇಲ್ಲ ಇಲ್ಲ, ನಾನು ತುಂಬ ಅವಮಾನ ಆಗಿಬಿಟ್ಟಿದ್ದೆ. ನೀನು ನನಗೆ ಎರಡು ಮಾಡಬೇಕು, ಒಂದು ಸಾಯಿರ ಕಪಡೆ ಕೊಡಬೇಕು, ಇಲ್ಲದೆ ಹೋದರೆ ನಿನಗೆ ಪಕ್ಷಿ ಭಾಷೆ ಬರುತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಬೇಕು, ಇಲ್ಲದೆ ಹೋದರೆ ನಾನು ಸತ್ತೋಗ್ತೇನೆ ಅಂತ ಹೇಳಿಬಿಟ್ಟೆ. ಅವನೇನು ಮಾಡಬೇಕು ಪಾಪ, ಎಷ್ಟು ಹೇಳಿದ್ರು ಕೇಳೋದು, ಕೆಲಸ ಭಾಷೆ ಬರೋದೇ ಡೇಂಜರ್ ಆಯ್ತು. ಈ ಮಧ್ಯೆ ಹೆಚ್ಚು ಭಾಷೆ ಬರೋದು ಒಂದ್ಸತಿ ಗುಣ, ಕೆಲಸದ ದೋಷ. ಅದಕ್ಕೆ ದೇವರು ಎಲ್ಲ ಭಾಷೆ ಯಾತಕ್ಕೆ ಕೊಟ್ಟಿಲ್ಲ ಅಂತ ಕೇಳಿದರೆ ಏನೋ ಮಾಡ್ಕೊಬಿಡ್ತೀವಿ, ಒಂದು ಭಾಷೆ ಬಂದರೆ ನೀವು ಪಜೀತಿ ಆಗ್ತಿರುತ್ತೆ, ನೂರಾರು ಭಾಷೆ ಬಂದರೆ ಎಲ್ಲರ ಮನಸ್ಸಲ್ಲೂ ಕಂಡ್ರೆ ಅಕಸ್ಮಾತ್ ನಮಗೆ ಏನಾಗೋದು ಲೆಕ್ಕ ಹಾಕಿ. ಇವತ್ತು ಅಕಸ್ಮಾತ್ ಎಲ್ಲರ ಮನಸ್ಸಲ್ಲೂ ಕಾಣಶಕ್ತಿ ನಿಮ್ಗೆ ಬಂದುಬಿಟ್ಟಿದ್ರೆ ಒಂದು ಮನುಷ್ಯ ಬದುಕಲಿಕ್ಕೆ ಆಗ್ತಿರಲಿಲ್ಲ, ಯಾರೋ ಬೈತಾ ಇರ್ತಾರೆ, ಗುಡುಗ್ರೆ ಬೈತಿರ್ತಾರೆ, ಬೇಷ್ಟ್ರ ಇನ್ನೂ ಬೆಲ್ಲ ಹೊಡೆದು ಬಿಡ್ತಾ ಇಲ್ಲಿ ಇವರು ಹಾಳಾಗೋಗ ಅಂತೇಳಿ. ಅದು ಬೇಷ್ಟಿಗೆ ಗೊತ್ತಾಗೋದಿಲ್ಲ ಪುಣ್ಯ, ನನ್ನ ಪಾಠ ಎಂಜಾಯ್ ಮಾಡ್ತಾರೆ ತಿಳ್ಕೊಂಡಿರ್ತಾರೆ, ಪಾಪ ಟೈಮ್ ನೋಡ್ಕೊಂಡು ಕೂತಿರ್ತಾರೆ. ಅದು ಅರ್ಥ ಆಗಿಬಿಟ್ರೆ ಪಾಠ ಮಾಡಲು ದೇವರಾಣಿ ಸಾಧ್ಯ ಇಲ್ಲ ಅವನಿಗೆ. ಇವತ್ತು ನಮ್ಗೆ ವರ ಅದು ಬಂದು ಇನ್ನೊಬ್ಬರ ಮನಸ್ಸಲ್ಲಿ ನಮ್ಗೆ ಗೊತ್ತಾಗಲ್ಲ ಪುಣ್ಯ ಅಂತ ಅರ್ಥ. ಅದು ನಮಗೇನೋ ಅಂತ ಶಕ್ತಿ ಕೊಟ್ಟಿದ್ರೆ ಬದುಕಲಿಕ್ಕೆ ಯಾರ ಕೈಲೂ ಸಾಧ್ಯವಾಗ್ತಿದ್ದಿಲ್ಲ. ಇನ್ನೊಂದು ವರ ಅಂದ್ರೆ ಮರವು, ನಮ್ಮ ಮರವು ಕೊಡದೆ ಹೋಗಿದ್ರೆ ಎಂದೋ ದುಃಖದ ಪ್ರಸಂಗ ಮರಿತಾನೆ ಇದ್ದಿಲ್ಲ, ಅವ್ರು ಪರಿಗೆ ಕೊರಿಗೆ ಸಾಯ್ತಾ ಇತ್ತು. ದೇವರು ಟೈಮ್ ಆಗ ಮರಿಸಿಬಿಡ್ತಾನೆ ನೋಡಿದ್ರ, ಎಷ್ಟೋ ಲಿಮಿಟೇಷನ್ಸ್ ನಮಗೆ ಪ್ಲಸ್ ಪಾಯಿಂಟ್. ಅವೆಲ್ಲ ಯಾರಿಗೆ ಒಳ್ಳೆಯದು ಅಂದರೆ ಉಪಯೋಗ ಮಾಡ್ಕೊಳ್ಳೋರು, ಉಪಯೋಗ ಮಾಡ್ಕೊಳ್ಳದೇ ಇದ್ದವರಿಗೆ ಏನಿದ್ರೂ ಪ್ರಯೋಜನ ಇಲ್ಲ ಅಂದ್ಕೊಂಡ, ಎಂಥ ಪದ್ಧತಿ ಬಂತಲ್ಲ, ನನ್ನ ಭಾಷೆ ತಿಳಿದಿದ್ದ ಪದ್ಧತಿ ಆಯಿತು ಅಂತ ಹೇಳ್ಕೊಂಡು ಹೆಂಡತಿ ಮನಸ್ಸಿ ಭಾರಿ ನೋವಾಗಿದೆ. ಬಹಳ ಹೆಂಡತಿ ಮೇಲೆ ಪ್ರೀತಿ ಅವಳಿಗೆ. ಅದಕ್ಕೆ ಅವನು ಉಪವಾಸ ವ್ರತ ಶುರು ಮಾಡಿದ್ದ, ಉಪವಾಸ ವ್ರತ ಶುರು ಮಾಡ್ತಾನೆ. ಅದು ನಾರಾಯಣನ ಕುರಿತು, ಏಳು ದಿವಸ ಕಂಟಿನ್ಯೂಸ್ ಉಪವಾಸ, ನನ್ನ ಹೆಂಡತಿ ಮನಸ್ಸು ಒಳ್ಳೇದಾಗಬೇಕು, ನನ್ನ ಹೆಂಡತಿ ನನ್ನ ಮೇಲೆ ತಪ್ಪು ತಿಳುವಳಿಕೆ ಬರಬಾರದು, ನನಗೆ ಪಶುಗಳ ಭಾಷೆ ಗೊತ್ತು ಅಂತ ತಿಳ್ಕೊಂಡು ಈ ವಿಷಯ ಅರ್ಥ ಮಾಡಿಕೊಂಡು ಅವಳು ಶಾಂತಳಾಗಬೇಕು, ಹಾಗೆ ಮಾಡು ನಾರಾಯಣ ಅಂತ ಹೇಳಿ ಪೂರ್ತಿ ಉಪವಾಸ ವ್ರತ ಕೂತ್ಬಿಟ್ಟ. ಏಳನೇ ದಿವಸ ಬೆಳಿಗ್ಗೆ ಭಗವಂತ ಕಾಣಿಸಿಕೊಂಡು, ಇವತ್ತು ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದಂತೆ ಭಗವಂತ. ಸಮಸ್ಯೆ ಪರಿಹಾರ ಆಗುತ್ತೆ, ಇವತ್ತು ಹೆಂಡತಿ ಸರಿ ಹೋಗ್ತಾಳೆ ಅಂತ ಹೇಳಿದ ತಕ್ಷಣ ರಾಜನಿಗೆ ಭಾರಿ ಸಮಾಧಾನವಾಯಿತು. ಹೆಂಡತಿ ಸಮೇತ ವಾಪಸ್ ಬರ್ತಾ ಇದ್ದ. ಆ ಸಮಯಕ್ಕೆ ಇಬ್ಬರು ಮಂತ್ರಿಗಳು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಉಪಚಾರ ಮಾಡ್ತಾ ಇದ್ರು. ಇನ್ನೂ ಹೆಚ್ಚು ಜನ ಯಾರು ಇರಲಿಲ್ಲ, ಉಪವಾಸ ಮಾಡ್ಕೊಂಡು ಬರ್ತಿದ್ದಲ್ಲ, ಅದು ಗಲಾಟೆ ಇರಲಿಲ್ಲ. ಉಪವಾಸ ಅಂದ್ರೆ ಊಟ ಅಂದ್ರೆ ಗಲಾಟೆ ಆಗ್ತದೆ, ಉಪವಾಸ ಗಲಾಟೆ ಇರೋದಿಲ್ಲ, ಯಾರು ಸೇರೋದಿಲ್ಲ ಜನಗಳಾದ್ದರಿಂದ ಆ ಕ್ಷಣ ಶಾಂತವಾಗಿದ್ದ ರಾಜ. ತಕ್ಷಣ ಬ್ರಾಹ್ಮಣ ಕಾಯ್ತಿದ್ದ, ಬಂದ ಶೋಕ ಹೇಳ್ಬಿಟ್ಟ ನಡೆಯಂತೆ. ಸಪ್ತವ್ಯಾಧ ದಶಾರಣೇಶು ಮೃಗಾಹ ಕಾಲಂಜರೇ ಗಿರೋ ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರಸಿ ಮಾನಸೆ. ಅವರೆಲ್ಲ ಕೂಡ ತೇಜಜಾತ ಕುರುಕ್ಷೇತ್ರೇ ಬ್ರಾಹ್ಮಣ ವೇದ ಪಾರಗಾಹ, ಅವರೆಲ್ಲ ಕೂಡ ತೇಗತ ದೂರಮಧ್ವಾನಂ ಕಿಮರ್ಥಂ ಯೂಯಂ ಅವಸೀದಥ. ಇಷ್ಟೇ ಶ್ಲೋಕ, ಅಂದ ಅರ್ಥ ಇಷ್ಟೇ. ಏಳು ಬೇಟೆಗಾರರಾಗಿ ಹುಟ್ಟಿದ್ರು, ಏಳು ಜಿಂಕೆಗಳಾಗಿ ಹುಟ್ಟಿದ್ವು, ಏಳು ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ವು, ಏಳು ಹಂಸ ಪಕ್ಷಿಗಳಾಗಿ ಹುಟ್ಟಿದ್ವು, ಆ ಏಳರಲ್ಲಿ ನಾಲ್ಕು ಜನ ಒಳ್ಳೆ ವೈರಾಗ್ಯವನ್ನು ಉದ್ಧಾರ ಆಗಿಬಿಟ್ರು, ನಿಮ್ಮ ಹಣೆ ಭಾರ ಏನು ಅಂತ ಅಷ್ಟೇ. ಆ್ಯಕ್ಚುಲಿ ಹಿಂದಿನ ಮಾತು ಬರೋಕ್ಕೆ ಜ್ಞಾಪಕ ಆಯಿತು. ಈ ಮಾತು ಕೇಳಿದ ತಕ್ಷಣ ಬ್ರಹ್ಮದತ್ತ ರಾಜ ತಕ್ಷಣ ಎಚ್ಚರ ತಪ್ಪಿ ಕೆಳಗೆ ಬಿದ್ದ. ಇಬ್ಬರು ಮಂತ್ರಿಗಳು ತಪ್ಪಂತೆ ಕೆಳಗೆ ಬಿದ್ದರು. ಆ ಬ್ರಾಹ್ಮಣರಿಗೆ ಗಾಳಿ ಗಾಬೆ ಆಗೋಯ್ತು, ರಾಜ ಶ್ಲೋಕ ಕೇಳಿದ್ರು ದುಡ್ಡು ಕೊಡ್ತಾರೆ ಅಂತ ಕೇಳಿದ್ರೆ ನಾಲ್ಕು ಜನ ಮೂರು ಜನ ಸತ್ತಾಗಾಯ್ತು ಅಲ್ಲಿ ಬಂದೆ ಒಳಗಾಗ್ತಾರೆ ಅಂತ ಹೆದರಿಕೆ ಆಯ್ತು ಬ್ರಾಹ್ಮಣನಿಗೆ. ಪಾಪ ನಿಧಾನವಾಗಿ ಎದ್ದರು. ಎದ್ದ ತಕ್ಷಣ ಬ್ರಾಹ್ಮಣ ಇನ್ನೊಮ್ಮೆ ಶ್ಲೋಕ ಹೇಳೋದು, ಶ್ಲೋಕ ಹೇಳಿದರು. ಕೇಳಿದ ತಕ್ಷಣ ಬಹಳ ಉಪಕಾರ ಆಯ್ತು ನಮಗೆ, ಇದರಿಂದ ಬಹಳ ಒಳ್ಳೆಯದಾಯ್ತು, ತಗೋ ಅಂತ ಹೇಳಿ ಅಪಾರವಾದ ಸಂಪತ್ತನ್ನು ವಜ್ರ ವೈಢೂರ ಎಲ್ಲ ಕೊಟ್ಟುಬಿಟ್ಟು ಬ್ರಹ್ಮದತ್ತನ ಏನಾಯ್ತು ಶ್ಲೋಕ ಕೇಳಿದಾಗ ಅಂದರೆ ಹಿಂದೆ ಜ್ಞಾಪಿಸಿದ್ರಲ್ಲ ಎಲ್ಲ ಜನ್ಮ ಜ್ಞಾಪಕ ಆಯ್ತು ಅವನಿಗೆ. ನೋಡಿ ಹಿಂದೆ ಎಲ್ಲ ಕಾಲಕ್ಕೂ ಹಿಂದೆ ನೆನಪಿತ್ತು ಅವನಿಗೆ, ಈ ಜನ್ಮ ಮರ್ತು ಹೋಗ್ಬಿಟ್ಟಿತ್ತು, ಅವ್ರಿಗೆ ನೆನಪಿತ್ತು, ಎಲ್ಲ ಜ್ಞಾಪಿಸಿದರು. ಆ ಕ್ಷಣಕ್ಕೆ ಟೋಟಲಿ ಬದಲಾಗಿಬಿಟ್ಟು ಮೂರು ಜನ ವಿರಕ್ತರಾಗಿ ಕಾಡಿ ಹೋಗಲು ತಯಾರಾಗ್ತಾ ಇತ್ತ. ಈ ಕಥೆ ಕೇಳಿದಾಗ ನಮಗೆ ಜಯತೀರ್ಥರ ಕಥೆ ಅರ್ಥ ಆಗ್ತದೆ. ಅವ್ರು ನೀರು ಕುಡಿಲಿಕ್ಕೆ ಅಂತ ಬಾಯಿ ಹಾಕ್ತಿರಲಿಲ್ಲ, ಕಿಂಪಶು ಪೂರ್ವದೇಹೆ, ಒಂದು ಮಾತು ಎಂತ ಮ್ಯಾಜಿಕ್ ಮಾಡಿಬಿಡುತ್ತೆ. ಒಂದೇ ಮಾತಿನಿಂದ ಅವರು ಆ ಕ್ಷಣಕ್ಕೆ ದೊಡ್ಡ ರಘುನಾಥರಾಯರು ಎಲ್ಲವನ್ನು ಬಿಟ್ಟು ಅಶೋಭ ತೀರ್ಥರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಸನ್ಯಾಸ ತಗೊಂಡು ಜಯತೀರ್ಥರಾಗಿಬಿಡುತ್ತೆ. ಒಂದು ಮಾತಿನ ಮ್ಯಾಜಿಕ್ ಅರ್ಥ ಆಗಬೇಕಾದ್ರೆ ಹರಿವಂಶದ ಕಥೆ ಕೇಳಿದ್ರೆ ಗೊತ್ತಾಗುತ್ತೆ. ಮರ್ತವರಿಗೆ ಜ್ಞಾಪಕ ಮಾಡಿಕೊಂಡ್ರೆ ಸಾಕು, ಮರ್ತವರಿಗೆ ಏನೋ ಒಂದು ಸದೃಶ ಅದೃಷ್ಟ ಚಿಂತಾದ್ಯಾಹ ಸ್ಮೃತಿ ಬೀಜಸ್ಯ ಬೋಧಕಾಹ, ಯಾವುದೋ ಒಂದು ಜ್ಞಾಪಕ ಬರಲಕ್ಕೆ ಒಂದು ನಿಮಿತ್ತ ಅದು ಬಂದು ಅದು ಬಂತು ಎಲ್ಲ ಕೊಟ್ಟರು ಹೊರಟದು. ಬ್ರಹ್ಮದತ್ತ ಹೆಂಡತಿಯನ್ನು ಕರೆದ, ಸನ್ನತಿ ನಿನಗೆ ಅರ್ಥ ಆಯ್ತಾ ಈಗ, ನಾನು ವೈರಾಗ್ಯ ಬಂತು ನನಗೀಗ, ನಾನು ಕಾಡಿಗೆ ಹೋಗ್ತೇನೆ, ಹೋಗ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನನಗಂತೂ ಯಾವುದೂ ಬೇಡ ಈಗ ಕಾಡಿಗೆ ಹೊರಟೆ ಅಂತ ಹೇಳಿದ್ದಾನೆ. ಆಗ ಅವಳು ಹೇಳ್ತಾಳೆ, ಸ್ವಾಮಿ ನನಗೆಲ್ಲ ಗೊತ್ತಿತ್ತು ಅಂತ ಹೇಳಿಲ್ಲಂತ, ನನಗೆಲ್ಲ ಗೊತ್ತಿತ್ತು, ಇವು ಪಶುಗಳ ಭಾಷೆ ಬತ್ತು ಅಂತ ಗೊತ್ತು, ಆ ಇರುವೆ ಏನು ಹೇಳ್ತು ಅಂತ ಗೊತ್ತು, ನೀವು ನಕ್ಕಿದ್ದು ಗೊತ್ತು ನನಗೆ, ನಾನು ಯಾತಕ್ಕೆ ನಾಟಕ ಮಾಡಿದೆ ಅಂತ ಕೇಳಿದರೆ ನೀವು ಸಂಸಾರ ಭಾರಿ ಹಚ್ಕೊಂಡಿದ್ರಿ, ನನಗದು ಹಿಡಿಸಲಿಲ್ಲ, ನೀವು ಮೋಕ್ಷ ಮಾರ್ಗ ಹಿಡಿತಕ್ಕ ದೊಡ್ಡ ಜ್ಞಾನಿಗಳು, ನೀವು ವೈರಾಗ್ಯ ಬರಲಿ ಅಂತ ನಾನೇ ಹಾಗೆ ನಾಟಕ ಮಾಡಿದೆ ಅಂತ ಹೇಳಿದ್ದಂತ. ಆ ಸನ್ನತಿ ವೈರಾಗ್ಯ ಬರಲಿ ಅಂತ ಹಾಗೆ ನಾನು ಮಾಡಿದೆ, ನನ್ನ ಉದ್ದೇಶ ಸರಿ ಹೋಯಿತು, ಎಲ್ಲ ಸರಿ ಹೋಗಿದೆ, ನೀವು ಕಾಡಿಗೆ ಹೋಗ್ತೀನಿ, ನಾನು ಬರ್ತೇನೆ ಕಾಡಿಗೆ ಹೋಗೋಣ ಅಂತ ಹೇಳಿದರು. ನೀವು ಯಾರು ಅಂತ ಇವ್ರ ಕಥೆಯೆಲ್ಲ ಹೇಳಿಬಿಡ್ತಾಳೋ, ನೀವು ಯಾರು ತನಗೆ ಗೊತ್ತು ಅಂತ ಹೇಳಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗೋದು. ನೀವೆಲ್ಲ ಸೇರಿ ಗೋವಿಂದ ಬಂದಿರಲ್ಲ, ಅದ್ರ ಪರ ಹುಟ್ಟಿ ಬಂದಿದ್ದೀರಲ್ಲ, ಅದೆಲ್ಲ ಕಥೆ ಹೇಳಿದಾಗ ಅವ್ರಿಗೆ ಆಶ್ಚರ್ಯ, ನೀನ್ಯಾರು ಅಂತ ಕೇಳ್ತಾರೆ, ಆ ಗೋವು ನಾನೇ ಅಂತ ಹೇಳಿದ್ದಂತ. ನೀವು ಕೊಂದು ಗೋವು ನಾನೇನೆ, ಅದೆಲ್ಲ ಕಾಯ್ತಾ ಇದ್ದೀವಿ, ಇವತ್ತು ನನಗೆ ಪರಿಗರೆ ಆಗಿದೆ, ಅದಕ್ಕೆ ನೀವೆಲ್ಲ ಸದ್ ನಾನು ಬರ್ತೇನೆ ಸದ್ಗತಿ ಅಂತ ಹೊರಟೋಗಿಬಿಟ್ಟು. ಈ ಕಥೆಯ ಮುಖ್ಯ ತತ್ವ ಏನು ಅಂದರೆ ಅವ್ರು ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ರು. ಅದು ಪಿತೃ ಕಾರ್ಯದ ಅನುಸಂಧಾನದ ಒಂದು ತುಣುಕಿದ್ದಿದ್ದಕ್ಕೆ ಅವರ ಕಾರ್ಯ ಕೊನೆಗೂ ಕೂಡ ಒಳ್ಳೆಯದಕ್ಕೆ ಕಾರಣವಾಯಿತು. ಆ ಹಿನ್ನೆಲೆಯಲ್ಲಿ ನಾವು ತಪ್ಪನ್ನು ಮಾಡಲೇಬಾರದು. ಅನಿವಾರ್ಯವಾಗಿದ್ದ ಪ್ರಸಂಗ ಬಂದಾಗ ಪಿತೃಕಾರ್ಯದ ಉದ್ದೇಶ ಇಟ್ಟುಕೊಂಡು ಪಿತೃಂತರ್ಯಾಮಿಯಾದ ಭಾರತೀರ್ವಣ ಮುಖ್ಯಪ್ರಾಣ ಅಂತರ್ಗತನಾದ ಶ್ರೀಹರಿಗೆ ಪ್ರೀತಿಯಾಗಲಿ ಅಂತ ಕೆಲಸವನ್ನು ಮಾಡಿದರೆ ಆಗ ಭಗವಂತ ಆ ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಮುಂದೆ ಉದ್ಧಾರ ಮಾಡ್ತಾನೆ ಅಂತ. ಈ ಕಥೆ ತಿಳ್ಕೊಂಡು ಈ ರೀತಿ ಮಾಡಬಾರ್ದು, ಮತ್ತೆ ಹೋಟ್ಲಿಗೆ ಹೋಗಿ ಪಿತೃಪೀತ್ಯರ್ಥ ಹೋಟ್ಲಿಗೆ ಹೋಗ್ತೇನೆ ಅಂತ ಹೋಗೋದು, ಪಿತೃಪೀತ್ಯರ್ಥ ಏನೋ ತಿಂತೇನೆ ಹಾಗೆಲ್ಲ ಮಾಡಬೇಕು ಅಂತ ಅರ್ಥ ಅಲ್ಲ. ಅವರ ಪ್ರಸಂಗ ಹೇಗಿತ್ತು, ಈ ಸನ್ನಿವೇಶ ಹೇಗಿತ್ತು, ಸನ್ನಿವೇಶವನ್ನು ಹೇಗೆ ಓವರ್ಕಮ್ ಮಾಡಿ, ಅಂತೂ ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಕಾರ್ಯ ಎಂದೂ ವ್ಯರ್ಥವಾಗದೇನೆ ಒಳ್ಳೆಯದಕ್ಕೆ ಕಾರಣವಾಗುತ್ತೆ ಅನ್ನೋ ತತ್ವವನ್ನು ಹೇಳತಕ್ಕಂಥ ದೊಡ್ಡ ಭಾಗ ಇದೆ. ಈ ಭಾಗವನ್ನು ಕೇಳಿದಾಗ ಒಟ್ಟು ಪಿತೃಗಳ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಪಿತೃಕಾರ್ಯ ಅಂದರೆ ಅಸಹ್ಯ ಪಡದೇನೆ ಬಹಳ ಪ್ರೀತಿ ವಿಶ್ವಾಸದಿಂದ, ಹೇಗೆ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ರಲ್ಲ, ಹಾಗೆ ಅವರ ಬಗ್ಗೆ ನಾವು ಪ್ರೀತಿಯಿಂದ ಅವರ ಕಾರ್ಯವನ್ನು ಮಾಡ್ತೇವೆ ಅಂದರೆ ಅದು ಜೀವನದ ಫಲಶ್ರುತಿ ಅಂತ ಹೇಳ್ತಾ ಭಾಗ ಮುಕ್ತಾಯವಾಗ್ತಾ ಇದೆ. ಇನ್ನು ಮುಂದೆ ಅನೇಕ ವಿಧವಾದ ಕಥೆಗಳು ಸುರಿಮಳೆ ಆಗುವುದು. ಇನ್ನು ಕೃಷ್ಣಾವತಾರನೇ ಆಗಿಲ್ಲ, ಕೃಷ್ಣನ ಕಥೆ ಆಗಬೇಕು. ಅನೇಕಾನೇಕ ಕಥೆಗಳು ನಾಳೆ ಎಂದಿನಂತೆ ಆರು ಮುಖಕ್ಕೆ ಶುರು ಮಾಡಿ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಂ.